सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं ग्रहयमहममेयं धीयमाम्नायगेयं सदयमसदजेयं श्रीसहायं भजेयं वेदव्यासगुणावासविद्याधीशसतं वश मां निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामीक्षणं लक्षवित्तदात्रीं कटाक्षतः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्याविरक्त्यादिसत्पुणौघाकरानहम् वादिराजगुरून् वन्दे हयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेश गुरवे नतिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाजलं हि परितः संयोज्य सूत्राहिपम् सद्वातागमपूजितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्चमसितो यः कृष्णदुग्धां बुधिः स्वीयानाम् अमृतं प्रयच्छति समां पयाद्गुणोद्यन्मणिः ತನ್ನ ಅದ್ಭುತವಾದ ಮಹಿಮೆಯನ್ನು ತೋರಿಸ್ತಾ ಮನೆ ಮನೆಗಳಲ್ಲಿ ಚಿಕ್ಕವನು ಇರ್ತಾ ಹಾಲು ಮೊಸರು ಬೆಣ್ಣೆಯನ್ನ ಕದಿತಾ ಅವರಿಗೆ ದುಃಖವನ್ನೆಲ್ಲ ಸಂತೋಷವನ್ನು ಉಂಟುಪಡಿಸ್ತಾ ಇದ್ದಾರೆ. ಅವರೆಲ್ಲ ಬಂದು ದೂರನ್ನು ಮಾತ್ರ ಹೇಳ್ತಾ ಇದ್ದಾರೆ ಯಶೋದೆಗೆ, ನಿಂದಾಸ್ತುತಿಯನ್ನು ಮಾಡ್ತಾ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಗೋಪಿಕಾಸ್ತಿಗೆ ಬಂದು ಕೃಷ್ಣನ ಹೀಗೆ ಕದ್ದ ಹೀಗೆ ಕದ್ದ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಯಶೋದೆ ಕೇಳ್ತಾ ಇದ್ದಾಳಂತೆ. ಅವರೆಲ್ಲ ಹಾಗೆ ಹೇಳ್ತಾರೆ, ಏನಿದು ಕೃಷ್ಣ ಹಾಗೆ ಮಾಡ್ತಾನ ಅಂತ ಯಶೋದೆ ಆಲೋಚನೆ ಮಾಡ್ತಿದ್ದಾಳೆ. ಒಂದು ಸಂದರ್ಭದಲ್ಲಿ ಕೃಷ್ಣ ತನ್ನ ಮನೆಯಲ್ಲೇ ಹಾಗೆ ಹಾಲು ಮೊಸರನ್ನ ಬೆಣ್ಣೆಯನ್ನ ಕದಿಯೋದು ಗಡಿಯನ್ನು ಒಡೆಯೋದು ಆ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ಯಶೋದೆ ದೊಡ್ಡ ಗಡಿಗೆಯಲ್ಲಿ ಬೆಣ್ಣೆಗೋಸ್ಕರ ಕಡಿತಾ ಇದ್ದಾಳೆ, ಮೊಸರ ಮಾಡ್ತಾ ಇದ್ದಾಳೆ. ದೊಡ್ಡ ಗಡಿಗೆಯಲ್ಲಿ ಕಡಗೋಲನ್ನು ಇಟ್ಟು ಅದಕ್ಕೆ ಹಗ್ಗವನ್ನು ಕಟ್ಟಿ ಆ ಹಗ್ಗವನ್ನು ಹಿಡಿದು ಎರಡೂ ಕೈಯಿಂದ ರಭಸವಾಗಿ ಕಡಿತಾ ಇದ್ದಾಳೆ. ಕೃಷ್ಣ ಎಲ್ಲ ಹೊರಗಡೆ ಆಟ ಆಡಿಕೊಂಡು ಅಂಗಳದಲ್ಲಿದ್ದು ಸ್ವಲ್ಪ ಮಣ್ಣನ್ನು ಮೈಗೆ ಮೆಚ್ಚಿಕೊಂಡು ಬರ್ತಾ ಇದ್ದಾನೆ. ಉದ್ಗಚ್ಛತ್ಕ ಬರೀ ಪ್ರಸೂನ ನಿಖರಂ ವೈರಾಗ್ಯ ಭಾಗ್ಯ ಪ್ರಿಯ ಸದ್ಗೀತಾತ್ಮ ಯಶೋನು ವರ್ಣನ ಪರಂ ಜ್ಞಾನಾನುಮೋದಿ ಹರಿಹಿ ದಧ್ನೋ ನಿರ್ಮಥನೋದ್ಯತಂ ಸಮುದಿತ ಪ್ರೇಮಾಶ್ರುಧಾರಾಂ ನಿಜ ಪ್ರೇಮ್ಣಾ ಮಂದಮುಪಾಜಗಾಮ ಜನನೀಂ ಭಕ್ತೈಕವಶ್ಯ ಪ್ರಭು. ಯಶೋದೆ ಕಡಿತಾ ಇದ್ದಾಳೆ, ಆಗ ಕೃಷ್ಣ ಬಂದ. ಕೃಷ್ಣ ಯಶೋದೆ ಹತ್ರ ಬಂದ. ಯಾಕೆ ಬಂದ ಕೃಷ್ಣ? ಯಶೋದೆ ಕಡಿಯುವಾಗ ಅವಳು ರಭಸವ ಕಡಿತಾ ಇದ್ದಾಳೆ, ತಲೆಯಲ್ಲಿ ಮುಡಿದ ಹೂಗಳೇನಿದೆ ಅದೆಲ್ಲ ಉದುರಿ ಕೆಳಗಡೆ ಬೀಳ್ತಾ ಇದೆ. ಅವಳಿಗೆ ಮೈ ಮೇಲೆ ಎಚ್ಚರಿಲ್ಲ, ಹೂಗಳು ಕೆಳಗೆ ಬೀಳ್ತಾ ಇದೆ, ಬೆವರು ಸುರಿತಾ ಇದೆ, ಯಾವುದರ ಬಗ್ಗೆನೂ ಪರಿವಿಲ್ಲ ಅವಳಿಗೆ. ಕಣ್ಣು ಮುಚ್ಚಿ ಗಟ್ಟಿಯಾಗಿ ದೇವರ ನಾಮವನ್ನು ಹಾಡ್ತಾ ಭಗವಂತನ ಚಿಂತನೆಯನ್ನು ಮಾಡ್ತಾ ಭಗವಂತನ ಗಾನವನ್ನು ಮಾಡ್ತಾ ಕಣ್ಣಿನಲ್ಲಿ ಧಾರಾಕಾರ ನೀರು ಸುರಿತಾ ಇದೆ, ಆನಂದ ಬಾಷ್ಪ ಸುರಿತಾ ಇದೆ. ಹಾಗೆ ಯಶೋದೆ ಗಾನ ಮಾಡ್ತಾ ಇದ್ದಾಳೆ, ಅವಳ ಬಳಿಗೆ ಕೃಷ್ಣ ಬಂದ. ಯಾಕೆ? ಅವಳು ಭಗವಂತ ಬರಬೇಕಾದ್ರೆ ಮೂರಿರ್ಬೇಕು, ಜ್ಞಾನ ಭಕ್ತಿ ಮತ್ತು ವಿರಕ್ತಿ. ಈ ಮೂರಿತ್ತು ಅಂತಾದರೆ ಅಲ್ಲಿ ಭಗವಂತ ಬರ್ತಾನೆ. ಜ್ಞಾನಾನುಮೋದಿ ಭಕ್ತೈಕ ವಶ್ಯ ವೈರಾಗ್ಯ ಭಾಗ್ಯ ಪ್ರಿಯ. ವೈರಾಗ್ಯವೇ ಯಾರಿಗೆ ಭಾಗ್ಯವೋ ಅವರಿಗೆ ಅತ್ಯಂತ ಪ್ರಿಯ. ನಿಷ್ಕಿಂಚನ ಜನಪ್ರಿಯ ಅಂತ ಭಗವಂತನ ಕರೀತಾರೆ ಅಂಥವ್ರು. ಮತ್ತೊಂದು ಜ್ಞಾನಾನುಮೋದಿ, ಅಹಂ ಜ್ಞಾನಿಪ್ರಿಯೋ ನಿತ್ಯಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಜ್ಞಾನಿಗಳು ಅಂದ್ರೆ ನನಗೆ ಬಹಳ ಇಷ್ಟ ಅಂತ. ಭಕ್ತರು ನಾಲ್ಕು ವಿಧ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ. ಕಷ್ಟ ಬಂದಾಗ ಭಗವಂತ ನೆನೆಸುವವರು ಒಂದು ರೀತಿಯ ಭಕ್ತರು, ಆರ್ತರು ಅಂತ ಅವ್ರನ್ನು ಕರೀತಾರೆ. ಕಷ್ಟ ಬಂದಾಗ ಅದಕ್ಕೆ ಪರಿಹಾರ ಆಗಬೇಕು ಅಂತ ಭಗವಂತನ ಯಾರು ನೆನೆಸ್ತಾರೆ ಅವರನ್ನು ಆರ್ತರು ಅಂತ ಕರೀತಾರೆ. ಇನ್ನು ಎರಡನೇ ರೀತಿಯ ಜನ ಅಂತಂದ್ರೆ ಅವರು ಭಗವಂತನ ತಿಳಿದುಕೊಳ್ಳಬೇಕು, ನಮಗಿಂತ ಮಿಗಿಲಾ ತತ್ವ ಏನಾದರೂ ಇದೆಯೋ, ಅದು ಹೇಗಿದೆ ಅಂತ ಆ ತತ್ವವನ್ನು ತಿಳಿದುಕೊಳ್ಳಬೇಕು ಅಂತ ಹೊರಟವರು ಕೆಲವರು, ಅವರನ್ನು ಜಿಜ್ಞಾಸು ಅಂತ ಕರೀತಾರೆ. ಇನ್ನು ಮೂರನೇ ರೀತಿ ಜನ ಇದ್ದಾರೆ, ಅರ್ಥಾರ್ಥಿ, ಅವನಿಂದ ಬಯಸುವಂಥವ್ರು, ಅದು ಬೇಕು ಇದು ಬೇಕು ಅಂತ ಬಯಸುವಂಥವ್ರು, ಅವರನ್ನ ಅರ್ಥಾರ್ಥಿ ಅಂತ ಕರೀತಾರೆ. ಇನ್ನು ಕೆಲವರಿದ್ದಾರೆ ಅವರನ್ನ ಜ್ಞಾನಿ ಅಂತ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು ಜ್ಞಾನಿಗಳು, ಅವರು ಭಗವಂತನ ಭಕ್ತರು. ಈ ನಾಲ್ಕು ರೀತಿಯಲ್ಲಿ ಭಕ್ತರನ್ನ ವಿಭಾಗಿಸಬಹುದು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಈ ನಾಲ್ಕು ರೀತಿಯ ಭಕ್ತರಲ್ಲಿ ಯಾರು ಶ್ರೇಷ್ಠರು, ನಿನಗೆ ಯಾರು ಅತ್ಯಂತ ಪ್ರಿಯರು ಅಂತಂದ್ರೆ, ಅಹಂ ಜ್ಞಾನಿಪ್ರಿಯೋ ನಿತ್ಯಂ ಜ್ಞಾನಿನೋಪಿ ಮಮ ಪ್ರಿಯ. ನನಗೆ ಜ್ಞಾನಿ ಅಂದ್ರೆ ಬಹಳ ಇಷ್ಟ, ಜ್ಞಾನಿಗಳಿಗೂ ನಾನಂದ್ರೆ ಬಹಳ ಇಷ್ಟ ಅಂತ ಕೃಷ್ಣ ಹೇಳ್ತಾ, ಜ್ಞಾನಿಗಳಂತಂದ್ರೆ ಬಹಳ ಪ್ರೀತಿ ನನಗೆ ಅಂತ ಹೇಳ್ತಾ. ಆದ್ದರಿಂದ ಜ್ಞಾನಾನುಮೋದಿ, ಯಾರಲ್ಲಿ ಜ್ಞಾನ ಇದೆ ಅಂಥವರಿಗೆ ಭಗವಂತ ಅನುಮೋದಿಸ್ತಾನೆ, ಅವರಿಗೆ ಅನುಗ್ರಹ ಮಾಡ್ತಾನೆ, ಮತ್ತೆ ಭಗವಂತ ವಶನಾಗುವುದು ಭಕ್ತೈಕ ವಶ್ಯ, ಭಕ್ತಿಗೆ ವಶನಾಗ್ತಾ ಇರ್ತಾನೆ. ಜ್ಞಾನ ಭಕ್ತಿ ವಿರಕ್ತಿಗಳು ಎಲ್ಲಿವೆಯೋ ಅಲ್ಲಿ ಭಗವಂತ ಮೆಚ್ಚುತ್ತಾನೆ. ಈ ಯಶೋಧೆ ಹತ್ರ ಕೃಷ್ಣ ಯಾಕೆ ಬಂದ ಅಂದ್ರೆ ಅವಳಲ್ಲಿ ಆ ಮೂರು ಕೂಡ ಇತ್ತು, ಆ ಪ್ರಸಂಗವನ್ನು ತಿಳ್ಕೊಳ್ಳಬಹುದು ಅಂತ ಹೇಳ್ತಾ ಇರ್ತಾರೆ. ಯಾಕೆ? ಆ ಪ್ರಸಂಗದಲ್ಲಿ ಅವಳು ಮೊಸರನ್ನು ಕಡಿತಾ ಇದ್ದಾಳೆ, ಕಡಿಯುವ ಕಾಲದಲ್ಲಿ ತಲೆಯಲ್ಲಿ ಮುಡಿದಂತ ಹೂಗಳೆಲ್ಲ ಉದುರಿ ಬೀಳ್ತಾ ಇದೆ, ಮೈಯಿಂದೆಲ್ಲ ಬೆವರು ಸೋರ್ತಾ ಇದೆ. ಇಷ್ಟಾದರೂ ಕೂಡ ದೇಹದ ಮೇಲೆ ಎಚ್ಚರಿಲ್ಲ, ಉದುರಿ ಬೀಳೋ ಹೂವಿನ ಬಗ್ಗೆ ಗೊತ್ತಿಲ್ಲ. ಹೀಗೆ ಉದ್ಗಚ್ಚತ್ಕ ಬರೀ ಪ್ರಸೂನ ನಿಕರಾಂ, ಆದ್ರಿಂದ ಅವರಲ್ಲಿ ವೈರಾಗ್ಯ ತೋರ್ತಾ ಇದೆ. ವೈರಾಗ್ಯ ಭಾಗ್ಯ ಪ್ರಿಯ, ವೈರಾಗ್ಯ ಭಾಗ್ಯವುಳ್ಳಂತಹ ಭಾಗ್ಯವುಳ್ಳಂಥವರಿಗೆ ಪ್ರಿಯನಾದ ಭಗವಂತ ಅವಳ ಬಳಿಗೆ ಬರ್ತಾ ಇದ್ದಾನೆ. ಇನ್ನ ಗಾನ ಮಾಡ್ತಾ ಇದ್ದಾಳೆ ನೋಡಿ, ಭಗವಂತನ ಗುಣಚಿಂತನೆಯನ್ನು ಮಾಡ್ತಾ ಗಾನ ಮಾಡ್ತಾ ಇದ್ದಾಳೆ. ಸದ್ಗೀತಾತ್ಮ ಯಶೋನು ವರ್ಣನ ಪರಾಂ ಜ್ಞಾನಾನುಮೋದಿ ಹರಿಹಿ, ಜ್ಞಾನಿಗಳಿಗೆ ವಶನಾಗುವ ಭಗವಂತ ಅವಳೊಳಗೆ ಬಂದ. ನಂತರದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಪ್ರೇಮಾಶ್ರುಧಾರಾಂ, ಯಾರಿಗೆ ಪ್ರೇಮದಿಂದ ಅಶ್ರುಧಾರೇ ಹರಿತಾ ಇದೆ ಅಂಥೊಳಗೆ ಭಕ್ತಿ ಅಭಿವ್ಯಕ್ತವಾಗ್ತಾ ಇದೆ. ಆದ್ದರಿಂದ ಭಕ್ತ ಏಕ ವಶ್ಯ ಪ್ರಭು, ಭಕ್ತರಿಗೆ ವಶನಾಗುವ ಕೃಷ್ಣ ಒಳಬಳಿಗೆ ಬರ್ತಾ ಇದ್ದಾನೆ. ಕೃಷ್ಣ ಬಂದ, ಹೇಗಿದ್ದಾನೆ ಅತ್ಯಂತ ಸುಂದರ. ಅಂಕೋಜ್ಜಿತೆಂದು ಪ್ರತಿಮಾನಂತಂ ಅಂಕಂ ಸಮಾರಪ್ಯ ಮುಹುರ ಮೃಜಂತಿ ಪಂಕಂ ಮನೋಜ್ಞಾಂಗ ಗತಂ ಕ್ಷುಧಾರ್ಥ ಶಂಕಾಸ್ತನ ಕ್ಷೀರಮಪಾಯತ್ಸ. ಕೃಷ್ಣನನ್ನ ಎತ್ತು ಮುದ್ದಾಡ್ತಾ ಇದ್ದಾಳೆ ಯಶೋದೆ. ಹೇಗಿದ್ದಾನೆ ಕೃಷ್ಣ? ಚಂದ್ರನಂತಹ ಮುಖ, ಆದ್ರೆ ಚಂದ್ರನಿಗೂ ಇನ್ನು ಸ್ವಲ್ಪ ವ್ಯತ್ಯಾಸ ಇದೆ. ಚಂದ್ರನ ಕಳಂಕ ಇದೆ, ಇವರಲ್ಲಿ ಕಳಂಕ ಇಲ್ಲ. ಕಳಂಕ ಇಲ್ಲದಂತಹ ಅತ್ಯಂತ ಮನಮೋಹಕವಾದ ಸುಂದರವಾದಂತಹ ಮುಖವುಳ್ಳ ಕೃಷ್ಣ ಏನಿದ್ದಾನೆ, ಆ ಕೃಷ್ಣ ಎತ್ಕೊಳ್ತಾಳೆ, ಮುದ್ದಾಡ್ತಾಳೆ, ಕಡಿಮೆ ಮರಗಿಸ್ತಾಳೆ. ಅವನಿಗೆಲ್ಲ ಮೈ ಸ್ವಲ್ಪ ಎಲ್ಲ ಧೂಳೆಲ್ಲ ಹತ್ತಿದೆ, ತನ್ನ ಸೆರಗಿನಿಂದ ಆ ಧೂಳನ್ನೆಲ್ಲ ಒರೆಸ್ತಾಳಂತೆ. ಅಲ್ಲಿ ಮತ್ತೆ ಸ್ನಾನ ಮಾಡಿಸಲಿಲ್ಲ, ಮತ್ತೆ ಧೂಳನ್ನ ತನ್ನ ಸೆರಗಿನಿಂದ ಒರೆಸಿ ಅವನನ್ನು ಮುದ್ದಾಡ್ತಾ ಅವನಿಗೆ ಕೃಷ್ಣನಿಗೆ ಹಾಲನ್ನು ಕೊಡಿಸ್ತಾ ಇದ್ದಾಳೆ. ನಿತ್ಯ ತೃಪ್ತ ಆದರೂ ಕೂಡ ಕೃಷ್ಣ ಹಾಲನ್ನು ಪಾನ ಮಾಡ್ತಾ ಇದ್ದಾನಂತೆ, ಹಾಲನ್ನು ಪಾನ ಮಾಡ್ತಾ ಇದ್ದಾನೆ. ಕೃಷ್ಣ ಸ್ವಲ್ಪ ಪರೀಕ್ಷೆ ಮಾಡೋಣ, ಇಷ್ಟು ಪ್ರೀತಿಯನ್ನು ತೋರಿಸ್ತಾಳೆ, ಇಷ್ಟು ಭಕ್ತಿಯನ್ನು ತೋರಿಸ್ತಾಳೆ, ನನಗೆ ಎಷ್ಟು ಭಕ್ತಿ ಇದೆ ಇವಳಿಗೆ, ಸ್ವಲ್ಪ ಅದನ್ನು ಪರೀಕ್ಷೆ ಮಾಡೋಣ ಅಂತಂದ ಕೃಷ್ಣ. ಅಗ್ನಿದೇವ ಹೇಳಿದ, ಸ್ವಲ್ಪ ಅಗ್ನಿ ಜೋರಾಗುರಿಯಪ್ಪ ಅಂತ ಹೇಳಿದ. ಒಳಗಡೆ ಒಲೆ ಮೇಲೆ ಹಾಲನ್ನು ಇಟ್ಟಿದ್ದಾಳಂತೆ ಯಶೋದೆ. ಹಾಲನ್ನಿಟ್ಟಾಗ ತದನುದಹನ ವೇಗಾದುತ್ಸ್ರವತ್ ಕ್ಷೀರ ಲೋಭನ್ ಮಧುಜಿತಮಪಹಾಯ ಜಾನತಿ ಸಾ ಜಗಾಮ. ಹರಿರಪಿ ಸಮಯಾರ್ಹಾನ್ ಹರಿಮಸ್ಸಿ ಪ್ರದಾತುಂ ವ್ಯಭಗತ ದಧಿ ಭಂಡಂ ಕ್ಷಿಪ್ತ ಪಾಷಾಣ ಖಂಡ. ಆಗ ಅಗ್ನಿ ಜೋರಾಗಿ ಉರಿತಾ ಇದೆ ಅಂತೆ. ಜೋರಾಗಿ ಉರಿದಾಗ ಭಗವಂತನ ಆದೇಶ, ಭೀಷಾಸ್ಮ ದ್ವಾತಃಪವತೆ, ಭೀಷೋದೇತಿ ಸೂರ್ಯ. ಭೀಷಾ, ಇವನ ಹೆದರಿಕೆಯಿಂದ ಸೂರ್ಯ ಉದಯಿಸೋದು ಎಲ್ಲೋ ಕೂಡ ಆಗೋದು. ಅಗ್ನಿ ಉರಿಯೋದು ಅವನ ಹೆದರಿಕೆಯಿಂದಲೇ, ಅಗ್ನಿ ಸುಡೋದು ಅವನ ಹೆದರಿಕೆಯಿಂದಲೇ. ಆದ್ರಿಂದ ಭಗವಂತ ಆದೇಶ ಮಾಡಿದ ಮೇಲೆ ಅಗ್ನಿ ಜೋರಾಗಿ ಉರಿತಾ ಇತ್ತ. ಜೋರಾಗಿ ಉರಿದಾಗ ಏನು ಹಾಲು ಎಷ್ಟೊತ್ತು ಕಾಯ್ಬೇಕೋ ಮೊದಲೇ ಉಕ್ಕು ಬಂದಾಯ್ತು. ನೋಡ್ತಾ ಇದ್ದಾಳೆ ಯಶೋಧೆ, ಅಯ್ಯೋ ಹಾಲು ಉಕ್ಕು ಬರ್ತಾ ಇದೆ ಅಂತ. ಕ್ರಿಟ್ಟಲ್ಲಿ ಕುಕ್ಕರಿಸಿದ್ಲಂತಲ್ಲೇ ಕೆಳಗಡೆ ಕೆಳಗೆ ಹಾಕಿದ್ದಾಳೆ, ಹೋಗಿದ್ದಾಳೆ. ಅಯ್ಯೋ ನನ್ನ ಹಾಲು ಹೋಗುತ್ತಲ್ಲ, ಹರಿದು ಹೋಗುತ್ತಲ್ಲ ಅಂತ ಓಡಿ ಹೋಗ್ತಾ ಇದ್ದಾಳೆ. ಓಡಿ ಹೋಗಿ ಹಾಲು ನೆನೆಸಬೇಕು ಅಂತ ಹೋಗ್ತಾ ಇದ್ದಾಳೆ. ಕೃಷ್ಣ ಅಂದ, ನನಗಿಂತ ನಿನಗೆ ಹಾಲು ಹೆಚ್ಚಾಯ್ತು ಅಂತಂದ ಕೃಷ್ಣ. ಇಷ್ಟೊತ್ತು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಿ, ಯಾರ ಮೇಲೂ ಇಲ್ಲದಂತ ಎಲ್ಲೂ ಇಲ್ಲದಂತ ಪ್ರೀತಿ ತೋರಿಸ್ತಾ ಇದ್ದಿ, ಇವತ್ತು ನನಗಿಂತ ಹೆಚ್ಚು ಜಡವಾದ ಹಾಲಿನ ಮೇಲೆ ನಿನಗೆ ಹೆಚ್ಚಿನ ಪ್ರೀತಿ ಆಯ್ತು ನಿನಗೆ, ಅದಕ್ಕೆ ಮಾಡ್ತೇನೆ ಅಂತಂದ ಕೃಷ್ಣ. ಕ್ಷಿಪ್ತ ಪಾಷಾಣ ಖಂಡ, ಒಂದು ಕಲ್ಲನ್ನು ತೆಗೆದುಕೊಂಡ, ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಆ ದೊಡ್ಡ ಗಡಿಗೆ, ಆಗಲೇ ಮೊಸರನ್ನು ಕಡಿದು ಆಗಲೇ ಬೆಣ್ಣೆ ಬಂದಾಗಿತ್ತು, ಬೆಣ್ಣೆ ತೇಲ್ತಾ ಇದೆ ಮೇಲ್ಗಡೆ, ಬೆಣ್ಣೆ ತೇಲ್ತಾ ಇದೆ ಮಜ್ಜಿಗೆ, ಮೇಲ್ಗಡೆ ಬೆಣ್ಣೆ ತೇಲ್ತಾ ಇದೆ ಅಂತ. ದೊಡ್ಡ ಗಡಿಗೆ ಏನಿತ್ತು ಅದಕ್ಕೆ ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಜೋರಾಗಿ ಹೊಡಿತಾ ಇದ್ದಾನೆ. ಹೊಡೆದಾಗ ಆ ಗಡಿಗೆ ಒಡೆದು ಅದರಿಂದ ಮಜ್ಜಿಗೆ ಎಲ್ಲ ಮನೆ ತುಂಬ ಹರಿದು ಅಲ್ಲಿ ಬೆಣ್ಣೆ ಎಲ್ಲ ತೇಲ್ಕೊಂಡು ಬರ್ತಾ ಇದೆ ಅಂತ. ಕೃಷ್ಣ ತಾನು ತಿನ್ನಂತೆ, ತಾನು ತಿಂತಾ ಇದ್ದಾನೆ. ಅಷ್ಟೊತ್ತಿಗೆ ಕೃಷ್ಣನ ಗೆಳೆಯಂದ್ರೆಲ್ಲ ಇದ್ದಾರಲ್ಲ, ಓಡಿ ಬರ್ತಾ ಇದ್ದಾರೆ. ತಿಂತಾ ಇದ್ದಾರೆ ಗೊತ್ತಾದ ತಕ್ಷಣ ಎಲ್ಲ ಬರ್ತಾ ಇದ್ದಾರಂತೆ, ಬೆಕ್ಕುಗಳು ಕೋತಿಗಳು ಅವರ ಗೆಳೆಯಿಂದ ಎಲ್ಲ ಬರ್ತಾ ಇದ್ದಾರಂತೆ. ದದೋ ವಿಡಾಲಾಯ ಜನನ್ಯ ದೃಷ್ಟ ತದಾ ಸನೀತಂ ನವನೀತ ಜಾತಂ ಕ್ಷಿಣೋತಿ ನೂನಂ ಧನ ಲೋಭ ಭಾಜಂ ಧನಾನ್ಯ ನರಹತ್ಸ್ವತಿ ದಿಶ್ಯ ದೇವ. ಕೃಷ್ಣ ತಾನು ತಿಂದ, ತನ್ನ ಗೆಳೆಯಂದ್ರೆ ತಿನ್ನಿಸಿದ, ಕೋತಿಗೆ ತಿನ್ನಿಸಿದ, ಬೆಕ್ಕಿಗೆ ತಿನ್ನಿಸಿದ, ಎಲ್ಲ ತಿನ್ನಿಸ್ತಾ ಇದ್ದಾರಂತೆ. ಈಗ ತಿನ್ನಿಸ್ತಾ ಇದ್ದಾನೆ, ತಿನ್ನಿಸಿದಾಗ ಯಾಕೆ ತಿನ್ನಿಸಿದ ಕೃಷ್ಣ? ತನ್ನ ಮನೆಯ ಹಾಲು ಬೆಣ್ಣೆಯನ್ನೆಲ್ಲ ಆ ಕೋತಿಗಳಿಗೆ ಬೆಕ್ಕಿಗೆಲ್ಲ ಯಾಕೆ ತಿನ್ನಿಸಿದ ಕೃಷ್ಣ ಅಂತಂದ್ರೆ, ಅದಕ್ಕೆ ವಾದರಾಜ ಹೇಳ್ತಾರೆ, ಅದು ಕೃಷ್ಣನ ಸ್ವಭಾವ. ಸಂಪತ್ತು ಯಾವತ್ತೂ ಕೂಡ ಅದು ಹಿಡಿತಾ ಇರಬೇಕು, ಸಂಪತ್ತು ಸರಿಯಾಗಿ ವಿನಿಮಯ ಆಗ್ತಾ ಇರಬೇಕು. ಸಂಪತ್ತಿ ಮೂರು ದಾರಿ ಅಂತ, ದಾನಂ ಭೋಗ ನಾಶ ತಿಸ್ರೋಗತಯ ಭವಂತಿ ವಿತ್ತಸ್ಯ ಅಂತ. ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಆಗತಿರ್ಭವತಿ. ಸಂಪತ್ತಿ ಮೂರು ದಾರಿ, ಒಂದು ತಾನು ಭೋಗಿಸಬೇಕು, ಮೊದಲನೇ ಕೊಡಬೇಕು, ಇಲ್ಲ ತಾನು ಭೋಗಿಸಬೇಕು. ತಾನು ಇನ್ನೊಬ್ಬರಿಗೆ ಕೊಡಲಿಲ್ಲ, ತಾನು ಅದನ್ನು ಅನುಭವಿಸಲಿಲ್ಲ ಅಂತಂದ್ರೆ ಅದಕ್ಕೆ ನಾಶ ಅಂತಾನು ಮೂರನೇ ಗತಿ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಗುರುಗಳೊಂದು ಮಾತನ್ನು ಹೇಳ್ತಾ ಇರ್ತಾರೆ, ಸಂಪತ್ತು ಅಂತಂದ್ರೆ ನೀರಿನಂತೆ, ನದಿಯ ನೀರಿನಂತೆ. ನೀರು ಯಾವತ್ತೂ ಕೂಡ ಹರಿತಾ ಇರಬೇಕು. ನದಿಯ ನೀರು ಹರಿತಾ ಇತ್ತು ಅಂದ್ರೆ ಸ್ವಚ್ಛವಾಗಿರುತ್ತೆ. ಯಾವತ್ತು ಹಳೆ ನೀರು ಹೋಗ್ತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು, ಒಟ್ಟು ನೀರು ಹರಿತಾ ಇರಬೇಕು. ಹರಿತಾ ಇತ್ತು ಅಂದ್ರೆ ಸ್ವಚ್ಛವಾಗಿರುತ್ತೆ. ಅದೇ ನೀರೇನಾದ್ರೂ ಒಂದ್ ಕಡೆ ಹಾಗೆ ನೀರು ಶೇಖರಣೆ ಆಗಲ್ಲೇ ಇದೆ, ಮುಂದೆ ಹರಿತಾ ಇಲ್ಲ, ಹಿಂದೆ ಹೋಗ್ತಾ ಇಲ್ಲ, ಅಲ್ಲೇ ಇದೆ ಅಂತಂದ್ರೆ ಅವಾಗ ಏನಾಗುತ್ತೆ? ನೀರು ವಾಸನೆ ಬರುತ್ತೆ, ಹಾಳಾಗುತ್ತೆ. ಹಾಗೆ ಸಂಪತ್ತು ಕೂಡ ಅದು ಹರಿತಾ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ, ಅದು ಒಂದೇ ಕಡೆ ಇತ್ತು ಅಂದ್ರೆ ಅದಕ್ಕೆ ನಾಶ ಅಂತ ಅನ್ನೋದು ಆಗತ್ತೆ ಅಂತ ಹೇಳ್ತಾರೆ. ಕೃಷ್ಣ ಅವನ ಸ್ವಭಾವ ಹಾಗೆ ಅಂತ. ಯಾರು ಬಹಳ ಲೋಭಿಗಳಾಗಿದ್ದಾರೆ ಅವರು ಇನ್ನೊಬ್ಬರಿಗೆ ಸಂಪತ್ತು ವಿನಿಮಯ ಮಾಡೋದಿಲ್ಲ. ಅದಕ್ಕೆ ಧನಾನಿ ಅನರ್ಹತ್ಸು ಅತಿ ದಿಶ್ಯ ದೇವ, ಅಯೋಗ್ಯರಿಗೆ ಆ ಸಂಪತ್ತನ್ನ ತಲುಪಿಸುವಂತೆ ಮಾಡಿ ಆ ಸಂಪತ್ತನ್ನ ಅದಕ್ಕೆ ಒಂದು ಗತಿ ಕಾಣಿಸ್ತಾನೆ ಭಗವಂತ. ಅದು ಎಷ್ಟೋ ಜನಕ್ಕೆ ಅನುಭವ ಬಂದಿರುತ್ತೆ. ಇವತ್ತು ಏನೋ ಎಷ್ಟು ದಕ್ಷಿಣೆ ಕೊಡೋಣ, ದಾನ ಕೊಡೋಣ ಅಂತ ಅನ್ನಿಸ್ತಿರುತ್ತೆ. ಯಾವುದೋ ಕಾರಣದಿಂದ ಅಥವಾ ಏಕೋ ಬೇಡ, ಸ್ವಲ್ಪ ಕೊಟ್ಟರೆ ಸಾಕು ಅಂತ ಹೇಳಿ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರಿಗೂ ಅನಾರೋಗ್ಯ ಆಗೋ ಅಥವಾ ಮತ್ತೊಂದು ಏನೋ ತೊಂದರೆ ಆಗ್ಯೋ, ಅದು ಬೇರೆ ರೀತಿಯಲ್ಲಿ ಅದು ದುರುಪಯೋಗ ಆಗಿಬಿಡುತ್ತೆ. ಚೆನ್ನಾಗಿರ್ತಾರೆ ಆದ್ರೆ ಏನೋ ಅನಾರೋಗ್ಯನೋ ಮತ್ತೊಂದು ಏನಾಗುತ್ತೆ, ಹಾಗಾಗಿ ಅದು ಖರ್ಚಾಗಿಬಿಡುತ್ತೆ. ಧನಾನೆ ಅನರ್ಹತ್ಸು ಅತಿ ದೃಶ್ಯ ದೇವ, ಅಯೋಗ್ಯರಿಗೆ ತಲುಪುವಂತೆ ಮಾಡಿ ಸಂಪತ್ತನ್ನು ಭಗವಂತ ವ್ಯಯ ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಸರಿಯಾದಂತಹ ಗತಿ ತೋರಿಸ್ತಾ ಇರಬೇಕು. ಯಶೋಧೆ ಸ್ವಲ್ಪ ಲೋಭ ಜಾಸ್ತಿ ಇತ್ತಂತೆ. ಅದಕ್ಕೆ ಕೃಷ್ಣ ಅಂದ, ನಿನಗೆ ಇಷ್ಟು ಲೋಭ ಇದೆ ಅಲ್ವಾ, ಅದಕ್ಕೆ ಈ ಲೋಭಕ್ಕೆ ಸರಿಯಾದ ಪ್ರತಿಫಲವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳಿ ಆ ಬೆಕ್ಕಿಗೆ ಕೋತಿಗಳಿಗೆಲ್ಲ ಅದು ಅಯೋಗ್ಯ, ಆ ಇವಳ ಮನೆಯಲ್ಲಿ ಅದೇ ತಾನು ಬೆಂದಂತಹ ಬೆಣ್ಣೆ ಅದನ್ನ ತಿನ್ನಲಿಕ್ಕೆ ಯೋಗ್ಯತೆ ಅದಕ್ಕಿಲ್ಲ, ಆದ್ರೂ ಕೂಡ ಭಗವಂತ ತಿನ್ನಿಸ್ತಾನಂತೆ. ಯಾಕಂದ್ರೆ ನೀನು ಲೋಭ ಇದೆಯಲ್ಲ, ಅದಕ್ಕೆ ಪ್ರತಿಫಲ ತೋರಿಸ್ತೇನೆ ಅಂತ ಕೃಷ್ಣ ಹೇಳಿ ಆ ಬೆಕ್ಕಿಗೆಲ್ಲ, ತನ್ನ ತಾಯಿಗೂ ಬಿಡಲಿಲ್ಲ ಕೃಷ್ಣ, ಅವಳಿಗೂ ಕೂಡ ಹಾಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ, ಬೆಕ್ಕಿಗೆ ಕೋತಿಗೆ ಕೊಡ್ತಾ ಇದ್ದಾನಂತ. ಸುಟ್ಟು ಬಂತು ಯಶೋಧೆ, ಬರ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ, ಕೃಷ್ಣ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಸಿಟ್ಟಿನಿಂದ ಹೋಗ್ತಾಳೆ, ಒಂದು ಕೋಲನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೆ. ಕೋಲನ್ನು ತೆಗೆದುಕೊಂಡು ಬಂದು ಆ ಕೃಷ್ಣನನ್ನ ಹೊಡಿತೇನೆ ಅಂತ ಬೈತಾ ಇದ್ದಾಳಂತೆ. ಯದೀಯ ನಾಮ ಸ್ಮರತಂ ಜನಾನಂ ವಿಭಿತ್ಯ ಸಖ್ಯೋಪಿ ಹಿ ದಂಡಪಾಣಿ ಅಭೀಷಯದ್ ವಿಶ್ವಸೃಜಂ ವರಿಷ್ಠಂ ಗೃಹೀತ ದಂಡಾಕಿಲ ನಂದರತ್ನಿ. ಯಾರ ಹೆಸರನ್ನ ಹೇಳುವವರಿಗೆ ದಂಡಪಾಣಿ ಇದ್ದಾರಲ್ಲ ಯಮದೇವರು, ಅವ್ರು ಹೆದರ್ತಾರಲ್ಲ, ಶಿಕ್ಷೆ ಕೊಡೋದಿಲ್ಲ. ಅಂತಹ ಕೃಷ್ಣನಿಗೆ ಯಶೋದೆ ಕೋಲ್ ಹಿಡ್ಕೊಂಡು ನೀವು ಹೊಡಿತಾರೆ ಅಂತ ಹೋಗ್ತಾ ಇದ್ದಾರೆ. ಇವತ್ತು ಕೃಷ್ಣ ಕೃಷ್ಣ ನಾರಾಯಣ ಅಂತ ಹೇಳೋರಿಗೆ ದಂಡಪಾಣಿ ಯಮದೇವರು ಶಿಕ್ಷೆ ಕೊಡೋದಿಲ್ಲ. ಅಂತಹ ವ್ಯಕ್ತಿ ಭಗವಂತ ಕೃಷ್ಣ. ಅಂಥವನಿಗೆ ನಾನು ನಿನಗೆ ಶಿಕ್ಷೆ ಕೊಡ್ತೇನೆ ಅಂತ ಯಶೋದೆ ಒಂದು ಪುಟ್ಟ ಕೋಲ್ ಹಿಡಿದುಕೊಂಡು ಶಿಕ್ಷೆ ಕೊಡ್ತೇನೆ ಅಂತ ಬರ್ತಾ ಇದ್ದಾಳೆ. ಆವಾಗ ಕೃಷ್ಣ ಓಡ್ಲಿಕ್ಕೆ ಶುರು ಮಾಡಿದ್ದಂತೆ, ಓಡ್ತಾ ಇದ್ದಾಳೆ, ಓಡ್ತಾ ಇದ್ದಾನೆ ಕೃಷ್ಣ. ಅದಕ್ಕೆ ಯಶೋದೆ ಕೂಡ ಹಿಡಿಬೇಕು ಅಂತ ಅವಳು ಓಡ್ತಾ ಇದ್ದಾಳೆ. ಸ್ವಲ್ಪ ಸ್ಥೂಲಕಾಯೆ ಯಶೋದೆ, ಬೇಗ ಹಿಡಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣ ಓಡ್ತಾ ಇದ್ದ, ಅದು ಸ್ವಲ್ಪ ಹತ್ತಿರದಲ್ಲಿದ್ದಾನಂತೆ, ಏ ಕೃಷ್ಣ ಸಿಗ್ತಾನೆ ಅಂತ ಹೋಗ್ಬೇಕು ಮತ್ತೆ ಕೃಷ್ಣ ದೂರದಲ್ಲಿ ಇರ್ತಾನಂತೆ. ಹೀಗೆ ಕೃಷ್ಣ ಓಡ್ತಾ ಇದ್ದಾನೆ. ಆ ಕೃಷ್ಣ ಕೂಡಲೇ ಸಿಕ್ಕಿಬಿಟ್ನಂತೆ. ಯಾಕೆ ಸಿಕ್ಕ ಕೃಷ್ಣ ಅಂತಂದ್ರೆ ಅವನು ಯಾರಿಗೂ ಸಿಗೋನಲ್ಲ, ಆದ್ರೆ ಸಿಗ್ತಾನೆ ಭಗವಂತ. ಯಾರಿಗೆ ಸಿಗ್ತಾನೆ? ಪದಾನಿ ತಸ್ಯೇ ಶಿತುರರ್ಚಯಂತಿ. ಅವಳು ಹಿಂದೆ ಕೃಷ್ಣನ ಹಿಂದೆ ಹಿಂದೆ ಹೋಗ್ತಾ ಇದ್ದು, ಕೃಷ್ಣ ಓಡ್ತಾ ಇದ್ದ. ಕೃಷ್ಣ ಓಡಿದಾಗೆಲ್ಲ ಅವನ ಪಾದದಲ್ಲಿ ಏನಿದೆ? ಶಂಖ, ಚಕ್ರ, ಗದಾ, ಪದ್ಮ, ಅಂಕುಶ, ವಜ್ರ, ಪತಾಕ, ಅದೆಲ್ಲವೂ ಕೂಡ ಕೃಷ್ಣನ ಪಾದದಲ್ಲಿ ಇದೆ, ಚಿಹ್ನೆಗಳೆಲ್ಲ ಇದೆ. ಆ ಚಿಹ್ನೆ ಇರುವಂತಹ ಪಾದ ಎಲ್ಲವೂ ಕೂಡ ನೆಲದಲ್ಲಿ ಮಣ್ಣಿನಲ್ಲಿ ಮೂಡಿದೆ ಅಂತ. ಯಶೋದೆ ಹಿಂದೆ ಹಿಂದೆ ಹೋಗ್ತಾ ಇದ್ದಾಳೆ. ಹಿಂದೆ ಹಿಂದೆ ಹೋದಾಗ ಅವಳ ತಲೆ ತುಂಬಾ ಏನು ಹೂ ಮುಡಿದುಕೊಂಡಿದ್ದಾಳೆ, ಆ ಹೂ ಎಲ್ಲ ಉದುರಿ ಬೀಳ್ತಾ ಇದೆ ಅಂತ. ಉದುರಿ ಬಿದ್ದದ್ದು ಭಗವಂತನ ಪಾದ ಅರ್ಚನೆ ಆಯ್ತಂತೆ. ಯಾರು ಭಗವಂತನಿಗೆ ಪೂಜೆನ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ಅವರಿಗೆ ಭಗವಂತ ಸಿಗ್ತಾ ಇರ್ತಾನೆ. ಆದ್ದರಿಂದ ಯಶೋದೆ ಏನ್ ಮಾಡ್ತಾ ಇದ್ದಾಳೆ? ಭಗವಂತನ ಪಾದ ಅರ್ಚನೆ ಮಾಡಿದ್ದಾಳೆ. ಆದ್ದರಿಂದ ಅದರ ಫಲವಾಗಿ ಕೃಷ್ಣ ಅವಳಿಗೆ ಸಿಗ್ತಾ ಇದ್ದಾನೆ ಅಂತ ಹೇಳ್ತಿರ್ತಾರೆ. ಕೃಷ್ಣ ಸಿಕ್ಕಾಗ ಅವನು ಹಿಡಿತಾ ಇದ್ದಾಳೆ, ಹಿಡಿದು ಹೊರಳುತಲ್ಲಿ ಕಟ್ತಾ ಇದ್ದಾಳಂತ. ಹೊರಳುತಲ್ಲಿ ಹಿಡಿದು ಕೃಷ್ಣನ ಕಟ್ತಾ ಇದ್ದ. ಅಲ್ರಿ, ಕೃಷ್ಣನ ಕಟ್ಟಿ ಹಾಕ್ಬೇಕಿತ್ತು, ಹೊರಳುತಲ್ಲಿ ಯಾಕೆ ಕಟ್ಟಿ ಹಾಕ್ಬೇಕಿತ್ತು ಅಂತ ಪ್ರಶ್ನೆ. ಹೊರಳುತಲ್ಲಿ ಏನ್ ತಪ್ಪು ಮಾಡಿತ್ತು? ಕಟ್ಟಿ ಹಾಕಿದ್ರೆ ಕೃಷ್ಣನೇ ಸಾಕಿತ್ತು, ಹೊರಳುತಲ್ಲಿ ಯಾಕೆ ಕಟ್ಟಿ ಹಾಕ್ಬೇಕಿತ್ತು? ಇಲ್ಲ, ಅದಕ್ಕೆ ಅದರಾಜ ಹೇಳ್ತಾರೆ, ಹೊರಳುತಲ್ಲಿ ಯಶೋದೆ ಆಲೋಚನೆ ಮಾಡಿದಂತ. ಇವನೇನ್ ತಪ್ಪು ಮಾಡ್ತೀನಿ ಹೇಳೋದಕ್ಕೆ ಹೊರಳುಕಲ್ಲು ಸ್ವಲ್ಪ ಸಹಾಯ ಆಗಿದೆ ಅಲ್ವಾ, ಸಹಾಯ ಆದರೆ ಸೇರಿಸಿ ಶಿಕ್ಷೆಯನ್ನು ಕೊಡೋಣ ಅಂತ. ಯಾಕೆ ಹೊರಳುಕಲ್ಲನ್ನು ಹತ್ತಿ ಕೃಷ್ಣನಲ್ಲಿದ್ದ ಬೆಣ್ಣೆಯನ್ನು ಅಥವಾ ಮೊಸರನ್ನು ತೆಗೆದುಕೊಳ್ತಾನೆ, ಆದ್ದರಿಂದ ಹೊರಳುಕಲ್ಲು ಕೂಡ ಸಹಾಯ ಮಾಡಿದೆ, ಅದರಿಂದ ಹೊರಳುಕಲ್ಲಿಗೆ ಸೇರಿಸಿ ಕೃಷ್ಣನ ಕಟ್ಟೋಣ ಅಂತ ಹೊರಳುಕಲ್ಲಿ ಸೇರಿಸಿ ಯಶೋದೆ ಕಟ್ತಾ ಇದ್ದಾಳಂತೆ. ಕಟ್ಟುವಾಗ ಹಗ್ಗ ತೆಗೆದುಕೊಂಡು ನಿಂತಿದ್ದಾಳೆ, ಹಗ್ಗ ಹಿಡಿದು ಕಟ್ತಾ ಇದ್ದಾಳೆ ಕೃಷ್ಣನಿಗೆ. ಕಟ್ಟಿದ್ಲಂತೆ ಸ್ವಲ್ಪ ಬಾಕಿ ಉಳಿತಿತ್ತು, ಇನ್ನೊಂದು ಹಗ್ಗ ಜೋಡಿಸಿದ್ದಂತೆ. ಆ ಹಗ್ಗ ಜೋಡಿಸಿ ಮತ್ತೆ ಕಟ್ಟಲಿಕ್ಕೆ ಹೋದ್ರೆ ಮತ್ತೆ ಸ್ವಲ್ಪ ಹಾಕಿತ್ತಂತೆ, ಮತ್ತೊಂದು ಹಗ್ಗ ಜೋಡಿಸಿದ್ದಂತೆ. ತನ್ನ ಮನೆಯಲ್ಲಿ ಹಸುಗಳಿಗೆ, ಕರುಗಳಿಗೆ, ಬಾವಿಗೆ ಏನೇನು ಹಗ್ಗಗಳಿದೆ ಎಲ್ಲಾ ಹಗ್ಗ ತಂದು ಎಲ್ಲಾ ಹಗ್ಗ ಜೋಡಿಸಿದ್ದು ಬರೀ ಗಂಟೆಗಳೇ ಆಗಿತ್ತು. ಆದ್ರೆ ಕೃಷ್ಣನ ಹೊಟ್ಟೆ ಮಾತ್ರ ಕಟ್ಟಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ವಾದರಾಜ ಹೇಳ್ತಾರೆ, ಸಾಶಮ್ಮುಹು ಸ್ವಪ್ರಸುಭಂ ವಿಧಾತು ಈಶತ್ವಮಪ್ಯಾತ್ಮಗತಂ ಮುಕುಂದ ಬಂಧಂ ಋಣಧ್ಯಸ್ಮ ತದಾತ್ತದಾಮ ಸಂದರ್ಶಯನ್ ಸ್ವಾತ್ಮನೆ ಕಿಂಚಿದೂನಂ. ಸ್ವಲ್ಪನೇ ಕಮ್ಮಿಯಾಗಿ ತೋರಿಸ್ತಾ ಇತ್ತಂತೆ. ಪೂರ್ತಿ ಕಮ್ಮಿ ಆಗಿತ್ತಂದ್ರೆ ಇವನು ಕಟ್ಲಿಕ್ಕೆ ಆಗೋದಿಲ್ಲ ಬೇಡ ಅಂತ ಬಿಡಬೇಕಂತ ಬಿಡ್ತಾ ಇದ್ರು. ಇನ್ನ ಇಲ್ಲ ಕಟ್ಟಿಸ್ಕೋಬೇಕಿತ್ತು, ಅದನ್ನ ಮಾಡ್ತಿರಲಿಲ್ಲ ಅಂತ. ಸ್ವಲ್ಪನೇ ಕಮ್ಮಿ ಆಗ್ತಿತ್ತಂತೆ. ಯಾಕೆಂದ್ರೆ ಪೂರ್ತಿ ಏನೋ ಅರ್ಧಕ್ಕೆ ಬರ್ತಾ ಇತ್ತಂದ್ರೆ ಇವನು ಏನಾದ್ರೂ ಕಟ್ಲಿಕ್ಕೆ ಆಗೋದಿಲ್ಲ, ಬೇಡ ಬಿಡು ಅಂತ ಬಿಟ್ಟೇ ಬಿಡ್ತಾ ಇದ್ರು. ಅದಕ್ಕೆ ಸಾಶಾಮ್ ಅವಳಿಗೆ ಸ್ವಲ್ಪ ಸ್ವಲ್ಪ ಆಸೆ ಹುಟ್ಟಬೇಕಂತೆ. ಏ ಇಲ್ಲ, ಸ್ವಲ್ಪೇ ಬಾಕಿ ಇದೆ, ಇನ್ನೊಂದು ಹೆಗ್ಗ ಜೋಡಿಸಿದ್ರೆ ಸಹ ಕಟ್ಲಿಕ್ಕೆ ಆಗತ್ತೆ ಅಂತ ಅನಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಬಾಕಿ ಉಳಿಸ್ತದಂತೆ. ಇನ್ನ ಈಶತ್ವಮಪಿ, ತನ್ನ ಸಾಮರ್ಥ್ಯ ತಾನು ಯಾರ ಕೈಯಲ್ಲೂ ಕಟ್ಟಿಸಿಕೊಳ್ಳುವನಲ್ಲ, ಆದ್ದರಿಂದ ಅದನ್ನು ತೋರಿಸುವ ಉದ್ದೇಶದಿಂದ ಸ್ವಲ್ಪ ಬಾಕಿ ಉಳಿಸ್ತಾ ಇದ್ದ ಅಂತ. ಕಟ್ಟಿಸಿಕೊಳ್ತಾ ಇರಲಿಲ್ಲ, ಪೂರ್ತಿ ಅರ್ಧದಂತೆ ಆಗುವಂತೆ ಉಳಿಸ್ತಾ ಇರಲಿಲ್ಲ, ಅದನ್ನು ಅರ್ಧ ಆ ಸ್ವಲ್ಪನೇ ಬಾಕಿ ಇರುವಂತೆ ಕೃಷ್ಣ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ. ಕೃಷ್ಣನ ಉದರಕ್ಕೆ ಯಾಕೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಅವನ ಉದರದಲ್ಲಿ ಯಾರಿದ್ದಾರೆ? ಅವನ ಉದರದಲ್ಲಿ ಮುಕ್ತರಿದ್ದಾರೆ. ಮುಕ್ತರಿಗೆ ಬಂಧನ ಇದೆಯಾ? ಮುಕ್ತರಿಗೆ ಬಂಧನ ಇಲ್ಲ ನೋಡಿ. ಆದ್ದರಿಂದ ಬಂಧನ ಇಲ್ಲದೆ ಇರುವಂತಹ ಮುಕ್ತರು ತನ್ನ ಉದರದಲ್ಲಿದ್ದಾರೆ, ಆದ್ದರಿಂದ ಅದಕ್ಕೂ ಕೂಡ ಬಂಧನ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣನ ಉದರ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಆವಾಗ ನನಗೆ ಅಂತಾಳೆ, ಇವನು ಸಾಮಾನ್ಯನಾದ ವ್ಯಕ್ತಿಯಲ್ಲ, ಸಾಕ್ಷಾತ್ ನಾರಾಯಣನೇ ಇವನು ಅಂತ ಚಿಂತನೆ ಯಾವಾಗ ಬಂದಿದೆ? ಜಗತ್ ಪಿತಾ ಇವನು, ನನ್ನ ಮಗನಲ್ಲ ಅಂತ ಭಾವನೆ ಯಾವಾಗ ಬಂದಿದೆ? ಆವಾಗ ಕೃಷ್ಣ ತಾನು ಕಟ್ಟಿಸಿಕೊಳ್ತಾ ಇದ್ದಾನೆ. ಯಾಕೆಂತಂದ್ರೆ ಅವಳಲ್ಲಿ ಇಷ್ಟು ಹೊತ್ತು ಕೇವಲ ಪ್ರೀತಿ ಮಾತ್ರ ಇತ್ತು, ಜ್ಞಾನ ಇರಲಿಲ್ಲ. ಕೃಷ್ಣ ನಾರಾಯಣ ಅಂತನೋ ಚಿಂತನೆ ಇರಲಿಲ್ಲ, ವೈರಾಗ್ಯ ಇರಲಿಲ್ಲ, ತನ್ನ ಮನೆಯ ಎಲ್ಲ ವಸ್ತುಗಳಲ್ಲಿ ಹೆಚ್ಚಿನ ಅಪೇಕ್ಷೆ ಇತ್ತು. ಅದಕ್ಕೋಸ್ಕರ ಕೃಷ್ಣ ಕಟ್ಟಿಸಿಕೊಳ್ಳಿಲ್ಲ. ಯಾವಾಗ ಅವಳಿಗೆ ಜ್ಞಾನ ಬಂದಿದೆ ಆವಾಗ ಕೃಷ್ಣ ಕಟ್ಟಿಸಿಕೊಳ್ತಾ ಇದ್ದಾನೆ. ಕೃಷ್ಣ ಕಟ್ಟಿಸಿಕೊಂಡ, ಅವನಿಗೆ ಆವಾಗ ದಾಮೋದರ ಅಂತ ಹೆಸರು ಬರ್ತಾ ಇತ್ತು.
ದಾಮೋದರ ಅಂತ ಕರೀದು. ಅದಕ್ಕೋಸ್ಕರ ದಾಮ ಅಂತಂದ್ರೆ ಹಗ್ಗ ಅಂತ ಅರ್ಥ. ಉದರ ಅಂದ್ರೆ ಹೊಟ್ಟೆ, ಹೊಟ್ಟೆ ಮೇಲೆ ಹಗ್ಗ ಇದೆ, ಆದ್ದರಿಂದ ಅವನಿಗೆ ದಾಮೋದರ ಅಂತ ಹೆಸರು ಬಂದಿದೆ. ತಾಯಿ ಕಟ್ಟಿದಂತ ಹಗ್ಗ ಹೊಟ್ಟೆ ಮೇಲೆ ಇರೋದರಿಂದ ಅವನು ದಾಮೋದರ ಅಂತ ಕರಿತಾ ಇದ್ದಾರೆ. ಒರಳಕಲ್ಲಿ ಕಟ್ಟಿಸಿಕೊಂಡು ಕೃಷ್ಣ ಇದ್ದಾನೆ. ಯಶೋಧೆ ಮನೆ ಕೆಲಸಕ್ಕೆ ಒಳಗೆ ಹೋದ್ಲು. ಆಯ್ತು, ಇನ್ನಂತು ಕೃಷ್ಣನ ಕಟ್ಟಿ ಆಯ್ತು, ಇನ್ನು ನನಗೇನು ಚಿಂತೆ ಇಲ್ಲ, ಇನ್ನು ನಾನು ಒಳಗೆ ಹೋಗಬಹುದು ಅಂತ ಸ್ವಲ್ಪ ಬಿಟ್ಟು ಯಶೋಧೆ ಒಳಗಡೆ ಹೋಗ್ತಾ ಇದ್ದಾಳೆ. ಯಶೋಧೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತಿಗೆ ಕೃಷ್ಣ ಒರಳಕಲ್ಲನ್ನು ಎಳಕೊಂಡು ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತಿತ್ತು. ಯಾಕೆ ಅಲ್ಲಿ ಹೊರಗಡೆ ಇಬ್ಬರಿದ್ದಾರೆ, ಮರಗಳು, ಅರ್ಜುನ ವೃಕ್ಷಗಳು, ಅದರಲ್ಲಿ ಇಬ್ಬರಿದ್ದಾರೆ ನಲಕೂಬರ ಮತ್ತು ಮಣಿಗ್ರೀವ ಅಂತಿಬ್ರು ಗಂಧರ್ವರಿದ್ದಾರೆ. ಆ ಗಂಧರ್ವರ ರಕ್ಷಣೆ ಮಾಡಬೇಕಾಗಿದೆ. ಈ ಒರಳಕಲ್ಲನ್ನು ಯಾಕೆ ಉಪಯೋಗಿಸ್ತಾರೆ ಹೇಳ್ರಿ? ಈಗೆಲ್ಲ ಅದೆಲ್ಲ ಹೊರಟೋಗಿದೆ, ಒರಳಕಲ್ಲನ್ನು ಉಪಯೋಗಿಸೋದು ಅದೇನೋ. ಹಿಂದೆ ಒರಳಕಲ್ಲಲ್ಲಿ ಹಾಕಿ ಭತ್ತ ಹಾಕಿ ಕುಟ್ಟಿ ಅದರಿಂದ ಆ ಭತ್ತವನ್ನ ಇದನ್ನೆಲ್ಲ ತೌಡು ಅದನ್ನೆಲ್ಲ ತೆಗೆದು ಹೊಟ್ಟು ತೌಡು ಅದನ್ನೆಲ್ಲ ತೆಗೆದು ಅಕ್ಕಿಯನ್ನು ತೆಗೆದುಕೊಳ್ಳುವ ಕ್ರಮ. ಹಾಗೆ ಅದಕ್ಕೋಸ್ಕರ ಭತ್ತವನ್ನು ಕುಟ್ಲಿಕ್ಕೆ ಅಂತ ಒರಳಕಲ್ಲನ್ನು ಉಪಯೋಗಿಸ್ತಾ ಇತ್ತು. ಬೇಡಾದ್ದನ್ನು ಬಿಡಬೇಕು, ಅನಿಷ್ಟವನ್ನ ತೆಗೆದುಹಾಕಬೇಕು, ಇಷ್ಟವಾದ್ದನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಒರಳಕಲ್ಲನ್ನು ಉಪಯೋಗಿಸ್ತಾ ಇತ್ತು. ಹಾಗೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಈಗ ಹೊರಗಡೆ ಹೋಗಿ ಆ ಅರ್ಜುನ ವೃಕ್ಷಗಳೇನಿವೆ, ಅರ್ಜುನ ವೃಕ್ಷದಲ್ಲಿರುವಂತಹ ನಲಕೂಬರ ಮತ್ತು ಮಣಿಗ್ರೀವ, ಆ ನಲಕೂಬರ ಮಣಿಗ್ರೀವರನ್ನು ಮೋಚನೆ ಮಾಡಬೇಕಾಗಿದೆ. ಅವರಿಗಿರುವಂತಹ ಅನಿಷ್ಟವನ್ನ ಕುಟ್ಟಿ ಹೊರಹಾಕಬೇಕಾಗಿದೆ, ಅವರಿಗೆ ಇಷ್ಟವನ್ನು ಕೊಡಬೇಕಾಗಿದೆ. ವಿಧಾಯ ಘಟ್ಟಂ ಸ್ವಕಯೋರ ನಿಷ್ಟಂ ಅಭೀಪ್ಸಿತಂ ದಾತಂ ಇವ ಪ್ರತಸ್ಥೆ. ಹೀಗೆ ಈ ಕಾರಣದಿಂದ ಕೃಷ್ಣ ಒರಳಕಲ್ಲನ್ನು ಎಳೆದುಕೊಂಡು ಹೊರಬರ್ತಾ ಇದ್ದಾನೆ. ಸ್ವಭಕ್ತ ಪುಂಜೇಶು ಕೃತಂಚ ರಕ್ಷನ್. ಕೃಷ್ಣ ಅವರನ್ನು ಯಾಕೆ ಮೋಚನೆ ಮಾಡ್ಲಿಕ್ಕೆ ಹೋದ ಅಂತಂದ್ರೆ, ಅವರು ಗಂಧರ್ವ ನೋಡಿ ಗಾನ ಮಾಡು, ಗಾನ ಮಾಡೋರು ಏನ್ ಮಾಡ್ತಾರೆ, ಅವರ ಮಹಿಮೆಯನ್ನು ಕೊಂಡಾಡ್ತಾರೆ. ಭಗವಂತನ ಮಹಿಮೆ ಏನು ಅಂತ, ಭಗವಂತ ಅನಂತಗುಣ ಪರಿಪೂರ್ಣ, ಸಜ್ಜನರಿಗೆ ರಕ್ಷಣೆ ಮಾಡ್ತಾನೆ, ದುಷ್ಟರ ನಿಗ್ರಹ ಮಾಡ್ತಾನೆ, ಇದೇನು ಭಗವಂತನ ಮಹಿಮೆ ಇದೆ. ಈ ಮಹಿಮೆಯನ್ನು ಕೊಂಡಾಡುವರು ಗಂಧರ್ವರು ಗಾನ ಮಾಡುವಂಥವ್ರು. ಆ ದೃಷ್ಟಿಯಿಂದ ಅವರು ಸ್ವಲ್ಪ ಗಾನ ಮಾಡಲಿ, ನನ್ನ ಮಹಿಮೆಯನ್ನು ಕೊಂಡಾಡಲಿ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಅರ್ಜುನ ವೃಕ್ಷದಲ್ಲಿರುವಂತಹ ಆ ಏನು ದೇವತೆಗಳು ಇಬ್ಬರಿದ್ದಾರೆ, ಗಂಧರ್ವರೇನಿದ್ದಾರೆ, ಅವ್ರನ್ನ ಮೋಚನೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾರಂತ. ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಕೃಷ್ಣನಿಗೆ ಅತ್ಯಂತ ಪ್ರಿಯನಾದಂಥವ ಅರ್ಜುನ. ಅರ್ಜುನ ಅದ್ವಿತೀಯಂ. ಅರ್ಜುನ ಅಂತಂದ್ರೆ ಅರ್ಜುನ ಅಂದ್ರೆ ಯಾವ ಅರ್ಜುನ? ಅಲ್ಲಿ ಅರ್ಜುನ ವೃಕ್ಷ ಅಂತಿದ್ದಲ್ಲ, ಆ ಅರ್ಜುನನು ಅಥವಾ ಭೀಮಾನುಜನು, ಯಾವ ಅರ್ಜುನ ಅಂತ ಪ್ರಶ್ನೆ ಮಾಡಬಾರದು. ನಾಳೆ ಅರ್ಜುನ ಅಂದ್ರೆ ಭೀಮಾನುಜನೇ ಅಂತ ಜನ ಹೇಳಬೇಕು. ಆ ದೃಷ್ಟಿಯಿಂದ ಅರ್ಜುನನನ್ನು ಅದ್ವಿತೀಯನನ್ನಾಗಿ ಮಾಡೋ ಉದ್ದೇಶದಿಂದ ಈ ಅರ್ಜುನ ವೃಕ್ಷಗಳು ಇತ್ತು ಅಂತಾದ್ರೆ ಆ ಅರ್ಜುನನು ಈ ಅರ್ಜುನನು ಪ್ರಶ್ನೆ ಮಾಡಬಹುದು ನಾಳೆ ಜನ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಈ ಅರ್ಜುನ ವೃಕ್ಷಗಳೇನಿವೆ ಆ ಅರ್ಜುನ ವೃಕ್ಷಗಳನ್ನು ಕಿತ್ತಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಕೃಷ್ಣ ಹೋದ, ಒರಳಕಲ್ಲನ್ನು ಎಳೆದುಕೊಂಡು ಹೋದ ಮನೆ ಹಿಂದೆ. ಅಲ್ಲಿ ಅರ್ಜುನ ವೃಕ್ಷಗಳು ಬೆಳೆದುಕೊಂಡಿತ್ತು, ಅದು ಹೀಗೆ ಬೆಳೆದುಕೊಂಡಿತ್ತು, ಎರಡು ವೃಕ್ಷಗಳು ಹೀಗೆ ಬೆಳೆದುಕೊಂಡಿತ್ತು. ಕೃಷ್ಣ ದಾಟಿ ಹೋದ, ದಾಟಿ ಹೋದ್ರೆ ಒರಳಕಲ್ಲಿತ್ತು, ಅದು ಅಡ್ಡ ಬಿದ್ದುಬಿಡಿತು. ಅಡ್ಡ ಬಿದ್ದದ್ದು ಅದಕ್ಕೆ ಸಿಕ್ಕಾಕೊಂಡು ಹಗ್ಗದಿಂದ ಕಟ್ಟಿದ್ದಾರೆ, ಸಿಕ್ಕಾಕೊಂಡು ಕೃಷ್ಣ ರಭಸ ಎಳೆದಂತೆ. ಎಳೆದಾಗ ಅರ್ಜುನ ವೃಕ್ಷಗಳು ಕಿತ್ತು ಬಿದ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮೋಚನೆ ಮಾಡಿದ ಕೃಷ್ಣ ಯಾಕೆಂದ್ರೆ, ಅದಕ್ಕೆ ವಾದರಾಜರು ಹೇಳ್ತಾರೆ, ಆ ಅರ್ಜುನ ವೃಕ್ಷಗಳು ಏನ್ ಮಾಡಿತು, ತದಂಗ ಬಂಧ ಪ್ರತಿಬಂಧ ಪುಣ್ಯ ಬಲೇನ ಸಿದ್ಧೋ ತದ ಉತ್ಥಿತೋದ್ಭು ಪ್ರಶಂಸ್ಯ ವೃಂದಾವನ ವಲ್ಲಭಂತಂ ತದೇಯ ತುಸ್ತನ್ಮನಸೋ ಸ್ವಲೋಕಂ. ಕೃಷ್ಣನಿಗೆ ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ, ಒರಳಕಲ್ಲಿ ಕಟ್ಟಿ ಹಾಕಿದ್ದಾರೆ. ಅರ್ಜುನ ವೃಕ್ಷ ಏನ್ ಮಾಡಿತು, ಅದನ್ನು ತಡೀತಂತೆ, ಅದನ್ನು ಸಿಕ್ಕಾಕೊಂಡ್ರೆ ಏನರ್ಥ, ಅದು ತಡೀತು. ಅರ್ಜುನ ವೃಕ್ಷ ಕೃಷ್ಣನಿಗೆ ಕಟ್ಟಿದ ಕಟ್ಟನ್ನು ಸಹಿಸಲಿಲ್ಲ ಅಂತ ಅರ್ಥ. ಕೃಷ್ಣನ ಬಂಧನವನ್ನು ಸಹಿಸಲಿಲ್ಲ, ಅದಕ್ಕೆ ಬಂಧ ಪ್ರತಿಬಂಧವನ್ನು ಮಾಡುತ್ತಾ ಇದ್ದಾವೆ ಅರ್ಜುನ ವೃಕ್ಷಗಳು. ಆಹಾ, ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂತ ಕೃಷ್ಣನಿಗೆ ಸಂತೋಷ ಆಯ್ತಂತೆ. ಈ ಸೇವೆ ಫಲವನ್ನು ಕೊಡ್ತೇನೆ ಅಂತ ಹೇಳಿ ವೃಕ್ಷತ್ವ ಏನು ಬಂದಿತ್ತ ವೃಕ್ಷಗಳಿಗೆ, ಆ ನಲಕೋಬರ ಮತ್ತು ಮಣಿಗಿರಿಯವರಿಗೆ, ಅದನ್ನ ಮೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅದನ್ನು ಮೋಚನೆ ಮಾಡಿ ಅಲ್ಲಿ ಧ್ವನಿ ಮತ್ತು ಚಮ್ಮು ಅಂತಲೂ ಇಬ್ಬರು ಅಸುರರಿದ್ದಾರೆ. ಆ ಅಸುರನ್ನು ನಿಗ್ರಹ ಮಾಡಿ ಸಂಹಾರ ಮಾಡಿ ಅವರನ್ನು ತಮಸ್ಸಿ ಕಳಿಸಿ ನಲಕೋಬರ ಮತ್ತು ಮಣಿಗಿರಿಯವರನ್ನ ಅವನು ಉದ್ಧಾರ ಮಾಡ್ತಾ ಇದ್ದಾನೆ. ಅವರು ಭಗವಂತನನ್ನು ಕೊಂಡಾಡಿ ಅವರು ತಮ್ಮ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಅರ್ಜುನ ವೃಕ್ಷದಲ್ಲಿರುವಂತಹ ಅವುಗಳನ್ನ ನಲಕುಬರ ಮತ್ತು ಮಣಿಗಿರಿಯವರನ್ನ ಮೋಚನೆ ಮಾಡಿದ್ದಾನೆ. ನಂದರೂಪ ಬಂದಂತೆ ಬರ್ತಾ ಇದ್ದಾನೆ, ಏನೋ ಶಬ್ದ ಆಗಿದೆ ಕೇಳಿದಂತೆ ಹುಡುಗರನ್ನ, ಏನಾಯ್ತು ಏನಾಯ್ತು ಅಂತ. ಇಲ್ಲ, ಕೃಷ್ಣ ಹೋದ, ನಾವು ನೋಡ್ತಾ ಇದ್ವಿ ಕೃಷ್ಣ ಹೀಗೆ ಹೋದ, ಕೃಷ್ಣ ಹೋದಾಕ್ಷಣ ಆ ವೃಕ್ಷಗಳು ಎರಡು ದೊಡ್ಡ ದೊಡ್ಡ ಮರಗಳಿಂದ ಬಿದ್ದು ಹೋಯ್ತು ಅಂತ ನಗತಾ ಇದ್ದಾರೆ ಕೆಲವರು. ಏನಿದು ಮಗು ಅದಕ್ಕೆ ಹೋದಕ್ಕೆ ಮರ ಬಿಡೋಂದ್ರೆ ಏನು ಅರ್ಥ ಹಾಗೆ ಅಂತ. ಅದಕ್ಕೆ ನಂದಗೋಪ ಕೂಡಲೇ ಹೆಂಡತಿ ನೈತಾ ಇದ್ದಂತ ಯಶೋದೆಗೆ, ಏನ್ ನೀನು ಸ್ವಲ್ಪ ವಿವೇಕ ಇಲ್ಲ ನಿನಗೆ, ಆ ಮಗುಗೆ ಕಟ್ಟಿ ಹಾಕಿದ್ದಿ, ಆ ವೃಕ್ಷಗಳೇನೋ ಆ ಕಡೆ ಈ ಕಡೆ ಬಿದ್ದಿದೆ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕೃಷ್ಣ ಮೇಲೆ ಬಿದ್ದಿದ್ರೆ ಗತಿ ಏನಾಗಿತ್ತು, ಸ್ವಲ್ಪ ಮೊದಲು ಆ ಕಟ್ಟನ ಬಿಚ್ಚು ಅಂತ ಹೇಳಿ ಯಶೋದೆಗೆ ಬೈದು ಅದನ್ನ ಬಿಚ್ಚಿಸ್ತಾ ಇದ್ದಾನೆ. ಹೀಗೆಲ್ಲ ಲೀಲೆಗಳನ್ನ ಭಗವಂತ ತೋರಿಸ್ತಾ ಇದ್ದಾನೆ. ಇಷ್ಟೆಲ್ಲ ಆಡ್ತಾ ಭಗವಂತ ಗೋಕುಲದಲ್ಲಿದ್ದಾನೆ, ಸಾಕಾಯ್ತಂತೆ ಕೃಷ್ಣನಿಗೆ ಗೋಕುಲದಲ್ಲಿರೋದು. ಯಾಕೆ ಬೃಹದ್ವನೆ ಸ್ವಸ್ಯ ಹಿ ಸನ್ನಿಧಾನ ಮಹಾಪುರಿ ಸಾಮ್ಯ ಮುಖೇಯುಷಿತ್ಥಂ, ಅದು ಮನೋಜ್ಞ ವೃಂದಾವನ ಏವ ವಾಸಂ. ಕೃಷ್ಣನಿಗೆ ಅಲ್ಲಿ ಇರ್ಲಿಕ್ಕೆ ಇಷ್ಟ ಆಗಲಿಲ್ಲಂತೆ. ವನಪ್ರಿಯೋಸೋ ಚಕಮೇ ರಮೇಶ ಮನೋಜ್ಞ ವೃಂದಾವನ ಏವ ವಾಸಂ, ಅಲ್ಲಿರ್ಲಿಕ್ಕೆ ಇಷ್ಟ ಆಗಲಿಲ್ಲಂತೆ. ಯಾಕೆಂದ್ರೆ ಅವನು ಪ್ರಕೃತಿ ಪ್ರಿಯ ನೋಡಿ, ಅವನು ಅಲ್ಲಿದ್ದು ಬೆಳೆದು ಅಲ್ಲಿ ಏನಾಗಿದೆ ಅಂದ್ರೆ ಆ ಊರೆಲ್ಲ ಬೆಳೆದು ಹೋಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಎತ್ತರ ಎತ್ತರದ ಕಟ್ಟಡಗಳು, ಅದು ಕೃಷ್ಣನಿಗೆ ಇಷ್ಟ ಆಗಲಿಲ್ಲ. ಒಳ್ಳೆಯ ರಮಣೀಯವಾದ ಪ್ರದೇಶ ನೋಡ್ಲಿಕ್ಕೆ, ಸುತ್ತಮುತ್ತ ಹಸಿರು ನೀರು ಅದೆಲ್ಲ ಇರಬೇಕು, ಪ್ರಶಾಂತವಾದ ಸ್ಥಳ ಆಗಿರಬೇಕು, ಅದೊಂದಂದ್ರೆ ಕೃಷ್ಣನಿಗೆ ಇಷ್ಟ. ಅವನು ಪ್ರಕೃತಿ ಪ್ರಿಯ, ಇಂತಹ ಸಿಮೆಂಟ್ ಪ್ರಿಯ ಅಲ್ಲ ಅವನು, ಅವನ ಕಟ್ಟಡ ಪ್ರಿಯ ಅಲ್ಲ ಅವನು ಭಗವಂತ. ಆದ್ದರಿಂದ ಅವನಿಗೆ ಇದು ಇಷ್ಟ ಆಗಲಿಲ್ಲ. ಅದೇನು ಅನೇಕ ಇಡೀ ಊರು ತುಂಬ ಅದೆಲ್ಲ ಮನೆಗಳೇನಿವೆ ಅಷ್ಟೆಲ್ಲ ಬೆಳ್ಕೊಂಡು ಹೋಗಿದೆ ಗೋಕುಲ, ಅದು ಕೃಷ್ಣನಿಗೆ ಇಷ್ಟ ಆಗಲಿಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ದ, ಇಲ್ಲಿರೋದು ಬೇಡ, ಸ್ವಲ್ಪ ಬೇರೆ ಕಡೆ ಹೋಗ್ಬಿಡೋಣ ನಾವು, ಅದಕ್ಕೆ ವೃಂದಾವನಕ್ಕೆ ಹೋಗೋಣ. ವೃಂದಾವನ ಅಂದ್ರೆ ಕಾಡು ನೋಡಿ, ಅದು ಕಾಡೆ, ಅದು ವೃಂದಾವನ ಅಂದ್ರೆ ಕಾಡೆ, ಅಲ್ಲಿಗೆ ಹೋಗೋಣ ಅಂತ ಕೃಷ್ಣ ಹೇಳ್ತಾ ಇದ್ದಾನಂತ. ಅದಕ್ಕೆ ನಂದಗೋಪ ಉಳಿದವರು ಯಾರು ಕೂಡ ಅದನ್ನ ಒಪ್ಪಲಿಲ್ಲ ಅಂತ. ಯಾಕೆ, ಇಲ್ಲಿ ಏನೇನ್ ತೊಂದರೆಗಳಾಗಿ ಎಲ್ಲ ತೊಂದರೆಗಳು ಪರಿಹಾರ ಆಯ್ತು. ಪೂತನ ಬಂದು ಮೃತಳಾದ್ಲು, ಶಕಟ ಬಂದ ಮೃತನಾದ, ತೃಣಾವರ್ತ ಬಂದ ಸಂಹೃತನಾದ, ಹೀಗೆ ಯಾರ್ಯಾರು ಬರ್ತಾ ಎಲ್ಲ ಸಂಹೃತರಾಗ್ತಾ ಇದ್ದಾರೆ, ಮೃತರಾಗ್ತಾ ಇದ್ದಾರೆ. ಇಲ್ಲಿ ಯಾವ ತೊಂದರೆಗಳು ಕೂಡ ಇಲ್ಲ, ಸುಮ್ಮನೆ ಇಲ್ಲಿ ಯಾವ ತೊಂದರೆ ಇಲ್ಲ, ಮತ್ತೆ ಮ್ಯಾಕಲ್ಲಿ ಹೋಗಬೇಕು, ಇಷ್ಟೆಲ್ಲ ಸಾಮಾನುಗಳನ್ನು ಜೋಡಿಸಿಕೊಳ್ಬೇಕು, ಹೋಗಬೇಕು, ಇದನ್ನೆಲ್ಲ ಬಿಡಬೇಕು, ಅದರಲ್ಲಿ ಬೇರೆ ವ್ಯಾಮೋಹ ಬೇರೆ ಬಂದಿರುತ್ತೆ ಬಹಳ ಕಾಲ ಆದಾಗ. ಆದ್ದರಿಂದ ಅದನ್ನ ಬಿಟ್ಟು ಹೋಗೋದು ಅದೆಲ್ಲ ಕಷ್ಟ ನೋಡಿ, ಅದಕ್ಕೋಸ್ಕರ ಅದು ಹೇಗೆ ಬಿಟ್ಟು ಹೋಗೋದು ಅಂತ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಮನೆಯನ್ನು ನಾವು ಕಟ್ಟಬಾರದು ಅಂತ. ಅದನ್ನ ಯಾರು ನಡೆಸಲಿಕ್ಕೆ ಆಗೋದಿಲ್ಲ, ಕೇಳಲಿಕ್ಕೆ ಹೇಳಲಿಕ್ಕೆ ಬಹಳ ಚಂದ, ಅದೆಲ್ಲ ನಡೆಸೋದು ಬಹಳ ಕಷ್ಟ. ಅದಕ್ಕೆ ಅವಧೂತ ಹೇಳ್ತಾ ಮನೆಯನ್ನು ಕಟ್ಟಬಾರದಂತ, ಮನೆಯನ್ನು ಕಟ್ಟಲಿಕ್ಕೆ ಬಹಳ ಶ್ರಮ, ಈ ಸರ್ಪ ಹೇಗಿರುತ್ತಲ್ಲ ಹಾಗಿರಬೇಕು ಅಂತ ಹೇಳ್ತಾರೆ. ಸರ್ಪ ಏನ್ ಮಾಡುತ್ತೆ, ಇರುವೆ ಕಟ್ಟಿರುತ್ತೆ ಆ ಹುತ್ತದಲ್ಲಿ ವಾಸ ಮಾಡುತ್ತೆ, ಹಾಗೆ ಕಟ್ಟಿದ ಮನೇಲಿ ಇರ್ಬೇಕಂತೆ. ನಾವು ಮನೆ ಕಟ್ಟಿ, ಯಾಕಂದ್ರೆ ಮನೆ ಕಟ್ಟಿದಂದ್ರೆ ನಾವು ಹಾಕಿ ಕಟ್ಟಿದ್ದು ಹೀಗೆ ಕಟ್ಟಿದ್ದು ಅದರಲ್ಲಿ ಶ್ರಮ ಪಟ್ಟಿದ್ದೇವೆ, ಅದು ಸ್ವಲ್ಪ ಹೆಚ್ಚು ಒಂದು ಮಳೆ ಬಿಡದ ತಕ್ಷಣ ಓಹೋ ನಮ್ಮ ಮನೆ ಗಾಯ ಆಗತ್ತೆ, ನಮ್ಮ ಮೈಗೆ ಗಾಯ ಆದಾಗ ನಮ್ಮಂಗ ಆಗತ್ತೆ, ಆದ್ದರಿಂದ ಮನೆಯನ್ನು ಕಟ್ಟಲಿಕ್ಕೆ ಹೋಗಬಾರದು ಅಂತ ಭಾಗವತ ಹೇಳುತ್ತೆ. ಯಾಕೆ ಅಭಿಮಾನ ಬೆಳ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಎಷ್ಟು ಜನಕ್ಕೆಲ್ಲ ಅಭಿಮಾನ ಬೆಳ್ಕೊಂಡಿದೆ, ಆ ಊರನ್ನು ಬಿಟ್ಟು ಹೋಗೋದು ಹೇಗೆ ಅಂತ ದುಃಖ ಅವರಿಗೆಲ್ಲ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಕೃಷ್ಣ ಅಂದ, ನಿಮಗೆ ಊರು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಬಿಡಿಸ್ತೇನೆ ಅಂತಂದ ಕೃಷ್ಣ. ವೃಕಾನನೇಕಾಂಶ ಸಸರ್ಜರುಣ್ಣ, ಕೃಷ್ಣ ಒಮ್ಮೆ ಮೈ ಝಾಡಿಸಿದ್ರಂತ. ಮೈ ಝಾಡಿಸಿದಾಗ ಒಂದೊಂದು ರೋಮದಿಂದ ಒಂದೊಂದು ತೋಳ ಹುಡ್ತಾ ಇತ್ತು, ಅದು ಒಳ್ಳೊಳ್ಳೆ ಹುಲಿಯಂತೆ ಇರುವಂತಹ ತೋಳ. ಅದು ಬಂದದ್ದೇ ಚಿಕ್ಕ ಚಿಕ್ಕ ಹುಡುಗರನ್ನ ಕರುಗಳನ್ನ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಿತ್ತು, ತೋಳಗಳೆಲ್ಲ ಎತ್ಕೊಂಡು ಹೋಗ್ತಾ ಇತ್ತು. ಅವ ಇಡೀ ಊರಿನಲ್ಲಿ ಹಾಹಾಕಾರ, ಅಯ್ಯೋ ನನ್ನ ಮರಿ ಹೋಯ್ತು, ನನ್ನ ಕರು ಹೋಯ್ತು, ನನ್ನ ಮಗು ಹೋಯ್ತು ಹಾಗೆ ಅಂತ ಎಲ್ಲ ಹಾಹಾಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಕೃಷ್ಣ ಬಂದು ಕೇಳಿದ್ರಲ್ಲಿ ಕೃಷ್ಣ ಹಾಗಾಗ್ತಾ ಇದೆ. ಅದಕ್ಕೆ ಕೃಷ್ಣ ಹೇಳಿದೆ, ನಾನು ಹೇಳಿದೆ ನಿಮಗೆ, ನನ್ನ ಮಾತನ್ನು ಕೇಳಲಿಲ್ಲ ನೀವು, ಗೋಕುಲದಲ್ಲಿ ಇರೋದು ಒಳ್ಳೇದಲ್ಲ, ಎಷ್ಟೆಲ್ಲ ತೊಂದರೆಗಳಿವೆ, ಗೋಕುಲ ಬಿಟ್ಟು ಹೋಗೋಣ ಅಂತ ಹೇಳಿದೆ, ನನ್ನ ಮಾತು ಕೇಳಿದ್ರೆ ನೀವು, ನೀವೆಲ್ಲ ಗೋಕುಲ ಬಿಟ್ಟು ಹೋಗೋಣ ಅಂತ ಹೇಳ್ರಿ ಎಲ್ಲ ಸರಿ ಹೋಗುತ್ತೆ ಅಂತಂದ. ಆಯ್ತಪ್ಪ ಕೃಷ್ಣ, ನಿನ್ನ ಮಾತನ್ನು ಮೀರ್ಲಿಕ್ಕೆ ಆಗೋದಿಲ್ಲ, ನೀನು ಹೇಳುವಂತೆ ಆಗಲಿ, ಗೋಕುಲ ಬಿಟ್ಟು ಮೊದಲು ಹೋಗೋಣ ಅಂತ. ಆಯ್ತು ನನ್ನ ಕೃಷ್ಣ, ಎಲ್ಲ ಎಲ್ಲ ಕರುಗಳನ್ನ ಎಲ್ಲ ಮಕ್ಕಳನ್ನ ವಾಪಸ್ ಕೊಡ್ತಾ ಇದ್ದಾನೆ, ಎಲ್ಲರೂ ಕೂಡ ಹಿಂದೆ ಸರಿಸಿದ್ದಾನೆ, ಎಲ್ಲರೂ ಕೂಡ ವೃಂದಾವನಕ್ಕೆ ಹೋಗೋಣ ಅಂತ ಸಿದ್ಧರಾಗಿದ್ದಾರೆ. ಭಾರಾನ್ಸ್ವಾನಧಿರಪ್ಯ ಚಾರು ಶಕಟ ಶ್ರೀನ್ಯಾಮರಣ್ಯಾಲಯ ಗೋಪಾಗೋಧನ ವೃದ್ಧ ಮುಗ್ಧಲನ ಬಾಲಾದಿಭಿ ಸಂಯುತಾ ವೀಣಾ ವೇಣು ಮೃದಂಗ ಶೃಂಗ ನಿಲದೈ ಸಂಪೂರಿತ ಶಾಶನೈ ರಾಮಶ್ರೀರಮಣಾಶ್ರಯ ಪ್ರತಿಯು ವೃಂದಾವನಂ ಪಾವನಂ. ಮನೋಹರವಾದ ವೃಂದಾವನಕ್ಕೆ ಎಲ್ಲರೂ ಕೂಡ ಹೊರಟಿದ್ದಾರೆ. ಹೇಗೆ ಅಂತಂದ್ರೆ ಬಂಡಿಗಳಲ್ಲೆಲ್ಲ ತಮ್ಮ ವಸ್ತುಗಳನ್ನೆಲ್ಲ ಸಾಮಗ್ರಿಗಳನ್ನ ಮನೆ ಸಾಮಗ್ರಿಗಳನ್ನೆಲ್ಲ ಬಂಡಿಯಲ್ಲಿ ಹಾಕಿರ್ತಾರೆ. ಬಂಡಿಯೆಲ್ಲ ವಸ್ತುಗಳನ್ನೆಲ್ಲ ಹಾಕಿಕೊಂಡು ಅವರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ದಾರಿಯಲ್ಲಿ, ಹೋಗ್ತಾ ಸುಮ್ಮನೆ ಹೋಗ್ತಾ ಇಲ್ಲ. ವೀಣಾ ವೇಣು ಮೃದಂಗ ಶೃಂಗ ನಿನದೈಹಿ, ಕೆಲವರು ವೀಣೆಯನ್ನ ನುಡಿಸ್ತಾ ಇದ್ದಾರೆ, ಇನ್ನು ಕೆಲವರು ಕೊಳಲನ್ನು ನುಡಿಸ್ತಾ ಇದ್ದಾರೆ ಬಾರಿಸ್ತಾ ಇದ್ದಾರೆ, ಇನ್ನು ಕೆಲವರು ಗಾನವನ್ನು ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ವಾದ್ಯಗಳನ್ನು ಬೇರೆ ಬೇರೆ ತಬಲ ಮೃದಂಗ ಮೊದಲಾದ ವಾದ್ಯಗಳನ್ನ ಬಾರಿಸ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರು ಗಾನ ಮಾಡ್ತಾ, ಕೆಲವರು ಹೀಗೆ ಮಾಡ್ತಾ, ಭಗವಂತನ ಗುಣಗಾನವನ್ನು ಮಾಡ್ತಾ ಎಲ್ಲರೂ ಕೂಡ ಸಾಗ್ತಾ ಇದ್ದಾರೆ. ಅದೊಂದು ಪಾದಯಾತ್ರೆ. ಪಾದಯಾತ್ರೆಯಲ್ಲಿ ತಮ್ಮ ಸಾಮಗ್ರಿಗಳನ್ನು ಹೊತ್ಕೊಂಡು ಹೋದರೆ ಬಹಳ ಶ್ರಮ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಅದರಲ್ಲಿ ಬಂಡಿಗಳಲ್ಲಿ ಹಾಕಿ ಅವರೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರಂತೆ, ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಪಾದಯಾತ್ರೆಗೆ ಬಹಳಷ್ಟು ಮಹತ್ವ ಇದೆ. ತೀರ್ಥಕ್ಷೇತ್ರದ ಯಾತ್ರೆಯನ್ನು ಕಾಲ್ನಡಿಗೆಯಿಂದ ಮಾಡಬೇಕು ಅಂತ, ಕಾಲ್ನಡಿಗೆಯಿಂದ ತೀರ್ಥಕ್ಷೇತ್ರದ ಯಾತ್ರೆಯನ್ನು ಮಾಡಬೇಕು ಅಂತ. ಅಲ್ಲಿ ಯಾತ್ರೆಯನ್ನು ಮಾಡ್ತಾ ಭಗವಂತನ ಗುಣಗಾನವನ್ನು ಮಾಡ್ತಾ ದಾರಿಗಳು ಅಲ್ಲಿರುವಂತಹ ಭಗವಂತನ ಚಿಂತನೆಯನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ದೇಹದಲ್ಲಿ ನಾಡಿಗಳಿವೆ. ನಾಡಿಗಳು ಅಂತಂದ್ರೆ ಈ ನಾಡಿಗಳೆಲ್ಲವೂ ಕೂಡ ವೀಚಿಗಳು ಅಂತ ಹೇಳ್ತಾರೆ. ಒಳಗಡೆಯೂ ಕೂಡ ಅಲ್ಲೆಲ್ಲ ಸೊಗಸಾಗಿ ನದಿ ಸರೋವರ ಫಲ ಪುಷ್ಪ ಎಲ್ಲ ಇದೆ ಅಂತ. ಅಲ್ಲಿ ಹೋಗುತ್ತಾ ದಾರಿಯಲ್ಲಿ ಅಲ್ಲಿ ಭಗವಂತ ಏನಿದ್ದಾನೆ ಆ ಭಗವಂತನಿಗೆ ಅರ್ಚನೆ ಮಾಡ್ತಾ ಹೋಗಬೇಕಂತ, ಭಗವಂತನ ಚಿಂತನೆ ಮಾಡ್ತಾ ಹೋಗಬೇಕು. ಹೀಗೆ ಚಿಂತನೆ ಮಾಡ್ತಾ ಮಾಡ್ತಾ ತೀರ್ಥಕ್ಷೇತ್ರದ ಯಾತ್ರೆಯನ್ನು ಮಾಡಬೇಕು, ದೇವಾಲಯಕ್ಕೆ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ರಾಮಶ್ರೀ ರಮಣಶ್ರೇಯ, ದೇವರ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗೋದಲ್ಲ, ಇವರು ದೇವರನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಕೃಷ್ಣ ರಾಮರಿದ್ದಾರೆ, ರಾಮಕೃಷ್ಣರನ್ನ ಮುಂದೆ ಇಟ್ಟುಕೊಂಡು ಇವರು ಸಾಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ಎಲ್ಲರೂ ಕೂಡ ಹರಿದಾಸರು, ಭಗವಂತನ ಭಕ್ತರು, ಭಗವಂತನ ಗುಣಗಾನ ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲ ಅನೇಕ ಮೃಗಗಳು ಪಕ್ಷಿಗಳು ನವಿಲು ನರ್ತನ ಮಾಡ್ತಾ ಇದೆ ಅಂತೆ. ಹಾಗೆ ಭಗವಂತನ ಸೇವನೆ ಮಾಡಲಿಕ್ಕೆ ವೃಕ್ಷಗಳೆಲ್ಲ ಪುಷ್ಪವನ್ನು ವೃಷ್ಟಿ ಮಾಡ್ತಾ ಇದೆ ದಾರಿ ಉದ್ದಕ್ಕೂ. ಹಾಗೆ ಅಲ್ಲಿ ನಿರ್ಜರಾದ ಭಗವಂತನ ಪಾದವನ್ನು ತೊಳಿತಾ ಇದೆ ಅಂತೆ. ಹರಿಯುವಂತಹ ಝರಿ ಭಗವಂತನ ಪಾದವನ್ನು ತೊಳಿತಾ ಇದೆ, ಪ್ರಕ್ಷಾಲನೆ ಮಾಡ್ತಾ ಇದೆ. ನವಿಲು ನರ್ತನೆ ಮಾಡಿ ಭಗವಂತನ ಸೇವೆಯನ್ನು ಮಾಡ್ತಾ ಇದೆ. ಕೋಗಿಲೆ ಮತ್ತು ಗಿಣಿ ಅದೆಲ್ಲವೂ ಕೂಡ ಹಾಡಿ ಭಗವಂತನ ಗುಣಗಾನ ಮಾಡ್ತಾ ಇದೆ. ಹೀಗೆ ಹೋಗುತ್ತಾ ಕೃಷ್ಣ ಆ ಯಾತ್ರೆಯನ್ನ, ಕೃಷ್ಣನನ್ನ ಮುಂದೆ ಇಟ್ಟುಕೊಂಡು ಎಲ್ಲರೂ ಕೂಡ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಗವಾಂಕುರೈರ್ ಗೋಪ ಪದೈರನೋಭಿ ಸಮುತ್ಥ ಧೂಲಿ ಸವಿತು ಕರೋಘಂ ರುರೋಧ ದೂರೇ ಕಿಲತಂ ಸಮೂರ್ಧಿ ಸಏವ ಗೋಢುಂ ಧ್ರುವ ಮುನ್ನಿನಾಯ. ಅವರೆಲ್ಲರೂ ಕೂಡ ರಭಸವಾಗಿ ಸಾಗ್ತಾ ಇದ್ದಾರೆ. ಆ ಹಸುಗಳು, ಎತ್ತುಗಳು, ಬಂಡಿಗಳು ಎಲ್ಲವೂ ಹೋಗ್ತಾ ಇದೆ. ಹಾಗೆ ಗೊಲ್ಲರು, ಗೊಲ್ಲತಿಯರು, ಬಾಲಕರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಹರಿದಾಸರು, ಭಗವಂತ ಭಗವಂತನ ಜೊತೆ ಭಗವಂತನ ದಾಸರು ಎಲ್ಲರೂ ಕೂಡ ಸಾಗ್ತಾ ಇದ್ದಾರೆ. ಅವ್ರು ಹೋದಾಗ ಭಾರಿ ಧೂಳು ಎತ್ತಿದೆ ಅಂತ, ಎದ್ದ ಧೂಳು ಮೇಲಕ್ಕೆ ಹೋಗಿದೆ, ಮೇಲಕ್ಕೆ ಹೋದ ಧೂಳು ಕೆಳಗಡೆ ಬರಲೇ ಇಲ್ಲ ಅಂತ. ಬಹಳ ಹೊತ್ತಾದರೂ ಕೂಡ ಕೆಳಗೆ ಬರಲಿಲ್ಲ ಅಂತ. ಯಾಕೆ ಧೂಳು ಮೇಲಕ್ಕೆ ಹೋಗಿದ್ದು ಯಾಕೆ ಕೆಳಗೆ ಬರಲಿಲ್ಲ ಅಂತಂದ್ರೆ, ಸೂರ್ಯ ತನ್ನ ಕಿರಣಗಳ ಮುಖಾಂತರ ಇದು ಹರಿದಾಸರ ಪದಧೂಳಿ ಅಂತ ಎತ್ತಿ ಶಿರಸ್ಸನ್ನು ಧಾರಣೆ ಮಾಡುತ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಹೀಗೆ ಧಾರಣೆ ಮಾಡ್ತಾ ಆ ಧೂಳು ಕೆಳಗೆ ಇಳಿದು ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆ ವೃಂದಾವನಕ್ಕೆ ಹೋಗಿದ್ದಾರೆ. ಕೃಷ್ಣ ವೃಂದಾವನಕ್ಕೆ ಹೋದ, ಯಾಕಂದ್ರೆ ಅವನಿಗೊಂದು ಹೆಸರಿದೆ ನೋಡಿ, ತ್ರಿಧಾಮ ಅಂತ ಹೆಸರಿದೆ. ಆ ಹೆಸರನ್ನ ತನ್ನ ಹೆಸರನ್ನು ತೋರಿಸಿಕೊಡ್ತಾ ಇದ್ದಾರೆ. ಹುಟ್ಟಿದ್ದು ಮಧುರೆಯಲ್ಲಿ, ಸಲಬ್ಧ ಜನ್ಮ ಮಧುರಾಕ್ಷಪುರ್ಯ ವ್ರಜೇಭಿವೃದ್ಧ ಕತಿ ಚಿದ್ದಿನಾನಿ ಉಪೇತ್ಯ ವೃಂದಾವನ ಮೇಷ ಕೃಷ್ಣ ತ್ರಿಧಾಮ ತಾಂ ದರ್ಶಯ ಜೀವ ದೇವ. ಹುಟ್ಟಿದ್ದು ಮಧುರೆಯಲ್ಲಿ, ಬಂದದ್ದು ಗೋಕುಲಕ್ಕೆ, ಬೆಳೆದದ್ದು ಗೋಕುಲದಲ್ಲಿ, ಈಗ ಬರ್ತಾ ಇರೋದು ವೃಂದಾವನಕ್ಕೆ. ಹೀಗಾಗಿ ಮಧುರೆ ಗೋಕುಲ ವೃಂದಾವನ ಅದನ್ನು ತೋರಿಸ್ತಾ, ನೋಡಿಪ್ಪ ನಾನು ತ್ರಿಧಾಮ, ಶ್ವೇತದ್ವೀಪ, ಅನಂತಾಸ ಮತ್ತು ವೈಕುಂಠ ಅಂತ ಮೂರು ಧಾಮಗಳು ನನಗಿದೆ ಅನ್ನೋದನ್ನ ಭಗವಂತ ಹೀಗೆ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ವೃಂದಾವನಕ್ಕೆ ಬಂದ. ಅಲ್ಲರಿ, ವೃಂದಾವನ ಕಾಡು, ಕಾಡಿನಲ್ಲಿ ಇವರು ಹೇಗಿದ್ರು, ಅವರಿಗೆ ಬೇಕಾದೆಲ್ಲ ಸಿಗ್ತಾ ಇತ್ತೋ ಇಲ್ಲವೋ ಅಂತಂದ್ರೆ, ಅದು ವೃಂದಾವನ ನೋಡಿ. ವೃಂದಾವನದ ಹೆಸರು ಅನ್ವರ್ಥವಾಗಿತ್ತು. ಕೃಷ್ಣ ಎಲ್ಲಿರ್ತಾನೆ ಅಲ್ಲೆಲ್ಲ ಸಮೃದ್ಧ ಆಗಿದ್ದೇ ಇರುತ್ತೆ. ಇಷ್ಟೋ ತನಕ ವೃಂದಾವನ ಹೆಸರಿಗೆ ವೃಂದಾವನ ಆಗಿತ್ತು, ಈಗ ನಿಜವಾಗಿ ವೃಂದಾವನ ಆಯಿತು ಅಂತ ಹೇಳ್ತಾ ಇರ್ತಾರೆ. ಇವತ್ತು ನಾವೆಲ್ಲ ವೃಂದಾವನದ ಹೆಸರನ್ನ ಶಬ್ದವನ್ನು ಬಳಸ್ತೇವೆ, ಅದಕ್ಕೇನು ಅರ್ಥವನ್ನ ಚಿಂತನೆ ಮಾಡಿಲ್ಲ. ವೃಂದಾವನ ಅಂತ ರಾಯರ ವೃಂದಾವನ, ವಾದಿರಾಜರ ವೃಂದಾವನ, ವ್ಯಾಸರಾಯರ ವೃಂದಾವನ, ಏನು ವೃಂದಾವನ ಅಂತಂದ್ರೆ ಏನು? ವೃಂದ ಅಂತಂದ್ರೆ ಸಮೂಹ ಅಂತ ಅರ್ಥ, ಭಕ್ತ ಸಮೂಹ ಅಂತ ಅರ್ಥ. ಅದಕ್ಕೆ ಅವನ ರಕ್ಷಣೆ ಯಾವುದರಿಂದ ಸಿಗುತ್ತೋ ಅದಕ್ಕೆ ವೃಂದಾವನ. ಯಾರು ಸೇವೆಯನ್ನು ಮಾಡ್ತಾರೆ, ಭಕ್ತರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರ ರಕ್ಷಣೆಯನ್ನು ಕೊಡ್ತಾ ಇರ್ತಾರೆ. ರಾಯರ ಸೇವೆ ಮಾಡಿ, ಪ್ರದಕ್ಷಿಣೆಯನ್ನು ಮಾಡಿ, ಹೀಗೆಲ್ಲ ಸೇವೆ ಮಾಡಿದ್ರೆ ಅವರಿಗೆಲ್ಲ ಬೇಕಾದ ಭಿಟ್ಟೆಗಳನ್ನೆಲ್ಲ ಪೂರೈಸ್ತಾ ಇದ್ದಾರೆ. ವಾದಿರಾಜರಿಗೆ ಬೇಕಾದ ಭಿಟ್ಟೆಗಳನ್ನೆಲ್ಲ ಪೂರೈಸ್ತಾ ಇದ್ದಾರೆ. ಆದ್ದರಿಂದ ಅದು ವೃಂದಾವನ ಅಂತ ಅನಿಸ್ಕೊಳ್ತಾ ಇದೆ. ಅದು ಹೆಸರು ಬಂದದ್ದು ಅಲ್ಲಿದೆ, ಕೃಷ್ಣ ವಾಸ ಮಾಡಿದ ವೃಂದಾವನದಿಂದ ಈ ವೃಂದಾವನಕ್ಕೆ ವೃಂದಾವನ ಅಂತ ಹೆಸರು ಬಂದಿತ್ತು. ಇದು ವೃಂದಾವನ. ಯಾಕೆ? ಫಲೈ ಪ್ರಸೂನೈ ಪಯಸಾತೃಣೇನ ವಿಧಾಯ ಗೋಗೋಪನಿಕಾಯ ರಕ್ಷಾಂ ವನಂ ಸ್ವನಾಮಾನುಗುಣಂ ಬಹಾಜ ಹರೋ ಪ್ರಸನ್ನೇ ಕಿಮಿ ಹಾಸ್ಯ ಸಾಧ್ಯಂ. ವೃಂದಾವನ ನಿಜವಾಗಿ ವೃಂದಾವನ ಆಯ್ತು. ಯಾಕೆ? ಬೇಕಾದಷ್ಟು ಹೂವು ಹಣ್ಣು, ಬೇಕಾದಷ್ಟು ಸಮೃದ್ಧವಾಗಿ ಹಾಲು, ಗೋಗಳೆಲ್ಲ ಹೋಗ್ತಾ ಇವೆ ಕಾಡಿಗೆ ಹೋಗಿ ಬೇಕಾದ ಸಮೃದ್ಧವಾಗಿ ಆ ಹುಲ್ಲನ್ನು ಮೇಯ್ದು. ಇವತ್ತು ನಮ್ಮ ನಾಡಿನಲ್ಲಿ ಇಲ್ಲಿ ಹಸುಗಳಿರ್ತವೆ, ಹಸುಗಳು ಹಸುಗಳಲ್ಲ ಗವಯಗಳು, ಗೋಗಳಲ್ಲ ಗವಯಗಳು. ಗವಯಗಳು ತಿನ್ನುತ್ತೆ, ನಮಗೆಲ್ಲ ಬೇಡದ್ದು ಅನಿಷ್ಟವಂಥದ್ದು ಏನೇನೋ ಇರುತ್ತೆ ಅದನ್ನೆಲ್ಲ ತಿಂತವೆ, ತಿಂದು ಹಾಲನ್ನು ಕೊಡ್ತವೆ. ಆ ಹಾಲು ಹೇಗಿರಬೇಕು, ಆಹಾರ ಹೇಗಿರುತ್ತೋ ಹಾಗೆ ಇರುತ್ತೆ. ಅದೇ ನಿಜವಾದ ಶುದ್ಧವಾದ ನಾಟಿ ಗೋಗಳು. ಅದು ಕಾಡಿನಲ್ಲಿ ತಾನಾಗಿ ಬೆಳೆದಂತಹ, ಪ್ರಾಕೃತಿಕವಾಗಿ ಬೆಳೆದಂತಹ ಹುಲ್ಲನ್ನ ತಿಂದು ಅದರಿಂದ ಹಾಲನ್ನು ಕೊಟ್ಟು ಎಷ್ಟು ಸತ್ವಯುತವಾಗಿರುತ್ತೆ. ಅಂತಹ ಸತ್ವಯುತವಾದ ಹಾಲು ಅಲ್ಲಿ ಸಮೃದ್ಧವಾಗಿ ಸಿಗ್ತಾ ಇದೆ. ಫಲೈ ಪ್ರಸೂನೈ ಪಯಸಾ ತೃಣೇನ ವಿಧಾಯ ಗೋಗೋಪನಿಕಾಯ ರಕ್ಷ. ಅಂತಹ ವೃಂದಾವನ ಏನ್ ಮಾಡ್ತಾ ಇದೆ, ಆ ಹಸುಗಳೆಲ್ಲ ಬೇಕಾದಷ್ಟು ಹುಲ್ಲನ್ನು ಕೊಡ್ತಾ ಇದೆ, ಗೊಲ್ಲರಿಗೆ ರಕ್ಷಣೆಯನ್ನು ಕೊಡ್ತಾ ಇದೆ. ಗೊಲ್ಲರ ಜೀವನವೇ ಅದರಿಂದ, ಆದ್ದರಿಂದ ಗೋಗಳು ಗೋಗಳ ಆ ಗವ್ಯಗಳಿಂದಲೇ ಅವರ ಜೀವನ, ಅಂಥವ್ರಿಗೆ ಬೇಕಾದ ಸಮೃದ್ಧಿಯನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದ ಆ ಗೋಗಳ ವೃಂದ, ಗೋಪಾಲಕರ ವೃಂದ, ಹಾಗೆ ಎಲ್ಲರ ಆ ವೃಂದಗಳನ್ನ ರಕ್ಷಣೆ ಮಾಡ್ತಾ ಇದೆ. ಅದರಿಂದ ಅದು ನಿಜವಾಗಿ ವೃಂದಾವನ ನಡೆಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅಂತಹ ವೃಂದಾವನದಲ್ಲಿ ಕೃಷ್ಣ ವಿರಾಜಮಾನನಾಗಿದ್ದಾನೆ. ಬೆಳೆದ ಕೃಷ್ಣ ತನ್ನ ಗೆಳೆಯಂದರ ಜೊತೆಗೆ ಹಸುಗಳನ್ನು ಮೇಯಿಸಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನಂತೆ. ಬೆಳಿಗ್ಗೆ ಆದಾಗ ಹಸುಗಳು ಕರುಗಳು ಅದನ್ನು ಕರೆದುಕೊಂಡು, ಅದರ ಹೆಸರುಗಳನ್ನು ಹೇಳ್ತಾ ಕರೆದುಕೊಂಡು ಆ ಕಾಡಿಗೆ ಹೋಗ್ತಾ ಇದ್ದಾನೆ. ಕಾಡಿಗೆ ಹೋಗಿ ಅಲ್ಲೆಲ್ಲ ಕೃಷ್ಣ ಕಾಯುತ್ತಿರಬೇಕಾದ್ರೆ, ಕೃಷ್ಣನೇ ಗೋಗಳ ಪಾಲಕನಾಗಿರ್ಬೇಕಾದ್ರೆ ಆ ಗೋಗಳೆಲ್ಲೂ ಕೂಡ ಸಮೃದ್ಧವಾಗಿ ಪುಷ್ಟವಾಗಿ ಬೆಳೀತಾ ಇವೆ. ದಾಸರಾಜನ ಹೇಳಿದ್ದಾರೆ, ತಿಂಗಳ ಕರುಗಳು ವರ್ಷದವಾದವು ಅಂತ. ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು ಅಂತ, ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಂತ. ಭಗವಂತ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಚಿಕ್ಕ ಚಿಕ್ಕ ಕರುಗಳು ಒಂದೇ ತಿಂಗಳಕ್ಕೆ ವರ್ಷದಲ್ಲಿ ಎಷ್ಟು ಬೆಳಿಬೇಕು ಅಷ್ಟು ಬೆಳೀತಾ ಇದ್ದವು ಅಂತ, ಅಷ್ಟು ದಟ್ಟು ಪುಟ್ಟವಾಯ್ತು. ಇವತ್ತು ನಾವು ದ್ವಾರಕೆಗೆ ಆ ಕಡೆ ಹೋದರೆ ಗೋಗಳನ್ನು ನೋಡಿದ್ರೆ ಗೊತ್ತಾಗತ್ತೆ, ಇವತ್ತಿನ ಗೋಗಳ ಅಲ್ಲಿಯ ತಳಿಯೇ ಆಗಿದ್ರಬೇಕಾದ್ರೆ ಕೃಷ್ಣ ರಕ್ಷಣೆ ಮಾಡಿದ್ದರಿಂದ ಹಾಗಿದೆ ಇವತ್ತಿಗೂ. ಅಂದ್ರೆ ಕೃಷ್ಣ ರಕ್ಷಣೆ ಮಾಡಬೇಕಾದ್ರೆ ಹೇಗಿರಬೇಕು ಅಂತ ಆಲೋಚನೆ ಮಾಡಬೇಕು. ಅದರ ಕೋಡುಗಳು ಸಾಧಾರಣ ಒಂದಿಷ್ಟು ಉದ್ದ ಇರುತ್ತೆ, ಇಷ್ಟಿಷ್ಟು ದಪ್ಪ ದಪ್ಪ ಇರುತ್ತೆ ಕೋಡುಗಳು, ಕೊಂಬುಗಳು. ಏನು ಒಳ್ಳೆ ಪುಷ್ಟವಾಗಿ ದಟ್ಟ ಪುಷ್ಟವಾಗಿ ಯಥೇಚ್ಛ ಸಂಚಾರ ಮಾಡ್ತಾ ಇರ್ತವೆ ಬೀದಿಗಳಲ್ಲಿ, ಯಥೇಚ್ಛವಾಗಿ ದ್ವಾರಕೆಯಲ್ಲಿ ಅಲ್ಲಿ ಸಂಚಾರ ಮಾಡ್ತಾ ಇರ್ತವೆ. ಮಧುರ ದ್ವಾರಕ ಅಲ್ಲೆಲ್ಲ ಗೋಗಳು ಯಥೇಚ್ಛ ಸಂಚಾರ ಮಾಡ್ತಾ ಇರ್ತವೆ. ಇವತ್ತಿಗೂ ಕೂಡ ಮಧುರೆಯಲ್ಲಿ ಅಲ್ಲಿ ಬೇಕಾದಷ್ಟು ಹಾಲು ಮೊಸರು ಬೆಣ್ಣೆ, ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆಲ್ಲ ಬರೀ ಗವ್ಯದ್ದೇ ವಾಸನೆ. ಎಲ್ಲಿ ಹೋದರೂ ಕೂಡ ಹಾಲು ಮೊಸರು ಬೆಣ್ಣೆ ಅದರ ಪದಾರ್ಥಗಳು ಅದೇ ನಮಗೆ ಬರುತ್ತೆ. ಅಂದ್ರೆ ಕೃಷ್ಣ ಅವತ್ತಿದ್ದ ಕಾಲದ ಪ್ರಭಾವ ಇವತ್ತಿಗೂ ಅಲ್ಲ ಎಷ್ಟಿದೆ ಅಂತ ಇರಬೇಕಾದ್ರೆ ಕೃಷ್ಣ ಇದ್ದ ಕಾಲದಲ್ಲಿ ಹೇಗಿತ್ತು ಅಂತ ನಾವು ಚಿಂತನೆ ಮಾಡಬೇಕು. ಅಂತಹ ವೃಂದಾವನದಲ್ಲಿ ಆ ಸಮೃದ್ಧವಾಗಿ ಗೋಗಳು ಬೆಳೀತಾ ಇವೆ. ಅದನ್ನ ಪಾಲಿಸಲಿಕ್ಕೆ ಅಂತ ಕೃಷ್ಣ ಕಾಡಿಗೆ ಹೋಗ್ತಾ ಇದ್ದಾನೆ. ಅದನ್ನೆಲ್ಲ ಬೆಳಿಗ್ಗೆ ಮೇಯಿಸಲಿಕ್ಕೆ ಏನ್ ಬಿಡಬೇಕಂತ ಈ ಹುಡುಗರೆಲ್ಲ ಒಟ್ಟು ಸೇರ್ತಾ ಇದ್ದಾರೆ. ಹುಡುಗರು ಸೇರಿದಾಗ ಅವರೊಟ್ಟಿಗೆ ಎಲ್ಲ ಆಟ ಆಡೋದು, ಅದನ್ನೆಲ್ಲ ಆಟವನ್ನು ಆಡ್ತಾ ಇರ್ತಾರೆ, ಬೇರೆ ಬೇರೆ ಆಟಗಳನ್ನೆಲ್ಲ ಆಡ್ತಾ ಇದ್ದಾರಂತ. ಆಟವನ್ನು ಆಡ್ತಾ ಒಂದ್ ದಿವಸ ಆಟ, ಜೂಟಾಟ, ಮುಟ್ಟಾಟ, ಏನೇನೋ ಆಟಗಳಿರ್ತಾರೆ ಎಲ್ಲ ಆಟಗಳನ್ನ ಆಡ್ತಾ ಇದ್ದಾರೆ ಕೃಷ್ಣ. ಅದನ್ನ ಆಡ್ತಾ ಒಂದ್ ದಿವಸ ಇನ್ನು ನಾಟಕಗಳನ್ನು ಮಾಡ್ತಾ ಇದ್ದಾರಂತ, ನಾಟಕಗಳನ್ನು ಮಾಡ್ತಾ ಇದ್ರು ಅಂತ. ಕೃಷ್ಣನ ಕಾಲದಲ್ಲಿ ಮಹಾಭಾರತ ಉಲ್ಲೇಖ ಮಾಡ್ತಾರೆ. ಕೃಷ್ಣ ಅವನ ದ್ವಾರಕೆಯಲ್ಲಿ ನಾಟಕಗಳು ನಡೀತಾ ಇತ್ತು. ಅದರಲ್ಲಿ ಕೃಷ್ಣನ ಸಾಂಬ ಒಳ್ಳೆಯ ನಾಟಕದಲ್ಲಿ ಕಲಾವಿದ ಅಂತ ಹೇಳ್ತಾ ಇರ್ತಾರೆ. ಸಾಂಬ ಪ್ರದ್ಯುಮ್ನ ಅದರಲ್ಲಿ ಸಾಂಬರಿಗೆ ಸ್ತ್ರೀ ವೇಷ ಹಾಕಿದ್ರೆ ಭಾರಿ ಒಪ್ತಾ ಇತ್ತು ಅಂತ ಹೇಳ್ತಾರೆ. ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು, ಅವರಲ್ಲಿ ಬೇಕಾದ ನಾಟಕಗಳನ್ನೆಲ್ಲರೂ ಕೂಡ ಮಾಡ್ತಾ ಇದ್ರು ಅಂತ. ಅದು ಒಂದು ಕಥೆಯನ್ನು ಕೂಡ ಕೇಳಿದ್ದೇವೆ, ಸಾಂಬನಿಗೆ ಸ್ತ್ರೀ ವೇಷವನ್ನು ಹಾಕಿ ಋಷಿಗಳಿಂದ ಶಾಪ ಆಗಿತ್ತು ಅಂತ. ಗರ್ಭಿಣಿ ಅದಲ್ಲದೇನೆ ಬೇರೆ ಬೇರೆ ನಾಟಕಗಳನ್ನು ಕೂಡ ಅವ್ರು ಮಾಡ್ತಾ ಇದ್ರು ಅಂತ ನಾವು ಮಹಾಭಾರತದಲ್ಲಿ ಉಲ್ಲೇಖ ನೋಡ್ತೇವೆ. ಕೃಷ್ಣ ಬಾಲ್ಯದಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ರಂತೆ. ಈ ಗೊಲ್ಲ ಬಾಲಕರು ಕೃಷ್ಣ ಎಲ್ಲ ಸೇರಿಕೊಂಡು ನಾಟಕ ಮಾಡ್ತಿದ್ದಾರೆ. ಯಾವ ನಾಟಕ ಮಾಡೋದು? ಇವತ್ತು ರಾಮಾಯಣ ನಾಟಕ ಮಾಡೋಣ ಅಂತ ಎಲ್ಲ ನಾಟಕ ಶುರು ಮಾಡಿದ್ರು. ರಾಮಾಯಣ ನಾಟಕ, ರಾಮಾಯಣ ಅಂದರೆ ರಾಮ ಯಾರಾಗಬೇಕು? ಏ ಇಲ್ಲ, ನಮಗೆಲ್ಲ ಕೃಷ್ಣನೇ ರಾಮ ಆಗಬೇಕು. ಅಲ್ಲ, ಬಲರಾಮ್ ದೊಡ್ಡವನಿದ್ದಾನೆ. ಇಲ್ಲಿ ಬಲರಾಮ್ ದೊಡ್ಡವನಿಲ್ಲ, ಸ್ವಲ್ಪ ಕೃಷ್ಣ ಯಾಕೋ ರಾಮನ್ ಸ್ಥಾನ, ನಮಗೆ ಕೃಷ್ಣೇ ರಾಮ ಆಗಿರ್ಲಿ ಅಂತ. ಯಾಕೆಂದ್ರೆ ಕೃಷ್ಣ ಸ್ವಲ್ಪ ಕಪ್ಪು ಬಣ್ಣ ನೋಡಿ, ರಾಮ ಹಾಗೆ ಇದ್ದ, ಆದ್ದರಿಂದ ಕೃಷ್ಣನೇ ರಾಮನಾಗಿರ್ಲಿ ಅಂತ. ಆಯ್ತು, ಹಾಗೆ ಬಲರಾಮ ಯಾರು? ಸ್ವಲ್ಪ ಕೆಂಪು ಕೆಂಪಿಗಿದ್ದಾನೆ ಬಲರಾಮ, ಆದ್ರೆ ಬಲರಾಮನೇ ಲಕ್ಷ್ಮಣನಾಗಲಿ ಅಂತ. ಆಯ್ತು, ಬಲರಾಮ ಲಕ್ಷ್ಮಣನಾದ, ಕೃಷ್ಣ ರಾಮನಾಗ್ತಾ ಇದ್ದಾನೆ. ಇನ್ನ ಉಳಿದ ಉಳಿದಂತೆ ಬಾಲಕರೇನಿದ್ದಾರೆ, ಒಬ್ಬ ನೀಲ, ಒಬ್ಬ ಅಂಗದ, ಒಬ್ಬ ಸುಗ್ರೀವ, ಒಬ್ಬ ವಾಲಿ, ಇನ್ನೊಬ್ಬ ಹನುಮಂತ, ಇನ್ನೊಬ್ಬ ಜಾಂಬವಂತ ಅಂತೆಲ್ಲ ಕಪಿಗಳು ಅವರು ಇವರೆಲ್ಲ ಆಗ್ತಾ ಇದ್ದಾರೆ. ಪ್ಲವಂಗ ವೇಷೈರನುಗೈ ಸಮೇತ ಸಸೇತು ಬಂಧಾದಿ ವಿಹಾರ ಶೀಲ ಚರಣ್ಯರಣ್ಯೇ ರಘುರಾಮ ರೂಪಂ ಸ್ವಕೀಯ ಆಜ್ಞಾಪಯತಿ ಸ್ಮ ದೇವ. ಹೀಗೆ ಕೃಷ್ಣ ರಾಮ ಅವರೆಲ್ಲರೂ ಕೂಡ ವೇಷಗಳನ್ನು ಧಾರಣೆ ಮಾಡಿಕೊಂಡು ಅವರೆಲ್ಲ ಕಪಿಗಳಾಗಿ ನಾಟಕವನ್ನು ಆಡ್ತಾ ಇದ್ದಾರೆ. ಅದಾಯ್ತು, ವಾಲಿ ನಿಗ್ರಹ ಎಲ್ಲ ಆಯ್ತು, ಇನ್ನು ಸೀತೆ ಹುಡುಕ್ಲಿಕ್ಕೆ ಹೋಗ್ಬೇಕಾರ ಹನುಮಂತ ಹಾರಿ ಬಂದಾಯ್ತು, ಇನ್ನು ಸೀತೆ ಹೋಗ್ಲಿಕ್ಕೆ ಎಲ್ಲ ಕಪಿಲು ನಾವೆಲ್ಲ ಹೋಗಬೇಕು, ಸೇತು ಬಂಧನ ಆಗಬೇಕು ಅಂತ ಆಯ್ತು ಅಂತ ಹೇಳಿ ಆ ಯಮುನೆಯಲ್ಲೆಲ್ಲ ಕಲ್ಲನ್ನು ಹಾಕಿ ಸೇತು ಬಂಧನ ಮಾಡ್ತಾ ಇದ್ದೇವೆ ಅಂತೆಲ್ಲ ಆ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಕೃಷ್ಣ ಅವರೊಟ್ಟಿಗೆ ಬಾಲಕರ ಮಧ್ಯದಲ್ಲಿ ಬಾಲಕನಂತೆ ಆಟವನ್ನು ಆಡ್ತಾ ಇದ್ದಾನೆ. ಜಗತ್ಪಾಲಕ ನಾನು ದೇವ, ಅವರು ಬಾಲಕರ ಮಧ್ಯದಲ್ಲಿ ತಾನೂ ಬಾಲಕನಂತೆ ಇದ್ದುಕೊಂಡು ಆಟವನ್ನು ಆಡ್ತಾ ಅವರಿಗೆಲ್ಲ ಆನಂದವನ್ನು ಕೊಡ್ತಾ ಇದ್ದಾನೆ ಭಗವಂತ. ಅಂತಹ ಕೃಷ್ಣ ಕಲ್ಲನ್ನ ಭಾರದ ಕಲ್ಲುಗಳನ್ನು ಎತ್ತುವುದು ಹಾಕೋದನ್ನೆಲ್ಲ ಮಾಡ್ತಾ ಇದ್ದಾನಂತೆ. ಅದನ್ನೆಲ್ಲ ಏನೋ ನಾನು ಹೀಗೆತ್ತೇನೆ ಹಾಗೆತ್ತೇನೆ ಅಂತ ಹುಡುಗರೆಲ್ಲ ಅದನ್ನೆಲ್ಲ ತೋರಿಸ್ತಾರೆ, ನನಗೆ ಇಷ್ಟು ಶಕ್ತಿ ಇದೆ ಹಾಗೆ ಶಕ್ತಿ ಇದೆ ಅಂತ ಅದನ್ನೆಲ್ಲ ಆಟಗಳನ್ನೆಲ್ಲ ಆಡ್ತಾ ಇದ್ದಾರಂತ. ಅದು ಯಾಕಂದ್ರೆ ಮುಂದೆ ಕೆಲವು ಅಸುರನ್ನೆಲ್ಲ ಸಂಹಾರ ಮಾಡ್ಬೇಕಲ್ಲ, ಅವ್ರ ಮೇಲೆ ಎಚ್ಚೆತ್ತು ಹಾಕಬೇಕಲ್ಲ, ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಳೋದಂತೆ ಕೃಷ್ಣ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋದು ಅಂತ ಹಾಗೆ ಮಾಡ್ತಾ ಇದ್ದಾರೆ. ಮುಂದೆ ವತ್ಸಾಸುರ ಅಂತ ಕರುಗಳ ರೂಪದಲ್ಲಿ ಒಬ್ಬ ಕರುವಿನ ರೂಪದಲ್ಲಿ ಅಸುರ ಬರ್ತಾ ಇದ್ದಾನೆ. ಈ ಕರುಗಳ ದಿಂಡಿನ ಮಧ್ಯದಲ್ಲಿ ಬಂದ, ಅವನು ಅಂದ್ಕೊಂಡ ಇಷ್ಟು ಕರುಗಳ ಮಧ್ಯದಲ್ಲಿ ನಾನಿದ್ದಾಗ ನನ್ನನ್ನು ಗುರುತು ಹಿಡಿಯೋದಿಲ್ಲ ಕೃಷ್ಣ, ನಾನು ನೇರ ಬಂದು ಕೃಷ್ಣನನ್ನ ತಿಳಿದವನನ್ನ ಸಂಹಾರ ಮಾಡಬಹುದು ಅಂತ ಬರ್ತಾ ಇದ್ದಾನೆ. ಬಂದ ಕೃಷ್ಣನಿಗೆ ಗೊತ್ತಾಯ್ತು. ಅವಾಗ ಶಾರ್ದೂಲ ವಿಕ್ರೀಡಿತಂ, ಕೃಷ್ಣ ಅವನ ಸಂಹಾರ ಮಾಡ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಹುಲಿಯ ಕುಣಿತ ಅಂತ ಹೇಳ್ತಾ ಇದ್ದ. ಒಂದು ಕರುವನ್ನ ಒಂದು ಹುಲಿ ಹೇಗೆ ಸಂಹಾರ ಮಾಡಬೇಕೋ ಹಾಗೆ ಹುಲಿ ಕುಣಿತದಲ್ಲೇ ಭಗವಂತ ಆ ಶಾರ್ದೂಲ ವಿಕ್ರೀಡಿತಮ್ಮ ಉತ್ಸಾಹವನನ್ನ ಸಂಹಾರ ಮಾಡ್ತಾ ಇದ್ದ. ತದೃಂದಾವಣ ಭೂಗಣಂ ಪದರುಜ ಪ್ರಾಗಂಕಯಂ ಸೋ ಸಕೃತ ಅಂತ ನರ್ತನ ಮಾಡ್ತಾ ಕೃಷ್ಣ ಆ ಉತ್ಸಾಹವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ಉತ್ಸಾಹವನ್ನು ಸಂಹಾರ ಮಾಡಿದ, ಅನೇಕ ಲೀಲೆಗಳನ್ನು ಭಗವಂತ ತೋರಿಸ್ತಾ ಇದ್ದಾನೆ. ವೇಣುನಾದವನ್ನ ಮಾಡ್ತಾ ಇದ್ದಾನೆ ಭಗವಂತ, ಆನಂದವನ್ನ ಪಡಿಸ್ತಾ ಇದ್ದಾನೆ ಭಗವಂತ. ಕಾಡಿನಲ್ಲಿ ಸಹಜವಾಗಿ ಬೆಳೆದಂತಹ ಬಿದಿರನ್ನ ತೆಗೆದುಕೊಂಡು ಆ ಬಿದಿರಿಗೆ ರಂಧ್ರವನ್ನು ಮಾಡಿ ಅದನ್ನ ಒಳ್ಳೆ ರಮಣೀಯವಾದ ಕೊಳಲನ್ನಾಗಿ ಮಾಡಿಕೊಂಡು ಭಗವಂತ ತನ್ನ ತುಟಿಗೆ ತಾಗಿಸಿಕೊಂಡ ಕೊಳಲನ್ನ ಊದ್ತಾ ಇದ್ರೆ ಒಬ್ಬ ಸಾಧಾರಣ ಕಲಾವಿದ ಕೊಳಲನ್ನು ಊದಿದರೆ ಇನ್ನೊಬ್ಬರಿಗೆ ಆನಂದ ಆಗತ್ತೆ, ಸಂತೋಷ ಆಗತ್ತೆ, ತಲೆ ತೂಗುತ್ತಾರೆ, ಅದರಲ್ಲಿ ತಲ್ಲೀನರಾಗ್ತಾರೆ. ಇನ್ನ ಎಲ್ಲಾ ಕಲಾವಿದರ ಕಲೆಗಳಿಂದ ಆರಾಧ್ಯನಾದ ದೇವ ಅವನೇ ತಾನು ಗಾನ ಮಾಡ್ತಿರಬೇಕಾದ್ರೆ ಹೇಗಿರ್ಲಿಕ್ಕಿಲ್ಲ. ಭಗವಂತ ಮನೋಹರವಾಗಿ ಗಾನವನ್ನು ಮಾಡ್ತಾ ಇದ್ದಾನೆ, ಎಲ್ಲರೂ ಕೂಡ ಆನಂದ ಪಡ್ತಾ ಇದ್ದಾರೆ. ಆ ಕೊಳಲಿನ ಗಾನಕ್ಕೆ ಗೊಲ್ಲ ಭಾರತರಿಗೆಲ್ಲ ತೃಪ್ತಿ ಉಂಟಾಗ್ತಾ ಇದೆ. ಆ ಹಸುಗಳೆಲ್ಲ ಒಳ್ಳೆ ಪುಷ್ಟವಾಗಿ ಆನಂದವಾಗಿದ್ದುವಂತೆ. ಕೃಷ್ಣ ಅಂತಂದ್ರೆ ಸಾಕು, ಅವನು ಕೂಗ್ತಾ ಇದ್ದಾನೆ ಅಂತಂದ್ರೆ ಸಾಕು, ಅದೆಲ್ಲ ಕಿವಿಯನ್ನು ನಿಮಿರಿಸಿಕೊಂಡು ಓಡಿ ಬರ್ತಾ ಇದ್ದಂತೆ ಹಸುಗಳೆಲ್ಲವೂ ಕೂಡ. ಕೃಷ್ಣ ಒಮ್ಮೆ ಏ ಗಂಗೆ ಅಂತಂದ್ರೆ ಸಾಕು, ಎಲ್ಲೋ ಗಂಗೆ ಇದ್ದದ್ದು ಓಡೋಡಿ ಬರ್ತಾ ಇತ್ತಂತೆ. ಹೀಗೆ ಕೃಷ್ಣ ಅಂತಂದ್ರೆ ಅಷ್ಟು ಪ್ರೀತಿಯ ಎಲ್ಲ ಹಸುಗಳಿಗೂ ಕೂಡ ಅಷ್ಟು ಪ್ರೀತಿ ಹಾಗೆ ಬೆಳೀತಾ ಇತ್ತು. ಗೊಲ್ಲತಿಯರು, ಗೋಪಾಲಕರು ಎಲ್ಲರೂ ಕೂಡ ಆನಂದವನ್ನು ಪಡ್ತಾ ಇದ್ದಾರೆ ಕೃಷ್ಣನ ಆ ವೇಣುಗಾನದಿಂದ. ಹೀಗೆ ಕೃಷ್ಣ ಅವರಿಗೆಲ್ಲ ಆನಂದವನ್ನ ಗುಣಪಡಿಸ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ಕೃಷ್ಣ ಬೆಳಗಿನ ಜಾವದಲ್ಲಿ ಹೋಗ್ತಾ ತನ್ನ ಅಣ್ಣನನ್ನು ಮನೆಗೆ ಬಿಟ್ಟು ಹೋದಂತೆ, ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಸೂರ್ಯೋದಯ ಆಗ್ತಾ ಇದೆ, ಕೃಷ್ಣ ಹೊರಡ್ತಾ ಇದ್ದಾನೆ. ಅವತ್ತು ಸೂರ್ಯೋದಯ ಆಯ್ತಂತೆ, ಸೂರ್ಯೋದಯ ಪ್ರತಿನಿತ್ಯ ಸೂರ್ಯೋದಯ ಆಗತ್ತಲ್ಲ, ಅವತ್ತಿನ ಸೂರ್ಯೋದಯ ಇಲ್ಲ, ಅವನು ಸ್ವಲ್ಪ ಸೂರ್ಯ ಎದ್ದು ಬಂದಂತ. ಸ್ವತನಯಂ ಸರಿತಂ ವಿಷವರ್ಜಿತಂ ಕರುಣಯ ಹರಿರದ್ಯ ಕರಿಷ್ಯತಿ ಇತಿ ಮುದೇ ಬಗಿರಿಂ ರವಿರೀಕ್ಷಿತುಂ ಪರವಶೋ ರವಶೋಭಿತ ಮಾರುಹತ್. ಸೂರ್ಯ ಪರ್ವತವನ್ನು ಏರಿ ಬಂದ ಅಂತ ಹೇಳ್ತಾ ಇದ್ದ. ಯಾಕೆ ಪರ್ವತವನ್ನು ಏರಿ ಬಂದ ಅಂದ್ರೆ, ಸೂರ್ಯನ ಮಗಳು ಯಮುನೆ, ಯಮುನೆಯಲ್ಲಿ ವಿಷ ತುಂಬಿಕೊಂಡಿದೆ, ಆ ತುಂಬಿದ ವಿಷವನ್ನು ಪರಿಹಾರ ಮಾಡಬೇಕಾಗಿದೆ. ಕೃಷ್ಣ ಆ ವಿಷವನ್ನು ಪರಿಹಾರ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾನೆ ಅನ್ನುವ ದೃಷ್ಟಿಯಿಂದ ಆ ಸೂರ್ಯ ಪರ್ವತವನ್ನು ಏರಿ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ. ಪರ್ವತವನ್ನು ಏರಿ ಬಂದಾಗ ಏನಾದ್ರೂ ನೋಡ್ಲಿಕ್ಕೆ ಅಂತ ಬರಬೇಕಾದ್ರೆ ಏರಿ ಬಂದ್ರೆ ಮೇಲಿನಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ, ಅದಕ್ಕೆ ಸೂರ್ಯ ಪರ್ವತವನ್ನು ಏರಿ ಬರ್ತಾ ಇದ್ದಾನೆ ಅಂತ ಹೇಳ್ತಿದ್ದ. ಪರ್ವತವನ್ನು ಏರಿ ಬಂದ, ಅವಾಗ ಒಳ್ಳೆ ಬೇಸಿಗೆಗಾಲ, ಬೇಸಿಗೆಗಾಲ ವರ್ಣನೆ ಮಾಡ್ತಾರೆ. ಬೇಸಿಗೆಗಾಲದಲ್ಲಿ ನೋಡಿ, ಬೇಸಿಗೆಗೆ ಎಲ್ಲರಿಗೂ ಕೂಡ ಬಹಳ ಶೆಕೆ ಆಗುತ್ತೆ, ಎಲ್ಲ ತೊಂದರೆ ಆಗುತ್ತೆ, ಎಲ್ಲರೂ ಕೂಡ ಹಿಂಸೆ ಅನುಭವಿಸ್ತಾರೆ. ಅದು ದಕ್ಷಿಣದಲ್ಲಿ ಹೆಚ್ಚು ಬಾಧೆ ಆಗೋದಿಲ್ಲ, ಬೇಸಿಗೆಯಿಂದ ಏನಾದರೂ ಕೂಡ ಸ್ವಲ್ಪ ಬಾಧೆ ಉಂಟಾಗುತ್ತೆ. ಬೆಂಗಳೂರಿನವರಿಗೆ ಹೆಚ್ಚು ಬೇಸಿಗೆ ಬಾಧೆ ತೋರಿಸೋದಿಲ್ಲ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತದೆ, ಏನಿದ್ರು ಕೂಡ ಉತ್ತರ ಭಾರತದ ಮುಂದೆ ದಕ್ಷಿಣ ಭಾರತದಲ್ಲಿ ಯಾವ ಬಿಸಿಲು ಕೂಡ ಇಲ್ಲ. ಅದು ಮಧುರಾ ದ್ವಾರಕ ಆ ಕಡೆ ಹೋದ್ರೆ ಬಿಸಿಲು ಸಿಕ್ಕಾಬಿಟ್ಟೆ. ಅದು ಹೇಳ್ತಾರೆ ಬಿಸಿಲಿಗೆ ಇಲ್ಲಿ ಮಾತ್ರ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಬಿಸಿಲಿಗೆ ಸಂತಾಪ ಪಟ್ಟವರೇ ಅಂತ ಹೇಳ್ತಾರೆ. ಸಂಸಾರ ತಮಾಷೆ ಹೇಳ್ತಾರೆ. ಯಾಕೆಂದ್ರೆ ಬ್ರಹ್ಮದೇವರು ಎಲ್ಲಿದ್ದಾರೆ ಹೇಳಿ, ಎಲ್ಲಿದ್ದಾರೆ ಬ್ರಹ್ಮದೇವರು? ಅವನೇನ್ ಕರೀತಾರೆ, ಪದ್ಮಾಸನ ಅಂತ ಕರೀತಾರೆ, ಕಮಲದಲ್ಲಿದ್ದಾರೆ. ಯಾಕೆ? ಅದು ಬಿಸಿಲಿಗೆ ಹೆದರೆ, ಬಿಸಿಲಿಗೆ ಹೆದರೆ ನೀರಿನ ಮಧ್ಯದಲ್ಲಿರುವ ಕಮಲಗಳು ಕುತ್ಕೊಂಡಿದ್ದಾರೆ ಅಂತ ಬ್ರಹ್ಮದೇವರು. ಇನ್ನ ರುದ್ರದೇವರು ಅವರು ತಲೆ ಮೇಲೆ ಗಂಗೆಯನ್ನು ಹೊತ್ಕೊಂಡಿದ್ದಾರೆ. ಯಾಕೆ? ಬಿಸಿಲಿಗೆ ಹೆದರಿ ಗಂಗೆ ಅಂತ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಇನ್ನ ಅದಾದ ಮೇಲೆ ಭಗವಂತ ನಾರಾಯಣ ಅವನಂತೂ ಸರಿನೇ ಸರಿ, ಸಮುದ್ರ ಶಾಯಿ, ಸಮುದ್ರದಲ್ಲೇ ಮೇಲೆ ಬಿಟ್ಟಿದ್ದಾನೆ. ಯಾಕೆ? ಬಿಸಿಲಿಗೆ ಹೆದರಿ ಅಂತ ಹೇಳ್ತಾರೆ. ಹೀಗೆ ಬಿಸಿಲಿಗೆ ಹೆದರಿ ಅವರೆಲ್ಲ ಹಾಗೆ ಇದ್ದಾರೆ. ಆದರೂ ಕೂಡ ತದಾಪಿ ಸಿದ್ಧ ಚತುರಗ್ನಿ ಮಧ್ಯೆ, ಸಿದ್ಧರು ಆದವರು ಆ ಕಾಲದಲ್ಲಿ ಕೂಡ ಋಷಿಗಳು ಮುನಿಗಳು ಏನ್ ಮಾಡ್ತಾರೆ, ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಹೇಗೆ ಮಾಡ್ತಾ ಇದ್ದಾರೆ? ನಾಲ್ಕು ಅಗ್ನಿಗಳನ್ನು ಸುತ್ತ ಇಟ್ಟುಕೊಂಡು ನೆತ್ತಿಯ ಮೇಲೆ ಸೂರ್ಯನನ್ನು ನೋಡ್ತಾ ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ಎದುರುಗಡೆ ಒಂದಗ್ನಿ, ಆ ಕಡೆ ಒಂದಗ್ನಿ, ಹಿಂದೊಂದಗ್ನಿ, ಎಡಕ್ಕೊಂದಗ್ನಿ, ಇಷ್ಟು ಅಗ್ನಿಗಳನ್ನು ಜೋರಾಗಿ ಉರಿಸ್ತಾ ಸೂರ್ಯನನ್ನು ನೋಡ್ತಾ ಅವರು ತಪಸ್ಸನ್ನು ಮಾಡಬೇಕು. ಇದನ್ನು ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ಈ ಒಂದು ಸೂರ್ಯನ ಬಿಸಿಲನ್ನು ನಮಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಹಾಗಿರಬೇಕಾದ್ರೆ ಅವರು ಐದು ಅಗ್ನಿಗಳ ಮಧ್ಯೆ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡುವಂತಹ ಋಷಿಗಳಿಗೆ ಅವರಿಗೆ ರೋಮಾಂಚನ ಆಗುತ್ತಂತೆ. ರೋಮಾಂಚನ ಆಗೋದು ಯಾವಾಗ? ಚಳಿಯಾದಾಗ. ಸ್ವಲ್ಪ ಚಳಿಯಾದಾಗ ನಮಗೆ ಎಲ್ಲ ಮೈಯೆಲ್ಲ ನಡುಕ ಉಂಟಾಗಿ ರೋಮಾಂಚನ ಆಗೋದೆಲ್ಲವೂ ಕೂಡ ಆಗತ್ತೆ. ಆದರೆ ತದಾಪಿ ಸಿದ್ಧ ಚತುರಗ್ನಿ ಮಧ್ಯೆ ಪ್ರಹೃಷ್ಟ ರೋಮಾವಲಯ ಸ್ಮರಂತಿ ನಿಮೀಳಿತಾಕ್ಷ ಪರಮಂ ಪುಮಾಂಸಂ ಫಲಾರ್ಥೇ ನಂಟುನ್ನ ವಿಶಕ್ಯಮಸ್ತಿ ಅಂತ ಹೇಳ್ತಾ ಇದ್ದಾರೆ. ಆವಾಗಲೂ ರೋಮಾಂಚಿತರಾಗಿ ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದು ಹೇಗೆ, ಭಗವಂತನನ್ನ ಧ್ಯಾನ ಮಾಡ್ತಾ ಹೃದಯ ಕಮಲದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಅವರಿಗೆ ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅದು ಹೇಗ್ರಿ, ಅಷ್ಟೆಲ್ಲ ಕಷ್ಟ ಸಹಿಸಿಕೊಂಡು ಅವ್ರು ಹೇಗೆ ತಪಸ್ಸನ್ನು ಮಾಡಿದ್ರು? ಅದಲ್ಲದೆ ಅದೆಲ್ಲ ಹೇಗೆ ಆಗ್ತಾ ಇದೆ ಅಂದ್ರೆ ಫಲಾರ್ಥೇನ ಕಿನ್ನ ವಿಶಕ್ಯಮಸ್ತಿ, ಫಲವನ್ನು ಅಪೇಕ್ಷೆ ಪಟ್ಟು ಹೊರಡುವಂಥವರಿಗೆ ಅದು ಅಸಖ್ಯವಾದಂಥದ್ದು, ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾವ್ದಿದೆ, ಎಲ್ಲವನ್ನೂ ಸಹಿಸಿಕೊಂಡು ಹೋಗ್ತಾನೆ. ಇವತ್ತು ತನಗೆ ಬೇಕು ಅಂತಂದ್ರೆ ಸಂಪತ್ತು ಬೇಕು, ಅದಕ್ಕೆ ಆರೂವರೆ ಕಚೇರಿ ಬಂದ್ರೆ ಆರೂವರೆ ಬರ್ತಾನೆ, ರಾತ್ರಿ 11:30 ಬಂದು 11:30 ಹೋಗ್ತಾನೆ, ಆರೂವರೆಯಿಂದ 11:30 ತನಕ ಕಚೇರಿಯಲ್ಲೇ ಇರ್ತಾನೆ. ಯಾಕೆ? ಅವನಿಗೆ ಸಂಪತ್ತು ಬೇಕು, ದುಡ್ಡು ಬೇಕು, ಅದಕ್ಕೆ ಅವ್ರು ಕೊಡ್ತಾನೆ ಅಂತಂದ್ರೆ ಕಚೇರಿಯಲ್ಲಿ ಅಷ್ಟೊತ್ತು ಇರ್ತಾನೆ. ಯಾಕೆ? ಅದಕ್ಕೋಸ್ಕರ. ಹಾಗೆ ಫಲಾರ್ಥೇನ ಕಿನ್ನ ವಿಶಕ್ಯಮಸ್ತಿ, ಅವರಿಗೆ ಋಷಿಗಳಿಗೆ ಭಗವಂತನ ಸಾಕ್ಷಾತ್ಕಾರವೇ, ಭಗವಂತನ ದರ್ಶನ ಬೇಕು, ಅದಕ್ಕೋಸ್ಕರ ಭಗವಂತ ಇದಕ್ಕೆ ಮೆಚ್ಚಿನಾರೋ ಹಾಗೆ ತಪಸ್ಸನ್ನು ಮಾಡೋಣ ಅಂತ ಹೇಳಿ ಪಂಚಾಗ್ನಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ಬೇಸಿಗೆಗಳನ್ನು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಕೃಷ್ಣ ನೀಲಾದೇವಿಯನ್ನು ವಿವಾಹವಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೀಲಾದೇವಿ ಅಂತ, ನೀಲಾ ಅಂತ, ನೀಲಾಂ ಕುಂಭ ಕಸಂಭವಾಮಲಭತ ಸ್ವಿಯಂಸ ಜಿತ್ವಾರುಷಾನ್ ಶೌರಿ ಸಪ್ತ ಸಚಾಪ ನೀಲ ಮಣಿಭಿ ನೀಲಾಂಕರೇ ತತ್ಪುರೀಂ ಧಾತೂನ್ ಸಪ್ತ ನಿಗ್ರಹ್ಯ ಕುಂಭಕಮಲಾತ್ ಶೃಂಗ ಪ್ರಹಾರೈರ್ ದ್ರವತ್ ಕುಂಭಾಭಂಗ ಯುಜೋ ಪರೇ ವಿಭವೋ ನೀಲಾಂ ಮುಖಸ್ಯ ಪ್ರಭಾಂ. ಕೃಷ್ಣ ನೀಲಾದೇವಿಯನ್ನು ಮದುವೆಯಾದ, ನೀಲಾದೇವಿ ಕುಂಭಕನ ಮಗಳು ನೀಲಾದೇವಿ ಅಂತ. ನೀಲಾದೇವಿಯನ್ನು ಕೃಷ್ಣ ಮದುವೆ ಆಗ್ತಾ ಇದ್ದಾನೆ. ಅವನದೊಂದು ಪ್ರತಿಜ್ಞೆ ಇತ್ತು ಕುಂಭಕನದ್ದು, ಏನು, ತನ್ನ ಮಗಳನ್ನ ಯಾರಿಗೆ ಕೊಡ್ತೇನೆ ಅಂತಂದ್ರೆ, ಯಾರು ತನ್ನ 7 ಗೂಳಿಗಳಿತ್ತು ಆ ಗೂಳಿಗಳನ್ನು ಯಾರು ನಿಗ್ರಹ ಮಾಡುತ್ತಾರೆ ಅಂಥವರಿಗೆ ತನ್ನ ಮಗಳನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಇತ್ತು. ಅನೇಕ ಜನ ಬಂದಿದ್ರು, ಅವರಿಗೆ ಆಗಲಿಲ್ಲ, ಅವರೆಲ್ಲ ಸೋತು ಸುಣ್ಣಾದವರು. ಕೃಷ್ಣ ಹೋದ, ಕೃಷ್ಣ ಹೋಗಿ 7 ಗೂಳಿಗಳನ್ನು ನಿಗ್ರಹ ಮಾಡಿದ, ತಾನು 7 ರೂಪವನ್ನು ಸ್ವೀಕಾರ ಮಾಡಿದ, 7 ಗೂಳಿಗಳನ್ನು ಕೂಡ ನಿಗ್ರಹ ಮಾಡಿದ. ಆವಾಗ ಸಂತೋಷಪಟ್ಟ ಕುಂಭಕ ಅವನು ಭಗವಂತನಿಗೆ ನೀಲೆಯನ್ನು ಮದುವೆ ಮಾಡಿಕೊಡ್ತಾ ಇದ್ದಾನೆ. ವಾದರಾಜರು ಹೇಳ್ತಾರೆ ಇಲ್ಲಿ ನೀಲೆ ಸಿಕ್ಕಿದ್ದು ಕೃಷ್ಣನಿಗೆ ಮಾತ್ರ ಅಲ್ಲ ಅಂತ ಹೇಳ್ತಾರೆ. ನೀಲ ಕೃಷ್ಣನಿಗೂ ಕುಂಭಕನಿಗೂ, ಹಾಗೆ ಆ ಉಳಿದಂತೆ ಬಂದಂತಹ ಏನು ರಾಜರಿದ್ರು, ರಾಜಕುಮಾರಿದ್ರು, ಅವರಿಗೂ ನೀಲೆ ದೊರಕಿದೆ ಅಂತ ಹೇಳ್ತಾರೆ. ಅದು ಹೇಗದ್ರಿ, ನೀಲೆ ಇದ್ದದ್ದು ಒಬ್ಳೆ, ಅವಳು ಕೃಷ್ಣನನ್ನೇ ಪಾಣಿಗ್ರಹಣ ಮಾಡಿದ್ದು, ಎಲ್ಲರಿಗೂ ಕೂಡ ನೀಲೆ ಆಗಿದ್ದು ಹೇಗೆ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಕೃಷ್ಣನಿಗೆ ಕುಂಭಕನ ಮಗಳು ನೀಲಾದೇವಿ ಸಿಗ್ತಾ ಇದ್ದಾರೆ. ಇನ್ನ ಕುಂಭಕನಿಗೂ ಕೂಡ, ಕುಂಭಕನಿಗೆ ನೀಲೆ ಎಂಥ ನೀಲ ಅಂತಂದ್ರೆ, ಭಗವಂತನಿಗೆ ತನ್ನ ಮಗಳನ್ನು ಕೊಟ್ಟನಲ್ಲ, ಆದ್ದರಿಂದ ಆ ಭಗವಂತನ ಧ್ಯಾನ ಮಾಡಿ ಕುಂಭಕಾದಿಗಳನ್ನ ಮಾಡಿ ಅದರಿಂದ ಪಡೆದುಕೊಂಡಂತಹ ನೀಲವಾದ ಇಂದ್ರನೀಲ ಮಣಿಯಿಂದ ಖಚಿತವಾದ ವೈಕುಂಠ ಸಿಕ್ತು. ಆದ್ರಿಂದ ನೀಲ ಅದು ಕುಂಭಕನಿಗೂ ಸಿಕ್ತು ಅಂತ ಹೇಳ್ತಾ ಇತ್ತು. ಇನ್ನ ಉಳಿದವರಿಗೆ ಶರೀರ ಕುಂಭಕ ಅಂದ್ರೆ ಕುಂಭ ಅಂದ್ರೆ ಶರೀರ ಅಂತ ಅರ್ಥ. ಶರೀರಕ್ಕೆಲ್ಲ ಗಾಯ ಆಗಿ ಅದರಿಂದ ರಕ್ತ ಸೋರಿ ನೀಲ ಮುಖಸ್ಥ ಪ್ರಭಾವ ಮುಖ ಎಲ್ಲ ಕಪ್ಪು ಹಿಡಿದೋಯ್ತು, ಆದ್ರೆ ನೀಲ ಅವರಿಗೂ ಕೂಡ ಸಿಕ್ತು ಅಂತ ಹೇಳ್ತಾ ಇರ್ತಾರೆ. ಹೀಗೆ ನೀಲಾದೇವಿಯನ್ನ ಭಗವಂತ ಬ್ರಹ್ಮಚಾರಿ ಆಗಲಿಲ್ಲ, ಇನ್ನು ಉಪನಯನೂ ಕೂಡ ಆಗಲಿಲ್ಲ. ಉಪನಯನೂ ಆಗದೇನೆ ಮೊದಲ ಮದುವೆ ಆಗಿತ್ತು ನೀಲಾದೇವಿಯನ್ನ. ಅವಳು ಕೇಳ್ಕೊಂಡಿದ್ದಾಳೆ ಭಗವಂತನ ಹತ್ರ, ಸ್ವಾಮಿ ನನ್ನ ನಿಮ್ಗೆ ಎಲ್ರಿಗಿಂತ ಮೊದಲು ಮದುವೆ ಆಗಬೇಕು. ಅದಕ್ಕೆ ಕೃಷ್ಣ ಅಂತಾನೆ, ನಿನ್ನ ಎಲ್ರಿಗಿಂತ ಮೊದಲು ಯಾಕೆ, ನಿನ್ನ ಮುಂಜಾನೆ ಆಗಿಂತ ಉಪನಯನ ಆಗಿಂತ ಮೊದಲೇ ನಿನ್ನ ಮದುವೆ ಆಗ್ತೇನೆ ಅಂತ ಕೃಷ್ಣ ಅನುಗ್ರಹ ಮಾಡಿತ್ತು. ಹೀಗಾಗಿ ಭಗವಂತ ಉಪನಯನ ಆಗುವ ಮೊದಲಿಗೆ ಆ ನೀಲಾದೇವಿಯ ಪಾಣಿಗ್ರಹಣ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಒಂದು ದಿವಸ ಹೀಗೆ ಭಗವಂತ ಕಾಳಿಂಗನನ್ನ ಮರ್ದನ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಸೂರ್ಯೋದಯ ಆಗಿದೆ. ಆ ಅಣ್ಣನನ್ನ ಬಲರಾಮನನ್ನ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಬಲರಾಮ ಯಾರು ಹೇಳಿ, ಅವನು ಸರ್ಪ, ಸರ್ಪರನ್ನ ಮರ್ದನ ಮಾಡ್ಲಿಕ್ಕೆ ಹೋಗೋನು, ಜೊತೆ ಸರ್ಪ ಅವತಾರಣ ಅಂತಹ ಅವನ್ನ ಕರೆದುಕೊಂಡು ಹೋದ್ರೆ ಏ ನನ್ನ ಪಕ್ಷದ ನನ್ನ ಪಾಸ್ ಬಿಟ್ಬಿಡು ಅಂತ ಹೇಳಿದ್ರೆ ಬಿಡ್ಬೇಕಾಗತ್ತಲ್ಲ, ಸ್ವಲ್ಪ ಇನ್ಫ್ಲುಯೆನ್ಸ್ ಮೇಲೆ ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ಬೇಡ ಅಂತ ಇನ್ಫ್ಲುಯೆನ್ಸ್ ಬೇಡ, ಮೊದಲಿಗೆ ಹೋಗಿ ನಾನು ನಿಗ್ರಹ ಮಾಡಿದ್ರಾಯ್ತು ಅಂತ ಕೃಷ್ಣ ಅವತ್ತು ಅಣ್ಣನ ಬಿಟ್ಟು ಹೋಗ್ತಾ ಇದ್ದಾನಂತೆ. ಬಿಟ್ಟು ಹೋದಾಗ ಕೃಷ್ಣ ಹೋದ ಅಲ್ಲಿ ಆಟ ಆಡುವ ನೆಪದಲ್ಲಿ ಅವರೆಲ್ಲ ಆಟ ಆಡ್ತಾ ಇದ್ದಾರೆ. ಚೆಂಡು ಬಿದ್ದಿದೆ ಅಥವಾ ಅವರು ನೀರು ಕುಡಿದ್ರು, ಆದರೆ ವಿಷದ ಬಾಧೆ ಅವ್ರಿಗೆ ಉಂಟಾಯ್ತು. ವಿಷದ ಬಾಧೆ ಉಂಟಾಗಿ ಅವರೆಲ್ಲ ಬಿದ್ದುಬಿಟ್ಟಿದ್ದಾರೆ, ಮೃತರಾಗಿ ಬಿಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ವೃದ್ಧ ಹೇಳ್ತಾ ಇದ್ದಾರೆ, ಆ ನೀರನ್ನು ಕುಡಿಬೇಡ್ರಿ, ಅಲ್ಲೆಲ್ಲ ವಿಷ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಅವ್ರಿಗೆ ಆ ವೃದ್ಧರ ಮಾತನ್ನೇ ಕೇಳಲಿಲ್ಲ ಮಕ್ಕಳು, ಅವರೆಲ್ಲರೂ ಕೂಡ ಕೃಷ್ಣನ ಧೈರ್ಯ ಅವರಿಗೆ. ಆದ್ದರಿಂದ ಸ್ವಲ್ಪ ಹುಡುಗರು ಹುಡುಗುತನ, ಅದಲ್ಲದೆ ಅವ್ರು ನೀರು ಕುಡಿದ್ಬಿಟ್ಟಿದ್ದಾರೆ, ನೀರು ಕುಡಿದಿದ್ದಾರೆ, ಮೃತರಾಗಿ ಬಿಡ್ತಾ ಇದ್ದಾರೆ. ಆ ಭಯಂಕರವಾದ ವಿಷ, ಆ ವಿಷ ಹೇಗಿತ್ತು ಅಂದ್ರೆ ಆ ನದಿಯ ಮೇಲೆ, ಯಮುನಾ ನದಿಯ ಮೇಲೆ ಹಕ್ಕಿಗಳು ಹಾರತಾ ಇತ್ತು ಅಂದ್ರೆ ಆ ವಿಷದ ಗಾಳಿಗೆ ಮೃತವಾಗಿ ಬಿಡ್ತಾ ಇತ್ತು, ಅಷ್ಟು ವಿಷದ ಪ್ರಭಾವ ಯಮುನಾ ನದಿಯಲ್ಲಿ. ಅಂತ ಯಮುನೆ ನೀರನ್ನ ಕುಡಿದಿದ್ದಾರೆ ಹುಡುಗರು, ಬಾಲಕರು ಕುಡಿದಿದ್ದಾರೆ, ಅದೇ ರೀತಿಯಲ್ಲಿ ಗೋಗಳು ಕೂಡ ಕುಡಿದಿವೆ. ಆವಾಗ ಎಲ್ಲರೂ ಕೂಡ ಮೃತರಾಗಿ ಬೀಳ್ತಾ ಇದ್ದಾರೆ. ಬಿದ್ದಾಗ ಕೃಷ್ಣಮಿ ನೋಡಿದ್ನಂತ, ತನ್ನ ನೋಟದಿಂದಲೇ, ಅಮೃತಮಯವಾದ ನೋಟದಿಂದ ಅವರನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ, ಉದ್ಧಾರ ಎಬ್ಬಿಸಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಚೈತನ್ಯಯುತರಾಗಿದ್ದಾರೆ. ಕೃಷ್ಣ ಒಂದು ವೃಕ್ಷವನ್ನ, ಕದಂಬ ವೃಕ್ಷವನ್ನ ಏರಿ ಆ ಮಡುವಿಗೆ ಧುಮುಕುತ್ತಾ ಇದ್ದಾನೆ. ಕದಂಬ ವೃಕ್ಷ ಇತ್ತು, ಗರುಡ ವಿಷ ಅಮೃತವನ್ನ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆ ಅಮೃತದ ಪಾತ್ರೆಯನ್ನಲ್ಲಿ ಇಟ್ಟು ಅದರ ಸಂಪರ್ಕದಿಂದ ಇಷ್ಟು ವಿಷದ ಬಾಧೆಯಿಂದ ಎಲ್ಲವೂ ಕೂಡ ಮೃತವಾಗಿದ್ದರೂ, ಸುತ್ತಮುತ್ತ ಯಾವ ವೃಕ್ಷಗಳು ಇಲ್ಲದೆ ಇದ್ದರೂ ಎಲ್ಲವೂ ಭಸ್ಮವಾಗಿದ್ದರೂ ಕೂಡ ಆ ಕದಂಬ ವೃಕ್ಷ ಮಾತ್ರ ಇತ್ತು. ಆ ವೃಕ್ಷವನ್ನು ಏರಿ ಕೃಷ್ಣ ಹಾರಿದ್ದಂತೆ. ಯಾಕೆ ಕೃಷ್ಣ ಹಾರಿದ ಅಂತಂದ್ರೆ, ರಾಜ ಹೇಳ್ತಾರೆ ಬಹಳ ಕೆಳಗಡೆ ಇದ್ರೆ ಅಲ್ಲೇ ಹಾರಿದ್ರೆ ಕೂಡಲೇ ಸಿಗೋದಿಲ್ಲ, ಅದೇನಾಗಬೇಕಾಗುತ್ತೆ, ಎತ್ತರದಿಂದ ಹಾರಿದ್ರೆ ಬಹಳ ಕೆಳತನಕ ಹೋಗಬಹುದು. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ, ವೃಕ್ಷವನ್ನು ಏರಿದ್ದಂತೆ. ವೃಕ್ಷವನ್ನು ಏರಿ ಅಲ್ಲಿಂದ ಮೇಲಿಂದ ಧುಮುಕ್ತಾ ಇದ್ದಾನೆ. ಯಾಕೆಂದ್ರೆ ಕೆಳಗಡೆ ಇರುವಂತಹ ಆ ಕಳಿಂಗನನ್ನ ಮರ್ದನ ಮಾಡಬೇಕನ್ನೋ ದೃಷ್ಟಿಯಿಂದ ಹಾರತಾ ಇದ್ದಾನೆ. ಹಣಿಪತಿ ಕಿಲ ದಂಶಿತು ಮಗ್ರಹೀ, ಆವಾಗ ಸರ್ಪ ಮೇಲೆದ್ದು ಬರ್ತಾ ಇದೆ. ಸರ್ಪ ಮೇಲೆದ್ದು ಬಂದು ಕೃಷ್ಣನನ್ನ ಕಚ್ಚಬೇಕು ಅಂತ ಬರ್ತಾ ಇದೆ. ನಹಿ ಸವೇತ್ತಿ ಬಲಂ ಶ್ರವಣೋಜ್ಜಿತ ಪರಮಯ ರಮಯ ಶ್ರುತಿ ಭಿಸ್ತುತಂ. ಅಲ್ರಿ, ಅವನು ಕೃಷ್ಣ ಸರ್ವೋತ್ತಮನಾದ ಭಗವಂತ, ಅಂಥವನಿಗೆ ಕಾಳಿಂಗ ಸರ್ಪ ಕಚ್ಚುತ್ತಾ ಇದ್ದಾನಲ್ಲ, ಸ್ವಲ್ಪ ಅದು ವಿವೇಕ ಇಲ್ಲ ಅವನಿಗೆ ಅಂತಂದ್ರೆ, ಇಲ್ಲ ಅವನಿಗೆ ಗೊತ್ತಿಲ್ಲ, ಅವನಿಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ. ಅಲ್ಲ ಯಾಕೆ ಗೊತ್ತಿಲ್ಲ, ಇಷ್ಟೆಲ್ಲ ವೇದಗಳು ಕೊಂಡಾಡ್ತಾ ಇವೆ, ಅಸುರರಾದ್ರೆ ರಾಕ್ಷಸರಾದ್ರೆ ದೈತ್ಯರಾದ್ರೆ ಅವರೆಲ್ಲ ಭಗವಂತನ ದ್ವೇಷಗಳು, ಇವನು ಹಾಗೆ ಭಗವದ್ ದ್ವೇಷಿ ಅಲ್ಲ. ಅಂಥವನು ಭಗವಂತನನ್ನ ಕೃಷ್ಣ ಬಂದಿದ್ದಾನೆ ಅಂತ ಸಂದರ್ಭದಲ್ಲಿ ಅವನನ್ನು ಯಾಕೆ ಕಚ್ಚಬೇಕಿತ್ತು, ಹೇಗೆ ಕಚ್ಚಿದ ಅವನು ಅಂತಂದ್ರೆ, ಅದಕ್ಕೆ ವಾದರಾಜರು ಹೇಳ್ತಾರೆ ಅದು ಸರ್ಪ. ನೋಡಿ, ಸರ್ಪಕ್ಕೆ ಕಿವಿ ಇಲ್ಲ, ಕಣ್ಣು ಮಾತ್ರ, ಅದನ್ನ ಚಕ್ಷುಸ್ರವ ಅಂತ ಕರೀತಾರೆ. ಒಂದೋ ಕಣ್ಣು ಒಂದೋ ಕಿವಿ ಒಂದು ಕಾಲದ ಕೆಲಸ ಮಾಡುತ್ತೆ. ಅದಕ್ಕೆ ಕಿವಿ ಪ್ರತ್ಯೇಕ ಇರೋದಿಲ್ಲ, ಕಣ್ಣು ನೋಡಬೇಕಾದ್ರೆ ಕೇಳೋದಿಲ್ಲ, ಕೇಳಬೇಕಾದ್ರೆ ಕಾಣೋದಿಲ್ಲ. ಅದು ಸರ್ಪದ ಸ್ವಭಾವ, ಭಗವಂತ ಸೃಷ್ಟಿ ಸರ್ಪವನ್ನು ಹಾಗೆ ಮಾಡಿದ್ದಾರೆ. ಅದು ಸರ್ಪ ನೋಡ್ತಾ ಇದೆ, ಕೃಷ್ಣ ನೋಡ್ತಾ ಇದೆ. ಕೃಷ್ಣ ನೋಡಿದ್ರೆ ಹೆಂಗ್ ಗೊತ್ತಾ ಇದೆ, ಕೃಷ್ಣ ಕಣ್ಣೇ ಕಾಣೋನಲ್ಲ ಅವನು, ಅವನು ಸದಾಗಮಯಿಕ ವಿಜ್ಞೇಯಂ ವೇದ ಪ್ರತಿಪಾದನೆ ಅಂತ ವ್ಯಕ್ತಿ ಭಗವಂತ. ಕಣ್ಣಿನ ನೋಡಿದ ತಕ್ಷಣ ಇವನು ನಾರಾಯಣ ಅಂತ ಗೊತ್ತಾಗೋದಿಲ್ಲ, ವೇದಗಳಿಂದ ತಿಳಿದುಕೊಳ್ಬೇಕು ಹೀಗೆ ಅಂತ. ವೇದಗಳನ್ನು ತಿಳಿದುಕೊಳ್ಬೇಕಾದ್ರೆ ಕೇಳಬೇಕು, ಕೇಳಲಿಕ್ಕೆ ಅವನು ಕಿವಿ ಇಲ್ಲ. ಆದ್ದರಿಂದ ಪರಮಯ ರಮಯ ಶ್ರುತಿ ವಿಸ್ತುತಂ, ಆ ಭಗವಂತನ ಬಗ್ಗೆ ಕೊಂಡಾಡುವಂತಹ ವೇದಗಳು ಹೇಳಿದ್ದು ಗೊತ್ತಿಲ್ಲ, ಲಕ್ಷ್ಮೀದೇವಿ ಕೊಂಡಾಡೋದು ಗೊತ್ತಿಲ್ಲ, ಆದ್ದರಿಂದ ಆ ಸರ್ಪಕ್ಕೆ ಕಾಳಿಂಗನಿಗೆ ಭಗವಂತ ಇವನು ಅಂತ ಗೊತ್ತಾಗದೆ ಕಚ್ಚುತ್ತಾ ಇದೆ, ಯಥೇಚ್ಛವಾಗಿ ಆ ಸರ್ಪ ಕಚ್ಚುತ್ತಾ ಇದೆ. ಉತ್ಪಾತ ಚಕಿತ ಲೋಪ ಕೃಷ್ಣ ಸಂದರ್ಶನಾರ್ಥಿನ ಪುರೋಧಾಯೂ ರಾಮಂ ಶೇಷ ಮಾರ್ಗಗತ ಇವ. ಈ ಹುಡುಗರೆಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರಂತೆ. ಕೃಷ್ಣ ಯಾವಾಗ ಮಡುವಿಗೆ ಧುಮುಕಿದ್ದಾನೆ ಆ ಹುಡುಗರೆಲ್ಲ ಓಡಿ ಹೋಗಿದ್ದಾರೆ. ಓಡಿ ಹೋಗಿ ಆ ಯಶೋಧೆ ನಂದ ಗೋಪ ಹಾಗೆ ಆ ವೃಂದಾವನದಲ್ಲಿರುವಂತಹ ಜನತೆಗೆಲ್ಲ ತಿಳಿಸ್ತಾ ಇದ್ದಾರೆ, ಕೃಷ್ಣ ವಿಷಮಯವಾದಂತಹ ಮಡುವಿನಲ್ಲಿ ಧುಮುಕಿದ್ದಾನೆ, ಎಷ್ಟೊತ್ತಾದ್ರೂ ಮೇಲೆ ಬಂದಿಲ್ಲ ಅಂತ ಆ ಬಾಲಕರೆಲ್ಲ ಹೇಳ್ತಾ ಇದ್ದಾರೆ. ಹೇಳಿದಾಗ ಅವ್ರಿಗೆಲ್ಲ ಭಯ ಉಂಟಾಗ್ತಾ ಇದೆ. ಅದಕ್ಕೋಸ್ಕರ ಬಲರಾಮ ಬಿಟ್ಟು ಹೋಗಿದ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಲರಾಮ ಬಿಟ್ಟು ಹೋಗಿದ್ದು? ಅವ್ರಿಗೆಲ್ಲ ಭಯ ಆಗಿ ಅವರಿಗೆ ತೊಂದರೆ ಆಗಬಾರ್ದಲ್ಲ ಅನ್ನೋ ದೃಷ್ಟಿಯಿಂದ ಬಲರಾಮ ಬಿಟ್ಟು ಹೋಗಿದ್ದಾರೆ. ಬಲರಾಮ ಅವನ ಕೃಷ್ಣನ ಮಹಿಮೆ ಗೊತ್ತಿದೆ. ಬಲರಾಮ ಹೇಳ್ತಾ ಇದ್ದಾನೆ, ಕೃಷ್ಣನಿಗೆ ಏನೂ ಆಗೋದಿಲ್ಲ, ನೀವು ಚಿಂತೆ ಮಾಡಬೇಡಿ, ಬನ್ನಿ ಎಲ್ಲರೂ ಕೂಡ ಹೋಗೋಣ ಅಂತೆ, ಕೃಷ್ಣನಿಗೆ ಏನಾಗೋದಿಲ್ಲ ನೋಡೋಣ ಬನ್ನಿ ಅಂತ ಬಲರಾಮ ಎಲ್ಲರನ್ನು ಕೂಡ ಎಬ್ಬಿಸಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅವರಿಗೆಲ್ಲ ಸಮಾಧಾನ ಮಾಡಲಿಕ್ಕೆ ಸಾಂತ್ವನ ಮಾಡುವ ಉದ್ದೇಶದಿಂದಲೇನೆ ಕೃಷ್ಣ ಬಲರಾಮನ ಬಿಟ್ಟು ಹೋಗಿದ್ದಾನೆ. ಬಲರಾಮ ದೇವರು ಅವರನ್ನ ಮುಂದೆ ಮಾಡಿಕೊಂಡು ಎಲ್ಲಾ ಇಡೀ ವೃಂದಾವನ ಜನತೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂತ. ಎಲ್ಲರಿಗೂ ಕೂಡ ಕೃಷ್ಣನ ಮೇಲೆ ಅಭಿಮಾನ, ಕೃಷ್ಣ ನೋಡಬೇಕು, ಅವನ ಮಹಿಮೆಯನ್ನ ಅರಿಬೇಕು, ಅದಲ್ಲದೆ ಕೃಷ್ಣನಿಗೆ ಏನು ತೊಂದರೆ ಆಗಿದೆಯೋ ಅಂತಲ್ವ ಕೆಲವರಿಗೆ ಶಂಕೆ, ಅದು ಕೂಡ ಪರಿಹಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಬಲರಾಮ ಮುಂದೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಕೃಷ್ಣನ ಹತ್ರ ಹೋಗ್ತಾ ಇದ್ದಾರೆ, ಭಗವಂತನ ಭಕ್ತರೆಲ್ಲ ಹೋಗ್ತಾ ಇದ್ದಾರೆ, ಬಲರಾಮನ ಮುಂದೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಹೇಗಿತ್ತು ಅಂದ್ರೆ, ಶೇಷ ಮಾರ್ಗ ಗತಾಯುವ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎರಡು ಮಾರ್ಗ, ಶೇಷ ಮಾರ್ಗ ಗರುಡ ಮಾರ್ಗ ಅಂತ ಹೇಳ್ತಾರೆ. ಶೇಷದೇವರನ್ನು ಮುಂದೆ ಇಟ್ಟುಕೊಂಡು ಹರಿದಾಸರೆಲ್ಲರೂ ಕೂಡ ವೈಕುಂಠಕ್ಕೆ ಹೋಗ್ತಾರೋ ಅದೇ ರೀತಿಯಲ್ಲಿ ಬಲರಾಮನನ್ನು ಮುಂದೆ ಮಾಡಿಕೊಂಡು ಭಗವಂತನ ಹತ್ತಿರ ಎಲ್ಲರೂ ಬರ್ತಾ ಇದ್ದಾರೆ. ವ್ರಜಾಮ ವ್ರಜ ಗೋಪಾಲ ಯಮುನ ಅಮುನಧನ ಪದಾನಿ ಪಥಿ ಕೃಷ್ಣಸ್ಯ ಲಕ್ಷ್ಯಂತೆ ಲಕ್ಷಣೈ ಸಹ. ದಾರಿಯಲ್ಲಿ ಹೋಗ್ತಾ ಕೃಷ್ಣ ಎಲ್ಲಿ ಹೋಗಿದ್ದಾನೆ, ಹೇಗೆ ಹುಡುಕೋದು, ಯಾವ ಮಾರ್ಗದಲ್ಲಿ ಹೋಗಿದ್ದಾನೆ ಅಂತ ಹೇಗೆ ಹುಡುಕೋದು ಅಂತಂದ್ರೆ ಅವರಿಗೆ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಕೃಷ್ಣ ಹೀಗೇ ಹೋಗಿದ್ದಾನೆ, ಇಲ್ಲೇ ಕೃಷ್ಣ ಇದ್ದಾನೆ. ಯಾಕೆ ದಾರಿಯುದ್ದಕ್ಕೂ ಕೂಡ ಕೃಷ್ಣನ ಪಾದಚಿಹ್ನೆಗಳು ಕಾಣಿಸ್ತಾ ಇದೆ. ಕೃಷ್ಣ ಹೀಗೆ ಹೋಗಿದ್ದಾನೆ, ಹೀಗೆ ಹೋಗಿದ್ದಾನೆ ಅಂತ ಹೇಳ್ತಾ ಹೇಳ್ತಾ ಅವ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇದು ಕೃಷ್ಣನ ಮಾರ್ಗ, ಇದು ಕೃಷ್ಣನ ಮಾರ್ಗ, ಈ ಮಾರ್ಗದಲ್ಲಿ ಹೋದ್ರೆ ನಮಗೆ ಕೃಷ್ಣ ಸಿಗ್ತಾನೆ ಅಂತ ಹೇಳ್ತಾ ಅವರು ಅಲ್ಲಿಗೆ ಬರ್ತಾ ಇದ್ದಾರೆ. ಇತ್ತಂ ವಿಮರ್ಶದ ಪ್ರಾಪ್ತಾನ್ ದೃಷ್ಟ ಸ್ವಾನ್ ಸರ್ಪ ಮೂರ್ಧ್ನಿ ಸಹ ನನರ್ಥ ಕಿಲ ನರ್ನರ್ತಿ ಸುಹೃದಾಗಮನೇನ ಕಹ. ಅವರೆಲ್ಲ ಬಂದಿದ್ದಾರೆ, ಬಂದು ಮಡುವಿನ ದಡದಲ್ಲಿ ನಿಂತಿದ್ದಾರೆ. ದಡದಲ್ಲಿ ನಿಂತು ಕೃಷ್ಣ ಕೃಷ್ಣ ಅಂತ ಕೂಗ್ತಾ ಇದ್ದಾರೆ. ಅಷ್ಟೊತ್ತು ಕೃಷ್ಣ ಒಳಗಡೆ ಇದ್ದ, ಮಡುವಿನ ಒಳಗಡೆ ಇದ್ದ. ಸರ್ಪ ಭಯಂಕರವಾಗಿ ಕಚ್ಚುತ್ತಾ ಇದೆ, ಸುತ್ತಾಕೊಳ್ತಾ ಇದೆ, ಏನನ್ನೆಲ್ಲ ಮಾಡ್ತಾ ಇದೆ. ಕೃಷ್ಣ ಸುಮ್ಮನೆ ಕಚ್ಚಿಸಿಕೊಳ್ತಾ ಆನಂದ ಪಡ್ತಾ ಅದರಿಂದ ಇದ್ದಾನಂತೆ. ಅವನಿಗೆ ಅದರಿಂದಲೂ ಕೂಡ ಏನಾಗಬೇಕಾಗಿಲ್ಲ. ಗರುಡ ವಾಹನ, ಸರ್ಪಗಳಿಗೆ ಭಯವನ್ನುಂಟು ಮಾಡುವಂತಹ ಗರುಡ ಇವನಿಗೆ ವಾಹನ, ಅವನಿಗೇನಾಗಬೇಕಾಗಿದೆ ಭಗವಂತನಿಗೆ? ಸರ್ಪದ ಮೇಲೆ ಮಲಗಿದಂಥವನು ಶೇಷ ಸಾಯಿ ಭಗವಂತ, ಅವನಿಗೆ ಈ ಸರ್ಪದಿಂದ ಕಾಳಿಂಗನಿಂದ ಏನಾಗಬೇಕಾಗಿದೆ? ಸರ್ಪ ಕಚ್ಚುತ್ತಾ ಇದೆ, ಕೃಷ್ಣನಿಗೆ ಏನಾಗ್ತಾ ಇಲ್ಲ. ಹಾಗೆ ಭಗವಂತ ಅದರೊಟ್ಟಿಗೆ ಲೀಲೆಯನ್ನು ಮಾಡ್ತಾ ಆಟ ಆಡ್ತಾ ಇದ್ದಾನೆ. ಯಾವಾಗ ಇವರೆಲ್ಲ ಬಂದು ದಡದಲ್ಲಿ ನಿಂತುಕೊಂಡು ಕೃಷ್ಣ ಕೃಷ್ಣ ಅಂತ ಕೂಗ್ತಾ ಇದ್ದಾರೋ, ಚೆನ್ನಂತ ಮೇಲೆ ಹಾರಿದ್ದಂತೆ ಕೃಷ್ಣ. ಹಾರಿದ ಕ್ಷಣ ಸರ್ಪ ಅದು ಕಚ್ಚಬೇಕು ಅಂತ ಹೆಡೆಯನ್ನು ಎತ್ತಿದೆ ಅಂತ. ಹೆಡೆಯನ್ನು ಎತ್ತಿದಾಗ ಹೆಡೆ ಮೇಲೆ ನಿಂತುಕೊಂಡಂತೆ ಕೃಷ್ಣ. ಹೆಡೆ ಮೇಲೆ ಇದ್ರು ಕುಳ್ಳಲಿಕ್ಕೆ ಶುರು ಮಾಡಿದ್ರು, ನರ್ತನ ಮಾಡ್ತಾ ಇರ್ತಾರಂತೆ. ಅದ್ಯಾಕ್ರಿ ನರ್ತನ ಮಾಡಿ, ಹೆಡೆ ಮೇಲೆ ನಿಂತು ನರ್ತನ ಯಾಕೆ ಮಾಡಬೇಕು ಅಂದ್ರೆ, ವಾದರಾಜರು ಹೇಳ್ತಾರೆ ನಮಗೆ ಚಿಕ್ಕ ಮಕ್ಕಳಿಗೆ ಅಪ್ಪ ಬೆಳಗ್ಗೆ ಕಚೇರಿಗೆ ಹೋಗುತ್ತೆ, ಕೆಲಸಕ್ಕೆ ಹೋಗಿರ್ತಾರೆ, ಸಾಯಂಕಾಲ ಹತ್ತಿ ಮನೆ ಬರ್ತಾರೆ, ಏ ಅಪ್ಪ ಬಂದ ಅಪ್ಪ ಬಂದ ಅಂತ ಕುಳಿಲಿಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಯಾಕೆ? ಆತ್ಮೀಯರಾದ ವ್ಯಕ್ತಿಗಳು ಬಂದಾಗ ಮಕ್ಕಳು ಕುಳಿತಾರೆ ನೋಡಿ. ಹಾಗೆ ತಮ್ಮ ಆತ್ಮೀಯರು ಯಶೋಧೆ ನಂದ ಗೋಪ ಗೊಲ್ಲತೆಯರು ಗೊಲ್ಲರು ಎಲ್ಲರೂ ಕೂಡ ಬಂದಿದ್ದಾರೆ, ಅದರಿಂದ ತನ್ನ ಬಂಧುಗಳೆಲ್ಲ ಬಂದರು ಅಂತ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬಾಲಕರ ಸ್ವಭಾವವನ್ನು ತೋರಿಸ್ತಾ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ. ಅದು ಅನೇಕ ಹೆಡೆಗಳು, ಒಂದು ಹೆಡೆ ಮೇಲೆ ಕೃಷ್ಣ ಪಾದವನ್ನು ಇಟ್ಟಿದ್ದಾನೆ, ಅದು ಬಗ್ತಾ ಇದೆ. ಇನ್ನೊಂದು ಹೆಡೆಯನ್ನು ಕಚ್ಚಲಿಕ್ಕೆ ಹೋದಾಗ ಆ ಪಾದ ಆ ಹೆಡೆ ಮೇಲೆ ಇನ್ನೊಂದು ಕಾಲು ಇಡ್ತಾನೆ, ಇನ್ನೊಂದು ಹೆಡೆಯನ್ನು ಕಚ್ಚಲಿಕ್ಕೆ ಹೋದಾಗ ಅದರ ಮೇಲೆ ಇಡ್ತಾ ಇದ್ದ. ಹೀಗೆ ಹೆಜ್ಜೆ ನಿಡೋದೆ ಅದು ನರ್ತನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅನೀನ ದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮನ್ ಜಗತಾಮಧೀಶಂ ಅದರ್ಶಯತ್ತಾಲ ಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ಕೃಷ್ಣ ಆ ಕಾಳಿಂಗನ ಮೇಲೆ ಮರ್ದನ ಮಾಡ್ತಾ ಇದ್ದಾನೆ, ನರ್ತನ ಮಾಡ್ತಾ ಇದ್ದಾನೆ. ಬ್ರಹ್ಮದೇವರಲ್ಲಿ ಬಂದಿದ್ದಾರೆ, ಬ್ರಹ್ಮದೇವರು ಬಂದು ಮೃದಂಗವನ್ನು ನುಡಿಸ್ತಾ ಇದ್ದಾರಂತೆ. ಹನುಮಂತ ದೇವರು ಗಾನವನ್ನು ಮಾಡ್ತಾ ಇದ್ದಾರೆ, ರುದ್ರದೇವರು ಬಂದು ತಾಳ ಹಾಕ್ತಾ ಇದ್ದಾರೆ. ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನು, ಶಿವಪ್ಪ ತಾಳಾರ ತಟ್ಟೆ ಅನ್ಯ, ಒಳ್ಳೆ ಪದಗಾಳ ಹನುಮಪ್ಪ ಹಾಡ್ಯಾನು, ಚಲುವ ಕನಕಪ್ಪ ಕುಣಿದಾನ್ಯ, ದೇವಿ ನಮ್ಮ ದ್ಯಾವಾರು ಬಂದವರು ಬನ್ನೀರೇ ನೋಡ ಬನ್ನೀರೇ. ಕೃಷ್ಣ ನರ್ತನ ಮಾಡ್ತಾ ಇದ್ದಾರೆ, ಬ್ರಹ್ಮದೇವರು ಮೃದಂಗ ನುಡಿಸ್ತಾ ಇದ್ದಾರೆ, ರುದ್ರದೇವರು ತಾಳ ಹಾಕ್ತಾ ಇದ್ದಾರೆ, ಹನುಮಂತ ದೇವರು ಗಾಣ ಮಾಡ್ತಾ ಇದ್ದ, ಕೃಷ್ಣ ನರ್ತನ ಮಾಡ್ತಾ ಇದ್ದಾನಂತ ಅಂತ ತೋರಿಸಿದ್ರಂತ. ನೋಡಪ್ಪ ನಿನ್ನ ಕಿವಿ ಕೇಳೋದಿಲ್ಲ, ಕಣ್ಣು ಕಾಣುತ್ತಲ್ಲ ಸ್ವಲ್ಪ ನೋಡು, ಕಣ್ಣು ಬಿಟ್ಟು ಚೆನ್ನಾಗಿ ನೋಡು ಅಂತ ಆ ದೇವತೆಗಳೆಲ್ಲವನ್ನು ತೋರಿಸ್ತಾ ಇದ್ದಾರಂತೆ. ಇಲ್ಲಿ ಮೃದಂಗವನ್ನು ನುಡಿಸುವವರು ಬ್ರಹ್ಮದೇವರು, ನಾಲ್ಕು ಮುಖ ಕಾಣುತ್ತಲ್ಲ, ನಾಲ್ಕು ಮುಖದ ಚತುರ್ಮುಖ ಬ್ರಹ್ಮ ಮೃದಂಗವನ್ನು ನುಡಿಸ್ತಾ ಇದ್ದಾರೆ, ಕಪಿಮುಖದ ಹನುಮಂತ ದೇವರು ಗಾಣವನ್ನು ಮಾಡ್ತಾ ಇದ್ದಾರೆ, ಪಂಚಮುಖದ ರುದ್ರದೇವರು ತಾಳವನ್ನು ತಟ್ತಾ ಇದ್ದಾರೆ, ಇವನು ನರ್ತನ ಮಾಡ್ತಾ ಇದ್ದಾನೆ. ಒಂದು ರಂಗದಲ್ಲಿ ನರ್ತನದ ಸಭಾ ಕಾರ್ಯಕ್ರಮ ಆಯ್ತು ಅಂದ್ರೆ, ಆವಾಗ ನರ್ತನ ಮಾಡಿದವರು ನಾಟ್ಯ ವಿಶಾರದೆ ಅಂತ ಅವರಿಗೆ ಮೊದಲು ಪ್ರಶಸ್ತಿಯನ್ನು ಕೊಡ್ತಾರೆ, ಅವರಿಗೆ ಮೊದಲು ಸನ್ಮಾನ ಮಾಡ್ತಾರೆ. ಅದಾದ ಮೇಲೆ ಗಾನ ಮಾಡಿದವರು ಜೊತೆಗೆ ತಬಲಾನು ಮೃದಂಗನು ಅವರಿಗೆ ಪಕ್ಕವಾಗ್ತಿದ್ದಾರೆ. ಅದಾದ್ರೆ ಕೊನೆ ಹಿಂದೆ ಕುತ್ಕೊಂಡು ತಾಳ ಹಾಕೋರು. ಇಲ್ಲಿ ತಾಳ ಹಾಕ್ತಾ ಇರೋರು ಐದು ಮುಖದ ರುದ್ರದೇವರು, ಗಾನ ಮಾಡ್ತಾ ಇರೋರು ಕಪಿಮುಖದ ಹನುಮಂತ ದೇವರು, ಮೃದಂಗವನ್ನು ನೋಡಿಸ್ತಾ ಚತುರ್ಮುಖ ಬ್ರಹ್ಮ, ಇವನು ನರ್ತನ ಮಾಡ್ತಿದ್ದಾನೆ. ಅಂದ್ರೆ ಆ ಪಂಚಮುಖನಿಗಿಂತ ಚತುರ್ಮುಖ ಶ್ರೇಷ್ಠ, ಚತುರ್ಮುಖನಿಗಿಂತ ಇವನು ಶ್ರೇಷ್ಠ, ಅಂದ್ರೆ ಇವನು ಯಾರು ಅಂತ ತಿಳಿದುಕೋ, ಅಂದ್ರೆ ನಾರಾಯಣ ಅಂತ ತಿಳಿದುಕೋ ಅಂತ ಅವರು ಆ ದೇವತೆಗಳನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ. ತೋರಿಸಿಕೊಡ್ತಾ ಅವನಿಗೆ ಅಜ್ಞಾನವನ್ನು ಕಲಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ನಾಗಪತ್ನಿಯರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವನು ವಿಷವನ್ನೆಲ್ಲ ಕಕ್ಕಿದನಂತೆ, ವಿಷವನ್ನು ಕಕ್ಕಿ ರಕ್ತವನ್ನು ಕರತಾ ಇದ್ದಾರೆ. ಕೃಷ್ಣ ಅವನ ಮೇಲೆ ನರ್ತನ ಮಾಡ್ತಾ ಆ ಹೆಡೆಯನ್ನು ಹಿಡಿದು ಆ ಹೆಡೆಯನ್ನು ನರ್ತನ ಮಾಡ್ತಾ ಇದ್ದಾನೆ, ತುಳಿತಾ ಇದ್ದಾನೆ, ಬಾಲವನ್ನು ಎತ್ತಿ ಹಿಡಿದಾ ಇದ್ದಾನೆ. ಉನ್ನೀಯ ಕಾಲಿಯ ಫಣೀಂದ್ರ ವಿರಾಜಿ ಪುಚ್ಛಂ ಖಿನ್ನಮ್ಮ ಮರ್ದ ವಿಷದೂಷಿತ ಮತ್ಸ್ಯ ವಕ್ತ್ರಂ ತಸ್ಯಂತರಾಶ್ರಿತ ಮಶೇಷ ಮಸಾವಸಖ್ಯಂ ನಿಷ್ಕಾಸ ಎಂನಿವ ವಿಷಂ ವಿರತಾನನೇನ. ಚೀಲದಲ್ಲಿ ಏನಾದರೂ ಹಿಟ್ಟಿತ್ತು ಅಂದ್ರೆ ಹಿಟ್ಟನ್ನೆಲ್ಲ ತೆಗಿತೇವೆ, ಅಷ್ಟು ತೆಗೆದ್ರೆ ಖಾಲಿ ಆಗೋದಿಲ್ಲ ಹಿಟ್ಟು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ, ಆ ಚೀಲ ಸ್ವಲ್ಪ ತಲೆ ಕೆಳಗೆ ಮಾಡ್ಬೇಕು. ಚೀಲ ತಲೆ ಕೆಳಗೆ ಮಾಡಿ ಅದನ್ನು ಝಾಡಿಸಿದ್ರೆ ಏನಾಗತ್ತೆ, ಹಿಟ್ಟೆಲ್ಲ ಉದುರಿ ಬೀಳುತ್ತೆ. ಹಾಗೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತ ಬಂದ್ರೆ, ಬಾಲವನ್ನು ಎಚ್ಚಿಡಿದಂತೆ, ಬಾಲವನ್ನು ಎಚ್ಚಿಡಿದು ಹೆಡೆಯನ್ನು ತುಳಿದಾಗ ಒಳಗಿದ್ದು ವಿಷ ಎಲ್ಲ ಕಪ್ಪು ಅಂತ ಹೇಳಿ ವಿಷವನ್ನು ಕಕ್ಕಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತ ಮಾಡ್ತಾ ಇದ್ದಾನೆ. ಇನ್ನೊಂದು ಹೇಳ್ತಾರೆ, ಕೃಷ್ಣ ಬಾಲವನ್ನು ಎತ್ತಿ ಹಿಡಿದ, ಹೆಡೆಯನ್ನು ತುಳಿದ. ಯಾಕೆ? ಭಗವಂತ ಒಳ್ಳೆಯ ನ್ಯಾಯಾಧೀಶ, ಒಳ್ಳೆಯ ನ್ಯಾಯಯುತನಾದಂತಹ ರಾಜ ಭಗವಂತ. ತಪ್ಪು ಮಾಡಿದವರಿಗೆ ಶಿಕ್ಷೆ, ತಪ್ಪು ಇಲ್ಲದಿದ್ದರೆ ಶಿಕ್ಷೆ ಇಲ್ಲ. ಹೆಡೆ ತಪ್ಪು ಮಾಡುತ್ತೆ, ಬಂದವರಿಗೆಲ್ಲ ಕಚ್ಚತ್ತೆ, ಅದಕ್ಕೆ ತಪ್ಪು ಮಾಡಿದ ಹೆಡೆಗೆ ಶಿಕ್ಷೆ, ತಪ್ಪು ಮಾಡದೇ ಇರುವಂತಹ ಬಾಲಕ್ಕೆ ಶಿಕ್ಷೆ ಇಲ್ಲ ಅಂತ. ಬಾಲವನ್ನು ಎಚ್ಚಿಡಿದ, ಹೆಡೆಯನ್ನು ತುಳಿದ ಅಂತ ರಾಜರು ಹೇಳ್ತಾ ಇರ್ತಾರೆ. ಹೀಗೆ ಇದು ಇವತ್ತಿನ ರಾಜಕಾರಣ ಅಲ್ಲ, ನಮ್ಮ ಗುರುಗಳನ್ನು ಮಾತ್ರ ಹೇಳ್ತಿರ್ತಾರೆ. ಇವತ್ತಿನ ರಾಜಕಾರಣ ಅಂದ್ರೆ ಹೇಗೆ, ಕುರುಡನ ಕೈಯಲ್ಲಿ ದೊಣ್ಣೆ ಕೊಟ್ಟಿರ್ತಾರಂತ, ಕುರುಡನ ಕೈಯಲ್ಲಿ ದೊಣ್ಣೆ, ರಾಜಕಾರಣಿಗಳ ಕೈಯಲ್ಲಿ ನ್ಯಾಯ, ಎರಡು ಕೂಡ ಒಂದೇ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಕುರುಡನ ಕೈಯಲ್ಲಿ ದೊಣ್ಣೆ ಕೊಟ್ಟು ಅವನಿಗೆ ಊಟಕ್ಕೆ ಹಾಕಿದ್ರೆ, ನೋಡು ನಿನ್ನ ಭಿಕ್ಷುಕ ಅವನು ಕೂತಿದ್ದಾನೆ ಕುರುಡ, ಅವನ ಕೈಯಲ್ಲಿ ದೊಣ್ಣೆ ಇದೆ, ನಿನ್ನ ತಟ್ಟೆಗೆ ಏನಾದರೂ ಕೂಡ ನಾಯಿಯೋ ನರಿ ಯಾವ್ದಾದ್ರು ಬಂದು ತಿನ್ಲಿಕ್ಕೆ ಬಂತಂದ್ರೆ ಅದಕ್ಕೆಲ್ಲ ಹೊಡಿಲಿಕ್ಕೆ ಕೋಲ್ ಕೈಯಲ್ಲಿ ಇಟ್ಕೊಂಡ್ರು ಅಂತ ಕೋಲ್ ಕೊಟ್ಟಿರ್ತಾರೆ. ಅವನು ಕುರುಡ, ಅವನಿಗೆ ಕಣ್ಣು ಕಾಣೋದಿಲ್ಲ, ಅವನು ತಿಂತಾ ಇರ್ತಾನೆ, ನರಿ ಬರುತ್ತೆ ತಿನ್ಕೊಂಡು ಹೋಗುತ್ತೆ ಸುಮ್ಮನೆ ಇರ್ತಾನೆ, ನಾಯಿ ಬರುತ್ತೆ ತಿನ್ಕೊಂಡು ಹೋಗುತ್ತೆ ಸುಮ್ಮನೆ ಇರ್ತಾನೆ, ಅವ್ನು ಮಗು ಬರುತ್ತೆ ಅದು ತಿಂತಾ ಇರ್ತದೆ, ಇವನು ಹೊಡಿತಾ ಇರ್ತಾನೆ. ತಪ್ಪು ಮಾಡದೇ ಇರುವಂತಹ ಮಗುವಿಗೆ ಹೊಡಿತಾನೆ, ಶಿಕ್ಷೆ ಕೊಡ್ತಾರೆ. ತಪ್ಪು ಮಾಡಿದಂತಹ ನರಿ ನಾಯಿಗಳಿಗೆ ಶಿಕ್ಷೆ ಕೊಡೋದಿಲ್ಲ. ಅದರಂತೆ ಕುರುಡನ ಕೈಯಲ್ಲಿ ದೊಣ್ಣೆ ಹೇಗೋ ಹಾಗೆ ಇವತ್ತಿನ ನ್ಯಾಯ ಅಂತ ಅನ್ನೋದಿದೆ ಅಂತ ನಮ್ಮ ಗುರುಗಳನ್ನು ಮಾತ್ರ ಹೇಳ್ತಾರೆ. ಕೃಷ್ಣನ ನ್ಯಾಯ ಅಂಥದ್ದಲ್ಲ, ಕೃಷ್ಣ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ಬೋದು, ತಪ್ಪು ಮಾಡದೇ ಇದ್ದವರು ಶಿಕ್ಷೆ ಕೊಡೋನಲ್ಲ. ಆದ್ದರಿಂದ ಬಾಲವನ್ನು ಎಚ್ಚಡಿದ, ಹೆಡೆಯನ್ನು ತುಳಿದ. ಹೀಗೆ ಮರ್ತನ ಮಾಡಿದಾಗ ವಿಷವನ್ನೆಲ್ಲ ಕಕ್ಕಿದ್ದಾನೆ, ವಿಷದ ಜೊತೆಗೆ ರಕ್ತವಮನ ಆಗ್ತಾ ಇದೆ, ಶ್ರಾಂತನಾಗಿ ಬಿಟ್ಟಿದ್ದಾನೆ ಕಾಳಿಂಗ. ಆಗ ನಾಗಪತ್ನಿಯರು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೃಷ್ಣ ನಮ್ಮ ಪತಿಯನ್ನ ರಕ್ಷಣೆ ಮಾಡು, ನಮ್ಮ ಮಂಗಲ್ಯವನ್ನು ಉಳಿಸು ಅಂತ ಕೇಳಿದಾಗ ಕೃಷ್ಣ ಆಯಿತು ಅಂತ ಅವರ ಸ್ತ್ರೀಯರ ಮಾತಿಗೆ ಮೆಚ್ಚಿ ಭಗವಂತ ಅನುಗ್ರಹವನ್ನು ಮಾಡ್ತಾ ಕಾಳಿಂಗನನ್ನು ಬಿಟ್ಟ. ಇಲ್ಲಿ ನೋಡಿ, ಅವರಿಗೆ ಬಿಟ್ಟ. ಇಲ್ಲಿ ಕಾಳಿಂಗನನ್ನು ಮೊದಲು ಮರ್ದನ ಮಾಡಿದ, ಕಾಳಿಂಗನನ್ನು ಮರ್ದನೆ ಮಾಡಿದ, ಯಮುನೆಯನ್ನ ರಕ್ಷಣೆ ಮಾಡಿದ. ಯಮುನೆ ಕಾಳಿಂಗ ಇಬ್ಬರು ಕೂಡ ಒಂದೇ, ಇಬ್ಬರ ಹೆಸರು ಕೂಡ ಒಂದೇ, ಗುಣನೂ ಒಂದೇ, ಎರಡು ಒಂದೇ. ವಿಷಾಶ್ರಯತ್ವೇನ ಗುಣೇನ ನಾಮ್ನಾ ದ್ವಯೋಸ್ಸ ಸಾಮ್ಯೇ ವಿಭುಜಂಗಮಂತಂ ನಿಪೀಡ್ಯ ಭಸ್ವತ್ತನಯಂ ಜುಗೋಪ ನಕಸ್ಯ ಯೋಷಿತ್ಸು ಹಿ ಪಕ್ಷಪಾತ. ಕೃಷ್ಣ ಕಾಳಿಂಗನನ್ನ ಮರ್ದನೆ ಮಾಡಿದ, ಯಮುನೆಯನ್ನ ರಕ್ಷಣೆ ಮಾಡಿದ. ಯಮುನೆಗೆ ಇನ್ನೊಂದು ಹೆಸರು ಕೃಷ್ಣ ಅಂತ, ಕೃಷ್ಣ ಅಂತ ಕರೀತಾ ಇದ್ದಾರೆ. ಕೃಷ್ಣ ಯಾಕೆ ಕಾಲಿಯಂ ತತ್ವ ಪಂಡಿತಾಚಾರ ಹಾಗೆ ವರ್ಣನೆ ಮಾಡ್ತಾರೆ, ಕೃಷ್ಣ ಅಂತ. ಯಮುನೆ ಕೃಷ್ಣ ಅಂತ ಹೆಸರು, ಯಾಕೆ ಕಪ್ಪಾಗಿದ್ದರು, ಆದ್ದರಿಂದ ಕೃಷ್ಣ ಅಂತ ಹೆಸರು. ಹೆಸರು ಒಂದೇ, ಯಮುನೆಯೂ ಕೂಡ ಕೃಷ್ಣ, ಕಾಳಿಂಗನು ಕೃಷ್ಣ, ಕೃಷ್ಣ ಸರ್ಪ. ಗುಣನು ಒಂದೇ ಕಪ್ಪು, ಅದರ ಮೈ ಬಣ್ಣ ಅದು ಕಪ್ಪು, ಇದು ಕಪ್ಪು, ಮೈ ಬಣ್ಣನು ಒಂದೇ, ಗುಣನು ಒಂದೇ, ಅದು ವಿಷಾಶ್ರಯ ಇದು ವಿಷಾಶ್ರಯ. ಜಲ ಇದು ಯಮುನ್ ನದಿ, ಅದು ಹೇಗೆ ವಿಷಾಶ್ರಯ, ಅದು ವಿಷಾಶ್ರಯ. ಸಂಸ್ಕೃತದಲ್ಲಿ ವಿಷ ಅಂತ ನೀರಿಗೆ ಹೆಸರಿದೆ, ವಿಷ ಅಂತ ನೀರಿಗೂ ಕೂಡ ಹೆಸರಿದೆ. ಯಾಕೆ ಅಂತಂದ್ರೆ ವಿಷತಿ ಸರ್ವಂ ಅಸ್ಮಿನ್ ಇತಿ ವಿಷಂ ಅಂತ ನೀರನ್ನು ಕರೀತಾರೆ. ನೀರಲ್ಲಿ ಕಲ್ಲನ್ನು ಹಾಕಿ ಒಳಗೆ ಹೋಗುತ್ತೆ, ಮತ್ತೊಂದೇನಾದ್ರೂ ಹಾಕಿ ಒಳಗೆ ಹೋಗುತ್ತೆ. ವಿಷತಿ ಸರ್ವಂ ಎಲ್ಲವೂ ಕೂಡ ಒಳಗಡೆ ಹೋಗುತ್ತಾದ್ದರಿಂದ ನೀರನ್ನ ವಿಷ ಅಂತ ಕರೀತಾರೆ. ಕಲ್ಲು ಮೇಲೆ ಹಾಕಿ, ನೆಲದ ಮೇಲೆ ಹಾಕಿ ಒಳಗಡೆ ಹೋಗುತ್ತಾ, ಹೋಗೋದಿಲ್ಲ. ಅದೇ ನೀರಿನಲ್ಲಿ ಅದ್ರ ಒಳಗಡೆ ಹೋಗುತ್ತೆ, ಆದ್ದರಿಂದ ನೀರಿಗೆ ವಿಷ ಅಂತ ಕರೀತಾರೆ. ಆದ್ದರಿಂದ ನದಿಯೂ ಕೂಡ ವಿಷಾಶ್ರಯ, ನೀರಿಗೆ ಆಶ್ರಯ, ಅದನ್ನ ವಿಷಾಶ್ರಯ. ಕಾಳಿಂಗನೂ ಕೂಡ ವಿಷಾಶ್ರಯ, ಅದರಲ್ಲಿ ವಿಷ ಇದೆ, ಅದು ತಾಲವೇ ಮೂರ್ಧನೆ ಅಷ್ಟೇ ವ್ಯತ್ಯಾಸ. ಅದು ಕೂಡ ವಿಷಾಶ್ರಯ, ಇದು ವಿಷಾಶ್ರಯ. ಹೆಸರು ಒಂದೇ, ಗುಣ ಒಂದೇ, ಬಣ್ಣ ಒಂದೇ, ಆದರೆ ಕೃಷ್ಣ ಕಾಳಿಂಗನನ್ನು ಮರ್ದನೆ ಮಾಡಿದ, ಯಮುನೆಯನ್ನು ರಕ್ಷಣೆ ಮಾಡಿದ. ಯಾಕೆ, ಏನ್ ಮಾಡಿದ್ರಿ, ಜಗತ್ತಿನಲ್ಲಿ ಎಲ್ಲರೂ ಸ್ವಭಾವನ ಹಾಗೆ, ನಕಸ್ಯ ಯೋಷಿತ್ ಸುಹಿ ಪಕ್ಷಪಾತ, ಎಲ್ಲರಿಗೂ ಸ್ತ್ರೀ ಪಕ್ಷಪಾತ ನೋಡಿ, ಎಲ್ಲರೂ ಕೂಡ ಸ್ತ್ರೀಯರಲ್ಲಿ ಪಕ್ಷಪಾತ. ಆದ್ದರಿಂದ ಕೃಷ್ಣನೂ ಸ್ತ್ರೀ ಪಕ್ಷಪಾತ, ಕಾಳಿಂಗ ಪುರುಷ, ಯಮುನೆ ಸ್ತ್ರೀ. ಆದ್ದರಿಂದ ಕಾಳಿಂಗನನ್ನು ಮರ್ದನೆ ಮಾಡಿದ, ಆ ಯಮುನೆಯನ್ನು ರಕ್ಷಣೆ ಮಾಡಿದ ಅಂತ ಹೇಳ್ತಾ ಇದ್ದ. ಆಗಸ್ಕೃತಿ ನಾಗಪತಿಂ ಸ ಕೃಷ್ಣ, ಆಗ ಅಪರಾಧವನ್ನು ಮಾಡಿದಂತಹ ಆ ಕಾಳಿಂಗನನ್ನು ಮರ್ದನ ಮಾಡಿ, ನಾಗಪತ್ನಿಯರ ಪ್ರಾರ್ಥನೆಯಂತೆ ಅವನನ್ನು ಬಿಟ್ಟು ಕೊನೆಗೆ ಅವನ ಮುಂದೆ ನಮಿಸಿದಾಗ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಆ ರಮಣಕ ದ್ವೀಪಕ್ಕೆ ಮತ್ತೆ ಹೋಗು, ಇನ್ನು ಇರಬೇಡ ಅಂತ ಕೃಷ್ಣ ಹೇಳಿದ. ಅವನು ಹೇಳ್ತಾನೆ, ಕೃಷ್ಣ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಬಂದಿದ್ದೇನೆ ನಾನು, ನಾನು ಅಲ್ಲಿ ಹೋದ್ರೆ ಗರುಡ ನನ್ನ ಬಿಡೋದಿಲ್ಲ ಅಂತಂದ್ರೆ, ಕೃಷ್ಣ ಹೇಳ್ತಾನೆ ನಿನಗೇನಾಗೋದಿಲ್ಲ, ನನ್ನ ರಕ್ಷೆ ಇದೆ ಹೋಗು ಅಂತ. ಕೃಷ್ಣನ ಪಾದ ಚಿಹ್ನೆ ಅದೆಲ್ಲವೂ ಕೂಡ ಕಾಳಿಂಗನ ಹೆಡೆ ಮೇಲೆ ಮೂಡಿದೆ. ಅಂದಿನಿಂದ ಸುಪರ್ಣ ಗರುಡವನ್ನು ನೋಡಿದ್ರೂ ಕೂಡ ಏನನ್ನು ಮಾಡೋದಿಲ್ಲ, ಆದ್ದರಿಂದ ನೀನು ಸುಖವಾಗಿ ಹೋಗ್ಬರಬಹುದು ಅಂತ ಕೃಷ್ಣ ಹೇಳ್ತಾನೆ. ಕಾಳಿಂಗ ಅಲ್ಲಿ ಹೋಗ್ತಾ ಇದ್ದಾನೆ, ಹೇಳ್ತಾರೆ, ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ದೊಡ್ಡವರು ಸಿಟ್ಟಿ ಎದುರು ಶಾಪ ಕೊಟ್ಟರು ಏನ್ ಮಾಡಿದ್ರು ಕೂಡ ಒಳ್ಳೆಯವರ ಮೇಲೆ ಅನುಕಂಪದಿಂದ ಕೊಟ್ಟಿರ್ತಾರೆ, ಅದು ಅನುಗ್ರಹ ಆಗ್ತದೆ ಅಂತ ಹೇಳ್ತಾ ಇದ್ದ. ಕೃಷ್ಣ ಕಾಳಿಂಗನ ಚೆನ್ನಾಗಿ ಮರ್ದನ ಮಾಡಿರಬಹುದು, ಆದ್ರೆ ಮರ್ದನ ಮಾಡಿದ್ದರ ಪರಿಣಾಮ ಅವನ ತಲೆ ಮೇಲೆಲ್ಲ ಕೃಷ್ಣನ ಪಾದಚಿಹ್ನೆ ಮೂಡಿದೆ. ಅದರಿಂದ ಜನ್ಮದ ಉದ್ದಕ್ಕೂ ಕೂಡ ಅವನಿಗೆ ಆ ಸುಪರ್ಣನಿಂದ ಗರುಡನಿಂದ ಭಯ ಇಲ್ಲ, ಅದನ್ನು ಕೃಷ್ಣ ಕರುಣಿಸಿದ್ದಾರೆ. ಹೀಗೆ ಭಗವಂತನ ಅನುಗ್ರಹವೇ ಅವನನ್ನು ಉಂಟಾಗಿದೆ. ರೋಮ್ನಾಮಹರ್ಷಣ ಕಾರಿಣಿ ಶ್ರವಣತ ಪಬೋಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಂ ಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸತ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಹಿತ ಸರ್ಗಶ್ಚತುರ್ಥೋ ಮುದಂ. ಹೀಗೆ ಭಗವಂತನ ಮಹಿಮೆ ಅದೆಲ್ಲವೂ ಕೂಡ ಅತ್ಯಂತ ರೋಮಾಂಚನಕಾರಿ ಅಂಥದ್ದು. ನಮಗೆ ನಮ್ಮ ಪಾಪಗಳನ್ನೆಲ್ಲವೂ ಕೂಡ ಪರಿಹಾರ ಮಾಡುವಂಥದ್ದು, ಚಿಂತನೆ ಮಾಡುವಂತಹ ಭಕ್ತರ ಬೇಕಾದ ಅಭಿಷ್ಟಗಳನ್ನೆಲ್ಲ ಪೂರೈಸ್ತಾ ಇದೆ. ಹಾಗೆ ಯಾರು ಶ್ರದ್ಧಾಯುತರಾಗಿ ಅದನ್ನು ಚಿಂತನೆ ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾದ ಅರ್ಥಗಳನ್ನೆಲ್ಲ ತೋರಪಡಿಸ್ತಾ ಇದೆ. ಅಂತಹ ಶ್ರೇಷ್ಠವಾದ ರಾಜರು, ಸದ್ವಾದಿರಾಜರು ರಚನೆ ಮಾಡಿದಂತಹ ಶ್ರೇಷ್ಠವಾದ ರುಗ್ಮಿಣೀಶ ವಿಜಯ ಮಹಾಕಾವ್ಯದ ನಾಲ್ಕನೇ ಸರ್ಗ ಆಗ್ತಿರಬೇಕಾದ್ರೆ ದೇವತೆಗಳು ಅಲ್ಲಿ ಉತ್ಸವವನ್ನ, ಭಗವಂತನ ವಿಜಯ ಆಗುವ ಸಂದರ್ಭದಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅಂತಹ ರುಗ್ಮಿಣೀಶ ವಿಜಯದಲ್ಲಿ ನಾಲ್ಕು ಸರ್ಗಗಳು ಮುಕ್ತಾಯಗೊಂಡಿದೆ. ಮುಂದಿನ ಕಥಾಭಾಗವನ್ನು ನಾಳೆ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಂತಿ ಸ್ಥಾನಯಂ ನಾಮತಃ ಅಕ್ಷರೋ ಯೋಜನ ಸರ್ವ ದೈವಾಮೃತಃ ಪಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೇಣಯಾಮ ವಾಸುದೇವಂ ದೇವತಾ ಮಂಗಲಾ ಚಂದ ಮಂಗಲಂ.